கன்யாம்ச்ச ஹஸ்தச்சரணஸ்ரவணத்வகாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசத்து ஸ்ரீமதானந்ததீர்த்தேந்திருண்ணோ ஹிருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம்ப சரணம் ஹிருதி சர்வதா மத்வாக்கிய சரணிர்பூயாத் ஸ்ரீமதாச்சாரிய பாவகா. ஹராய பஜகா நிஷ்டஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் ஈடே சேதோ ஹிமானினஹ யூயம் சர்வே பிரகுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுத்ஸ்ருதஹ சிந்தாமணிஸ்து வியாசார்யஹ முனித்ரயமுதாஹ்ருதம். வாதிராஜகுரூன் வந்தே ரகூத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மியஹம். ஸ்ரீகுருப்யோ நம. ஹரிஹ ஓம். ஓம் ஜன்மாத்யஸ்யயதோ அன்மயாதிதரதஸ்யார்த்தேஷ்வபிக்னஸ்வரா தேனே ப்ரஹ்மஹ்ருதாய ஆதிகவயே முஹ்யந்தி யம்சூரயஹ தேஜோ வாரிபுருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ருஷ்டிஸ்தித்யப்யயேஹ நியதிதிருஷிதமோ பந்தமோட்சாஸ்ய யஸ்மாத் அஸ்யஸ்ரீபிரம்மருதிரப்பிரபுதிசுரநரத்வீஷத்ராத்மகஸ்ய விஷ்ணோர்வஸ்தாஸ்ஸமஸ்தாஹ சகலகுணநிதிஹி சர்வதோஷவ்யபேதஹ பூர்ணானந்தோ அவ்யயோயோ குருரபி பரமஹ சிந்தயே தம் மஹாந்தம். பரமபவித்ரவாத ஸ்ரீமத் பாகவத மகாபுராணதல்லி சப்தமஸ்கந்த நரசிம்மதேவர அவதாரத வர்ணனைகெ மீசலாகிருத்தக்கந்த ஸ்கந்த. ಇನ್ನೊಂದು ಕಡೆಗೆ ಭಗವದ್ಭಕ್ತನಾದ ಪ್ರಹ್ಲಾದರಾಜನ ಚರಿತ್ರೆ ಹೇಳಿಕೊಟ್ಟಿರತಕ್ಕಂಥ ಸ್ಕಂದ. ಅದು ಭಗವದ್ ರೂಪದ ಕಥೆಯಾಗಿ ನರಸಿಂಹದೇವರ ಕಥೆ, ಭಗವದ್ಭಕ್ತರ ಕಥೆಯಾಗಿ ಪ್ರಹ್ಲಾದನ ಕಥೆ. ಅದರಲ್ಲಿ ನಾವೆಲ್ಲ ಕೇಳಿದ್ದೇವೆ ಈಗಾಗಲೇ. ಹಿರಣ್ಯಕಶಿಪು ವಿಶ್ವಪ್ರಯತ್ನವನ್ನು ಮಾಡಿದ. ಪ್ರಹ್ಲಾದ ದೇವರ ಆರಾಧನೆ ಮಾಡಬಾರದು ಅಂತ ಹಠ ಹಿಡಿದ. ಪ್ರಹ್ಲಾದ ಅದಕ್ಕೆ ವಿರುದ್ಧವಾಗಿ ದೇವರ ಆರಾಧನೆ ಬಿಟ್ಟು ಬೇರೆ ಏನನ್ನೂ ಮಾಡಲೇ ಇಲ್ಲ. ಅದು ಸುದೀರ್ಘ ಕಾಲ ನಡೀತು. ಕೊನೆಗೂ ಸಹ ದೇವರೆಲ್ಲಿದ್ದಾನೆ ನರಸಿಂಹನ ಶ್ರೀಹರಿ ಅಂತ ಕೇಳಿದಾಗ ಪ್ರಹ್ಲಾದ ಎಲ್ಲ ಇದ್ದ ಕಡೆ ಇದ್ದಾನೆ ಅಂತ ಹೇಳಿದ. ಆಗ ಕಂಬದಲ್ಲಿದ್ದಾನೆ ಅಂತ ಕೇಳಿದ. ಅವ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿದ. ತಕ್ಷಣ ಕಂಬವನ್ನು ಒಡೆದ. ತಕ್ಷಣ ನರಸಿಂಹದೇವರು ಪ್ರಾದುರ್ಭೂತರಾದರು. ಸ್ತಂಭದಿಂದ ಹಿರಣ್ಯಕಶಿಪವನ್ನು ಹಿಡಿದು ಅವನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಲೋಕಕ್ಕೆ ಪರಮ ಮಂಗಳಕರವಾದಂಥ ವಾತಾವರಣ ಉಂಟಾಯಿತು. ಹಿರಣ್ಯಕಶಿಪುವಿನ ಹಾವಳಿಯಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗಿತ್ತು. ಎಲ್ಲ ಶಾಂತವಾದ ವಾತಾವರಣ ಬಂತು. ಎಲ್ಲರೂ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿಯಿಂದ ಪ್ರಾರಂಭಿಸಿ ಬ್ರಹ್ಮ ವಾಯು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದನ್ನೇ ಹರಿಕಥಾಮೃತಸಾರದ ಮೊದಲ ಪದ್ಯದಲ್ಲಿ ಹೇಳಬೇಕಾದ್ರೆ ಶ್ರೀರಮಣೀಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಎಲ್ಲರೂ ಸ್ತೋತ್ರ ಮಾಡಿ ನರಸಿಂಹದೇವರು ಹಾಗೆ ಒಂದು ಕೋಪದ ಅಭಿನಯ ಮಾಡ್ತಾ ಇದ್ದಾರೆ ನಾಟಕ. ಇನ್ಯಾರು ಸ್ತೋತ್ರ ಮಾಡಬೇಕು ಅಂತ ಪ್ರಶ್ನೆ ಬಂತು. ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಧ್ಯಾಯ ಪ್ರಾರಂಭವಾಗೋದು. ಅದರಿಂದ ಪ್ರಹ್ಲಾದ ಸ್ತೋತ್ರ ಮಾಡ್ತಕ್ಕಂಥ ಸನ್ನಿವೇಶ ಏನು, ಎಲ್ಲರೂ ಸ್ತೋತ್ರ ಮಾಡಿಯಾಗಿದೆ. ಕೊನೆಗೆ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾರದ ಉವಾಚ, ಈ ಪ್ರಹ್ಲಾದನಿಗೆ ಗುರುಗಳಾದವರು ನಾರದರು. ಈ ಪ್ರಹ್ಲಾದನ ಕಥೆ ಹೇಳ್ತಿರೋದು ನಾರದರೇ. ಶಿಷ್ಯನ ಕಥೆಯನ್ನು ಗುರುಗಳು ಹೇಳಿದಂಥ ಒಂದು ವಿಶಿಷ್ಟವಾದ ಪ್ರಸಂಗ ಇದು. ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪೇತು ನೋ ಅಶಕನ್ ಮನ್ಯು ಸಂಗ್ರಹಂ ಸುದುರಾಸದಂ. ಆಗ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಆ ಮನ್ಯು ಸಂಗ್ರಹ ಜ್ಞಾನರೂಪಿಯಾದ ಅಂತ ಒಂದು ಕಡೆಗೆ ಅರ್ಥ. ಕ್ರೋಧವನ್ನು ಪ್ರಕಟ ಮಾಡತಕ್ಕಂಥ ನರಸಿಂಹದೇವರಿಗೆ ಬಳಿಗೆ ಹೋಗಲಿಕ್ಕೆ ಯಾರೂ ಸಹ ಶಕ್ತರಾಗಲಿಲ್ಲ. ಮೇಲ್ನೋಟಕ್ಕೆ ಅವರ್ಯಾರು ಅಸಮರ್ಥರಾದರು ಅಂತ ಪ್ರಶ್ನೆ ಬಂತು. ಅವರು ಅಸಮರ್ಥರಾದರು ಅಂತ ಹೇಳಿದರೆ ದೇವರತ್ರೊಳಗೆ ಎಲ್ಲರೂ ಅಸಮರ್ಥರೇನೆ. ಆದರೆ ಅವತ್ತಿನ ದಿವಸ ವಿಶೇಷ ಪ್ರಹ್ಲಾದನೆ ಅವಕಾಶ ಕೊಡಬೇಕು ಅಂಥೇಳಿ ಇರೋ ಅಸಾಮರ್ಥ್ಯವನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸಿದರು. ಆ ಸಮಯಕ್ಕೆ ಮಹಾಲಕ್ಷ್ಮಿ ಏನು ಮಾಡಿದರು ಅಂತ ಹೇಳ್ತಾರೆ. ಸಾಕ್ಷಾ ಶ್ರೀಹಿ ಪ್ರೇಷಿತಾ ದೇವೈಹಿ ದೃಷ್ಟ್ವಾ ತನ್ ಮಹದದ್ಭುತಂ ಅದೃಷ್ಟಾಶ್ರಿತಪೂರ್ವತ್ವಾತ್ ಸಾ ನೋಪೇಯಾಯ ಶಂಕಿತಾ. ಎಲ್ಲ ದೇವತೆಗಳು ಮಹಾಲಕ್ಷ್ಮಿನೇ ಕೇಳ್ಕೊಂಡ್ರು, ಅಮ್ಮ ನೀನು ದೇವರ ಹತ್ರ ಹೋಗಬೇಕು, ಸಮಾಧಾನ ಮಾಡಬೇಕು ಅಂತ ಕೇಳಿದಾಗ ಅವರೇನು ಮಾಡಿದರಂತೆ, ಅದೃಷ್ಟ ಅಶ್ರುತ ಪೂರ್ವತ್ವಾತ್, ಎಂದೂ ಇಂಥ ರೂಪ ಕಂಡಿಲ್ಲ, ಎಂದೂ ಇಂಥ ರೂಪ ಕೇಳಿಯೂ ಇಲ್ಲ ನಾನು, ಅದಕ್ಕೆ ಶಂಕಿತ ಭಾರಿ ಒಂದು ಸದ್ಯಕ್ಕೊಳಗೆ ಅವರೂ ಹೋಗಲಿಲ್ಲ ಅಂತ ಹೇಳಿಬಿಡ್ತಾ, ಇದು ಗೊಂದಲ ಹುಟ್ಟಿಸ್ತಕ್ಕಂಥ ಮಾತು. ಮಹಾಲಕ್ಷ್ಮಿಗೆ ದೇವರಲ್ಲಿ ಪೂರ್ಣ ಜ್ಞಾನ ಇಲ್ಲ, ಅದು ಅಜ್ಞಾನಾದಿಗಳಿಲ್ಲ, ನೆನಪಿರಬೇಕು. ಅಜ್ಞಾನ ಬೇರೆ, ಪೂರ್ಣ ಜ್ಞಾನ ಇರೋದು ಬೇರೆ. ತಪ್ಪು ತಿಳುವಳಿಕೆ ಎಂದು ಬರೋದೇ ಇಲ್ಲ ಅವರಿಗೆ. ಅವತ್ತು ಶಂಕಿತ ಸ್ವಲ್ಪ ಸಂದೇಹ ಪಟ್ಟಂತೆ ಮಾಡಿದರು ಅಂದರೆ ಆಚಾರ್ಯರು ಬರೀತಾರೆ. ಮಹಾಲಕ್ಷ್ಮಿಗೆ ಸಂದೇಹ ಇಲ್ಲ, ನರಸಿಂಹದೇವರಲ್ಲಿ ಅವರಷ್ಟು ಭಕ್ತಿ ಯಾರು ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಆದರೆ ಅವತ್ತು ಪ್ರಹ್ಲಾದನಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಶಂಕಿತ ಇವ ಸಂದೇಹ ಪಟ್ಟಂತೆ ಮಾಡಿದರೆ ಹೊರತು ಸಂದೇಹ ಅವರಿಗಿಲ್ಲ, ಸರಿಯಾಗಿ ತಿಳ್ಕೊಂಡಿರಬೇಕು. ಅದು ತಿಳ್ಕೊಳ್ಳೋದೆ ನಾವು, ಮಹಾಲಕ್ಷ್ಮಿಗೂ ಆಗಲಿಲ್ಲ, ಬ್ರಹ್ಮರುದ್ರಾದ ದೇವತೆಗಳಿಗೂ ಆಗಲಿಲ್ಲ, ಪ್ರಹ್ಲಾದನಿಗಾಯಿತು ಅಂದರೆ ತಾರತಮ್ಯ ಪೂರ್ತಿ ಕೆಟ್ಟು ಹೋಗಿಬಿಡುತ್ತೆ, ಅದು ಸರಿಯಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾದವು. ಉಳಿದವರೆಲ್ಲ ಹಾಗೆ ಅರ್ಥ ಮಾಡಿಬಿಡ್ತಾರೆ, ಬೇರೆಯವರೆಲ್ಲ ಭಾಗವತಕ್ಕೆ ಅರ್ಥ ಬರೀಬೇಕಾದ್ರೆ ಇದೇ ಅರ್ಥ ಹಾಗೆ ಬರೆದು ಬಿಡ್ತಾರೆ, ಅದು ತಪ್ಪದು. ಪೂರ್ವಾಪರ ನೋಡಿದಾಗ ಅರ್ಥ ಅಲ್ಲ, ಸರಿಯಾದ ಅರ್ಥ ತಿಳ್ಕೋಬೇಕು, ಅದನ್ನೆಲ್ಲ ಆಚಾರ್ಯರು ತಿಳಿಸ್ಕೊಡ್ತಾರೆ. ಮುಂದೇನಾಗಿದೆ, ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತ ಮಂತಿಕೆ ತತ ತಾತ ಪ್ರಶಮಯ ಉಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಆಗ ಬ್ರಹ್ಮದೇವರೇನು ಮಾಡಿದರಂತೆ, ಪ್ರಹ್ಲಾದಂ ಪ್ರೇಷಯಾಮಾಸ, ಪ್ರಹ್ಲಾದನನ್ನು ಕಳಿಸಿಕೊಟ್ರು. ತಾತ ಮಗು ಪ್ರಶಮಯ ಉಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ, ನೀನು ಹೋಗು, ನಿಮ್ಮ ತಂದೆ ಮೇಲೆ ಭಾರಿ ಕೋಪಗೊಂಡಿರ್ತಕ್ಕಂಥ ನರಸಿಂಹದೇವರನ್ನು ನೀನು ಸಮಾಧಾನ ಪಡಿಸು ಅಂತ ಹೇಳಿದರಂತೆ ಬ್ರಹ್ಮದೇವರು. ಇದರ ಇಂಪಾರ್ಟೆಂಟ್ ಇದು, ಮೇಲ್ನೋಟಕ್ಕೆ ಬ್ರಹ್ಮರುದ್ರಾದಿ ದೇವತೆಗಳು ಆಗಲಿಲ್ಲ ಅಂತ ಹೇಳಿಬಿಟ್ರು, ಈಗ ಕಳಿಸ್ಕೊಡೋದು ಬ್ರಹ್ಮದೇವರೇ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ. ಅಂದರೆ ಬ್ರಹ್ಮದೇವರು ಕಳಿಸಿದ್ವೇ ಪ್ರಹ್ಲಾದನಿಗೆ ಹೋಗೋ ಧೈರ್ಯವಂತೆ ಹೊರತು ಆತನಿಗೆ ಸಾಧ್ಯ ಇರ್ತಿರಲಿಲ್ಲ. ಅಲ್ಲಿ ಸರಳವಾದ ಉತ್ತರ, ಬ್ರಹ್ಮದೇವರು ಕಳಿಸಿದ್ದಕ್ಕೆ ಪ್ರಹ್ಲಾದನಿಗೆ ಧೈರ್ಯ ಬರೋದಾದರೆ ಇನ್ನು ಬ್ರಹ್ಮದೇವರ ಶಕ್ತಿ ಎಷ್ಟಿರಬೇಕು ನೋಡಲಿಕ್ಕೆ ಗೊತ್ತಾಗುತ್ತೆ. ಅದು ಅಸರಮೋಹನ ಅಂಬುದು ನಿದರ್ಶನ. ಅಲ್ಲಿ ಪದಗಳನ್ನು ಸರಿಯಾಗಿ ನೋಡಿಬಿಟ್ರೆ ಆಚಾರ್ಯ ಹೇಳಿರ ಸಿದ್ಧಾಂತ ಎಷ್ಟು ಮನಸ್ಸಿ ಬರುತ್ತೆ ಅಂತ ತಿಳಿಯುತ್ತೆ. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿಧೃತಾಂಜಲಿಹಿ ತಥಾ ಇತಿ. ಆಗಲಿ ಅಂತ ಪ್ರಹ್ಲಾದ ಹೊರಟ, ಶನಕೈಹಿ ರಾಜನ್ ಮೆಲ್ಲಗೆ ಹೊರಟ. ಅಂದರೆ ಧೈರ್ಯ ಇಲ್ಲ ಪ್ರಹ್ಲಾದನಿಗೆ, ಒಳ್ಳೆ ಭಯ, ಆದರೂ ಕಳೆದು ಬ್ರಹ್ಮದೇವರು ಕಳಿಸಿದ್ದಾರೆ ಧೈರ್ಯದ ಮೇಲೆ ಹೊರಟ. ಮಹಾಭಾಗವತಃ ಅರ್ಭಕಃ, ಅರ್ಭಕ ಅಂದರೆ ಮಗು, 5 ವರ್ಷದ ಹುಡುಗ ಪ್ರಹ್ಲಾದ. ಮಹಾಭಾಗವತಃ ಭಾರಿ ಭಗವದ್ಭಕ್ತ. ಉಪೇತ್ಯ ಭುವಿ ನರಸಿಂಹದೇವರ ಹತ್ರ ಹೋದ. ಕಾಯೇನ ನನಾಮ ವಿರುತಾಂಜಲಿ, ಸಾಷ್ಟಾಂಗ ನಮಸ್ಕಾರ ಹಾಕಿದ, ಕೈ ಜೋಡಿಸ್ಕೊಂಡ, ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ಸ್ತೋತ್ರ ಪೂರ್ವಭಾವಿಯಾದ ಮಾತುಗಳಿವೆಲ್ಲ ಕೂಡ. ಪ್ರಹ್ಲಾದ ಸ್ತೋತ್ರ ಮಾಡಬೇಕಾದ್ರೆ ಹಿನ್ನೆಲೆ ಹೇಗೆ ಬಂದಿತ್ತು, ಏನೇನು ನಡೆದೋಗಿತ್ತು, ಬ್ರಹ್ಮದೇವರು ಕಳಿಸಿದ ಮೇಲೆ ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾನೆ. ವಿಧೃತ ಅಂಜಲಿ, ಕೈ ಜೋಡಿಸೋದಕ್ಕೆ ಅಂಜಲಿ ಅಂತ ಕರೀತ. ಸ್ವಪಾದ ಮೂಲೇ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತತ್ಶೀರ್ಷ್ಣಿ ಅಧಾತ್ ಕರಾಂಬುಜಂ ಕಾಲಾಹಿ ನಿರ್ದಿಷ್ಟ ಧಿಯಾಂ ಕೃತಾಭಯಂ. ಸ್ವಪಾದ ಮೂಲೇ ಪತಿತಂ ತಮರ್ಭಕಂ, ನರಸಿಂಹದೇವರ ಪಾದದಲ್ಲಿ ಬಿದ್ದ ಪ್ರಹ್ಲಾದ ಹೋಗಿ. ಆ ದೇವರೇನು ಮಾಡಿದರಂತೆ, ದೇವಃ ಕೃಪಯಾ ಪರಿಪ್ಲುತಃ, ಪರ ಕರುಣೆಯಿಂದ ಕೃಪೆಯಿಂದ ಕೂಡಿದ ನರಸಿಂಹದೇವರು ಉತ್ಥಾಪ್ಯ ಎರಡು ಕೈ ಹಿಡಿದ ಮೇಲೆ ಕೆತ್ತಿದರು ಪ್ರಹ್ಲಾದನನ್ನು. ತಚ್ಛೀರ್ಷ್ಟಿ ಅದಧಾತ್ ಕರಾಂಬುಜಂ, ಅವನ ತಲೆ ಮೇಲೆ ಕೈಯನ್ನು ಇಟ್ಟರು. ಕರಾಂಬುಜಂ ತಮ್ಮ ಕರಕಮಲವನ್ನು ನರಸಿಂಹದೇವರು ಪ್ರಹ್ಲಾದನ ತಲೆಯ ಮೇಲೆ ಇಟ್ಟರು. ನನಾಮ ವಿಧೃತಾಂಜಲಿ, ಸಾಷ್ಟಾಂಗ ನಮಸ್ಕಾರವನ್ನು ಪ್ರಹ್ಲಾದ ಮಾಡಿದ್ನಲ್ಲ, ಅದಕ್ಕೆ ಅನುಗ್ರಹ ಮಾಡಿ ತಲೆ ಮೇಲೆ ಕೈ ಇಟ್ಟು ಕಾಲಾಹಿ ನಿರ್ದಿಷ್ಟ ಧಿಯಾಂ ಕೃತಾಭಯಂ. ಅದು ಎಂಥದ್ದು ದೇವರ ಕೈ ಅಂದರೆ, ಆ ದೇವರ ತಲೆ ಮೇಲೆ ಕೈ ಇಟ್ಟರು ಅಂದರೆ ಎಲ್ಲ ಭಯ ಪರಿಹಾರ ಅಂತ ಅರ್ಥ. ಕಾಲ ಅಹಿ ನಿರ್ದಿಷ್ಟ ಧಿಯಾಂ, ಕಾಲ ಅಹಿ ಅಂದರೆ ಸರ್ಪ, ಕಾಲಸರ್ಪಕ್ಕೆ ಒಳಗಾದಂಥ ಎಲ್ಲರಿಗೂ ಕೂಡ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ಇರೋದು ಯಾವುದಕ್ಕೆ, ನರಸಿಂಹದೇವರ ಕೈ ಒಂದೇ, ಸ್ವಾತಂತ್ರ್ಯನ ಆ ಕೆಲಸ ಇನ್ಯಾರೂ ಮಾಡೋಕ್ಕಾಗೋದಿಲ್ಲ ಅಂತ ಕೈಯನ್ನು ಪ್ರಹ್ಲಾದನ ತಲೆ ಮೇಲೆ ಇಟ್ಟರು. ಇದರಿಂದ ಏನಾಯಿತು, ದೇವರು ನಮಸ್ಕಾರ ಮಾಡಿದರೆ ದೇವರನ್ನ ತಲೆ ಮೇಲೆ ಕೈ ಇಡ್ತಾನೆ, ದೇವರ ತಲೆ ಮೇಲೆ ಕೈ ಇಟ್ಟರು ಅಂದರೆ ಎಲ್ಲ ಭಯ ಪರಿಹಾರ ಆಗುತ್ತೆ ಅಂತ. ಯಾವ ಅಭಯ, ಅಭಯ ಹಸ್ತ ದೇವರಿಟ್ಟ ಅಂದಮೇಲೆ ಭಯದ ಹೆಸರೇ ಇರೋದಿಲ್ಲ. ಸಹ ತತ್ಕರಸ್ಪರ್ಶ ಧುತಾಖಿಲಾಶುಭ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದಶ್ರುಲೋಚನ. ಸಹ ತಕ್ಷ್ಟ ಪ್ರಹ್ಲಾದ ತತ್ಕರಸ್ಪರ್ಶ ಧೃತ ಅಖಿಲ ಅಶುಭ, ದೇವರ ಕರಸ್ಪರ್ಶದಿಂದ ಎಲ್ಲ ಅಮಂಗಳವನ್ನು ಕಳ್ಕೊಂಡ. ಸಪದಿ ಅಟ್ವನ್ಸ್, ಸಪದಿ ಅಂದರೆ ಕ್ವಿಕ್, ಅದು ಅವೇ ಆದ ಅಭಿವ್ಯಕ್ತ ಪರಾತ್ಮ ದರ್ಶನ, ಪರಮಾತ್ಮನ ವಿಶೇಷವಾದಂಥ ಒಂದು ರೂಪ ಕಣ್ಣಿಗೆ ಕಾಣಿಸಿರುವಾಯಿತು, ಎದುರಿ ಕಂಡಿದ್ದು ಇನ್ನೂ ಸ್ಪಷ್ಟ ಆಯಿತು ಅಂತ ಅರ್ಥ. ತತ್ಪಾದ ಪದ್ಮಂ ಹೃದಿ ನಿರ್ವೃತ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದಶ್ರುಲೋಚನ. ತನ್ನ ಮನಸ್ಸಿನೊಳಗೆ ದೇಹದಿಂದ ಪಾದವನ್ನು ಮುಟ್ಟಿದ್ದ. ಈಗ ಮನಸ್ಸಿನೊಳಗೆ ದೇವರ ಪಾದಗಳನ್ನು ತಂದುಕೊಂಡು ಹೃಷ್ಯತ್ತನು ಭಾರಿ ಆನಂದವಾಗಿದೆ ದೇಹಕ್ಕೆ. ಕ್ಲಿನ್ನ ಹೃತ್ ಅಶ್ರುಲೋಚನ, ಮನಸ್ಸು ಕರಗಿದೆ. ಅಶ್ರುಲೋಚನ, ಕಣ್ಣಲ್ಲಿ ಆನಂದ ಬಾಷ್ಪು ಸುರಿತಾ ಇದೆ. ದೇವರು ಸ್ತೋತ್ರ ಮಾಡಬೇಕಾದ್ರೆ ಪ್ರಹ್ಲಾದನಿಗೆ ಎಂತ ಒಂದು ಮನಸ್ಥಿತಿ ಇದೆ ನೋಡಬೇಕಾದ. ಈ ರೀತಿ ಸ್ತೋತ್ರ ಮಾಡಿದಾಗ ಸ್ತೋತ್ರಕ್ಕೆ ಪೂರ್ಣವಾದ ಫಲ, ಸ್ತೋತ್ರಕ್ಕೆ ಅದು ಬೇಕಾದ ಸ್ತೋತ್ರದ ಶೈಲಿಗೆ ಮತ್ತು ಪ್ರಾರ್ಥನೆಯ ಶೈಲಿ, ಸ್ತೋತ್ರದ ಶೈಲಿ, ಆದೇಶದ ಶೈಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಯಾಚನೆಯ ಶೈಲಿ ಅವೆಲ್ಲ ಬೇರೆ ಬೇರೆ. ಪ್ರಾರ್ಥನೆ ಮಾಡಬೇಕಾದ್ರೆ ಮನೋಭಾವ ಇದ್ದರೆ ಪ್ರಾರ್ಥನೆ ಯಶಸ್ವಿ ಆಗುತ್ತೆ ಅಂತ ಅರ್ಥ. ಕ್ಲಿನ್ನಹೃದ ಅಶ್ರುಲೋಚನ ಅಸ್ತೌಷೀತ್ ಹರಿಮೇಕಾಗ್ರ ಮನಸ ಸುಸಮಾಹಿತ ಪ್ರೇಮ ಗದ್ಗದ ಯಾವಾಚ ತನ್ಯಸ್ತ ಹೃದಯೇಕ್ಷಣ. ಅಸ್ತೌಷೀತ್ ಹರಿಮೇಕಾಗ್ರ ಮನಸ, ಹರಿಂ ಏಕಾಗ್ರ ಮನಸ ಅಸ್ತೌಷೀತ್, ಶ್ರೀಹರಿಯನ್ನ ನರಹರಿಯನ್ನ ಏಕಚಿತ್ತದಿಂದ ಸುಸಮಾಹಿತ ಒಳ್ಳೆ ಮನಸ್ಸನ್ನು ಏಕನಿಷ್ಠೆಯಿಂದ ಒಳಗೆ ಮಾಡಿಕೊಂಡು ದೇವರನ್ನೇ ಚಿಂತಿಸ್ತಾ ಪ್ರೇಮಗದ್ಗದಯ ವಾಚ ಮಾತಾಡ್ತಿದ್ದಾನೆ. ಪ್ರೀತಿಯಿಂದಾಗಿ ಬಾಯಿ ನಡುಗ್ತಾ ಇದೆ. ಬಾರಿ ಮನುಷ್ಯ ತುಂಬ ಸಂತೋಷವಾದರೂ ಕೂಡ ಮಾತು ತೊದಲುತ್ತೆ, ತುಂಬ ದುಃಖವಾದರೂ ಮಾತು ತೊದಲುತ್ತೆ. ಆದರೆ ಇದರಲ್ಲಿ ಇರೋ ಒಂದು ಪ್ರೀತಿ ಬೇರೆ, ಅದರಲ್ಲಿರೋ ದುಃಖ ಬೇರೆ. ತನ್ಯಸ್ಥ ಹೃದಯ ಕ್ಷಣ, ಪರಮಾತ್ಮನ ಮನಸ್ಸು ಮತ್ತು ಕಣ್ಣು ಎರಡು ದೇವರ ಕಡೆಗೇನೇ ಇದೆ. ಸ್ತೋತ್ರ ಹಾಗೆ ಮಾಡಬೇಕು ಅಂತ ಅರ್ಥ. ಯಾವ ಕಡೆ ನೋಡ್ತಾ ಬನ್ನಿ ಅಂದರೆ ಹೇಗಿರುತ್ತೆ? ಮನೆ ಬಂದವರು ಈ ಕಡೆ ನೋಡ್ತಾ ಬನ್ನಿ ಅಂದರೆ ಹೇಗಿರುತ್ತೆ? ಅವ್ರ ಕಡೆ ನೋಡ್ತಾ ತಾನೇ ಹೇಳಬೇಕು. ಅವ್ರ ಥರ ನೋಡೋದು ಯಾರನ್ನೋ ಕರೆಯೋದು ಹಾಗೂ ಮಾಡಬಾರ್ದು. ಅದಕ್ಕೆ ತನ್ಯಸ್ಥ ಹೃದಯ ಕ್ಷಣ, ಆ ದೇವರಲ್ಲೇ ಮನಸ್ಸನ್ನು ಇಟ್ಟು ದೇವರಲ್ಲೇ ಕಣ್ಣುಗಳನ್ನು ನೋಟವನ್ನು ಇರಿಸಿ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿಂದ ಪೂರ್ತಿ ಅಧ್ಯಾಯ ಪೂರ್ತಿ ಪ್ರಹ್ಲಾದ ಮಾಡಿದ ಸ್ತೋತ್ರ ಇದು. ಈ ಸ್ತೋತ್ರ ಬಹಳ ಮುಖ್ಯ ಇದು. ಸಾಮಾನ್ಯವಾಗಿ ನಾವು ಏನು ಅನ್ಕೊಂಡ್ಬಿಡ್ತೇವೆ, ಏನೋ ಪ್ರಹ್ಲಾದ ಮಗು ಅಂತ ದೇವರು ಅನುಗ್ರಹ ಮಾಡಿಬಿಟ್ಟ ಅಂತೇಳಿ. ಮಗು ಅಂತ ಅನುಗ್ರಹ ಮಾಡಲಿಲ್ಲ, ಅವಳೆ ಜ್ಞಾನಿ ಅಂತ ಅನುಗ್ರಹ ಮಾಡಿದ್ದಾನೆ. ನೆನಪಿರಬೇಕು. ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೇಹೇ. ಈ ಪ್ರಾರ್ಥನೆ ಮಾಡಲು ಇರುವ ಮನೋಭಾವ ತೋರಿಸ್ತಾರೆ. ಮೊದಲೇನಿರಬೇಕು ಅಂದರೆ ನಾವು ಸ್ತೋತ್ರ ಮಾಡೋ ಅರ್ಹತೆ ನಮಗಿಲ್ಲ, ಅದು ಮೊದಲನೇದು. ಎಷ್ಟು ದೊಡ್ಡ ದೇವರ ಮುಂದೆ ನಾವು ಮಾಡೋ ಪ್ರಾರ್ಥನೆ ಕಾಣುತ್ತೆ, ತುಂಬ ಚಿಕ್ಕದಾಗಿ ಕಾಣುತ್ತೆ. ಅನುಸಂಧಾನ ಫಸ್ಟ್ ಬೇಕು. ವಾಯುಸ್ತುತಿಯಲ್ಲಿ ಹಾಗೆ ಬರೋದು, ಸಂಸ್ಥವೇ ನಾಸ್ಮಿ ಶಕ್ತಃ, ವಾಯುದೇವರೇ ನಿಮ್ಮನ್ನು ಸ್ತೋತ್ರ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲೂ ಹಾಗೇನೆ. ಎಂಥವನು ನೀನು? ಬ್ರಹ್ಮಾದಯ ಸುರಗಣಾ ಮುನಯ ಅಥ ಸಿದ್ಧಾ, ಬ್ರಹ್ಮಾದಿ ದೇವತೆಗಳು, ಮುನಿಗಳು, ಸಿದ್ಧರು, ಒಂದು ಮುಕ್ತರು ಅಂತ ಅರ್ಥ. ಸತ್ವೈಕತಾನಮತಯ, ಸತ್ವ ಏಕತಾನಮತಯ, ನಿನ್ನ ಜ್ಞಾನಾನಂದಾದಿ ಗುಣಗಳಲ್ಲಿ ಸಂಪೂರ್ಣ ದೃಷ್ಟಿ ಇಟ್ಟವರು. ಅವರು ವಚಸಾಂ ಪ್ರವಾಹೈ, ಎಲ್ಲರೂ ಒಟ್ಟಾಗಿ ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ, ಸ್ತೋತ್ರ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ, ಕೊನೆ ಗಂಡೇ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಸಾದರೆ ಏನಾಗಿಲ್ಲ? ಸ್ತೋತ್ರ ಮುಗಿದಿಲ್ಲ ದೇವರು, ಮತ್ತೆ ಎಂದೂ ಮುಗಿಯೋದಿಲ್ಲ ಕೂಡ. ರಮಾ ಬ್ರಹ್ಮಾದಿ ಎಲ್ಲ ದೇವತೆಗಳು ಎಲ್ಲ ಕಾಲಕ್ಕೂ ದೇವರನ್ನು ನಾನ್ ಸ್ಟಾಪ್ ಸ್ತೋತ್ರ ಮಾಡ್ತಿದ್ರು ಕೂಡ ಸ್ತೋತ್ರ ಎಂದು ಮುಗಿಯೋದೇ ಇಲ್ಲ. ಅದನ್ನೇ ದೈವೋದಾಪುರ ಗೃಣಂತೋಂತಂ ಯದ್ಗುಣಾನ ಮಜಾದಯ. ಬ್ರಹ್ಮಾದಿ ಯಾರು ಸಹ ದೇವರ ಸ್ತೋತ್ರದ ಕೊನೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಧುನಾಪಿ ಯಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೇಹೇ. ನಾನೆಂಥವ್ನು ಈ ಮಧ್ಯೆ? ರಮಾ ಬ್ರಹ್ಮಾದಿಗಳು ಅಂಥವ್ರು. ನಾನು ನೋಡಿದ್ರೆ ಉಗ್ರ ಜಾತಿ, ದೈತ್ಯ. ದೈತ್ಯ ಉಗ್ರ ಟೆರರಿಸ್ಟು, ಹಿರಣ್ಯಕಶಿಪು ಭಯಂಕರ ಟೆರರಿಸ್ಟು. ಅವನ ಮಗ ನಾನು. ನಾನೇನು ಸ್ತೋತ್ರ ಮಾಡಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ದಾರೆ. ಇದರ್ಥ ಅವಳು ಕಂಪೇರ್ ಮಾಡ್ಕೊತಾನೆ. ರಮಾಬ್ರಹ್ಮಾದಿಗಳಲ್ಲಿ ಪರಮ ಭಗವದ್ಭಕ್ತರು, ನಾನು ನೋಡಿದರೆ ಒಬ್ಬ ದೈತ್ಯನ ಮಗ, ನಾನು ಸ್ತೋತ್ರ ಮಾಡಕ್ಕೆ ಬಂದಿದ್ದೇನೆ, ನನ್ನ ಕೈಲಿ ಸಾಧ್ಯವಾ ಅಂತ ಪ್ರಹ್ಲಾದ ಕೇಳ್ತ. ಇದರಿಂದ ಏನಾಯಿತು ನಮಗೆ? ದೇವರ ಸ್ತೋತ್ರ ಎಷ್ಟು ಮಾಡಿದರೂ ಕೂಡ ಏನದು? ತುಂಬ ಕಡಿಮೆ ಇದ್ದಾಗೆ ಹೆಚ್ಚಲ್ಲ. ಮನ್ನೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಬಹಳ ಮುಖ್ಯವಾಗಿ ದೇವರು ಸ್ತೋತ್ರ ಮಾಡಕ್ಕೆ ಅರ್ಹತೆ ಏನಿರಬೇಕು ಹೇಳಿದ್ರು. ಬಹಳ ಮುಖ್ಯವಾದ ಅರ್ಹತೆ ಏನು? ಇದು ಸ್ತೋತ್ರ ಮಾಡ್ತಕ್ಕಂಥವ್ರು ಸಂಪಾದನೆ ಮಾಡಬೇಕಾದ ಗುಣ ಏನದು ಅಂದರೆ, ಮೊನ್ನೆ ಧನ ಅಭಿಜನ ರೂಪ ತಪ ಶ್ರುತ ಓಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ. ಇಷ್ಟೆಲ್ಲ ನಮಗಿರಬಹುದು. ಧನ ಸಂಪತ್ತಿದೆ, ಅಭಿಜನ ಒಳ್ಳೆ ವಂಶ, ರೂಪ ಒಳ್ಳೆ ರೂಪವಂತ, ತಪಸ್ ಮಾಡಿದ್ದಾನೆ, ಶ್ರುತ ಶಾಸ್ತ್ರ ಓದಿದ್ದಾನೆ, ಒಳ್ಳೆಯ ತೇಜಸ್ಸಿದೆ, ಒಳ್ಳೆ ಪ್ರಭಾವಶಾಲಿ, ಬಲ ಇದೆ, ಪೌರುಷ ಇದೆ, ಬುದ್ಧಿ ಇದೆ, ಯೋಗ ಇದೆ, ಎಲ್ಲ ಇದೆ. ಆದರೆ ದೇವರಿಗೆ ಅದ್ಯಾವುದು ಮುಖ್ಯ ಅಲ್ಲ. ನಾ ಆರಾಧನಾಯಿ ಭವಂತಿ ಪರಸ್ಯ ಪುಂಸಃ. ಇದ್ಯಾವುದು ದೇವರನ್ನು ಸಂತೋಷಪಡಿಸೋದಿಲ್ಲ. ಯಾವುದು ಸಂತೋಷ ಪಡಿಸೋದು? ಭಕ್ತ್ಯಾ ತುತೋಷ ಭಗವಾನ್ ನನ್ನ ಯೂಥಪಾಯ, ಭಕ್ತಿ ಇರಬೇಕು. ಇವೆಲ್ಲ ಇರಬಾರ್ದು ಅಂತಲ್ಲ, ಇವೆಲ್ಲ ಇರಬೇಕು. ಆದರೆ ಭಕ್ತಿ ಇಲ್ಲದೆ ಹೋದರೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಇದು ಪ್ರಹ್ಲಾದ ಒಪ್ಕೋತಾನೆ, ಅಂದರೆ ನನ್ನ ಏನೂ ಇಲ್ಲ, ನಿಜ ಭಕ್ತಿ ಇದೆ ಆದ್ದರಿಂದ ಪರವಾಗಿಲ್ಲ. ದೃಷ್ಟಾಂತ ಏನು ಅಂದರೆ, ಭಕ್ತ್ಯಾ ತುತೋಷ ಭಗವಾನ್ ನನ್ನ ಯೂಥಪಾಯ. ಯೂಥಪ ಅಂದರೆ ಗಜೇಂದ್ರ. ಗಜೇಂದ್ರ ಏನಿತ್ತು? ಅವನು ಪ್ರಾಣಿ, ಅದು ವಂಶವಿಂಶ ಹೇಳ್ಕೊಳ್ಳೋ ಪ್ರಸಂಗ ಇಲ್ಲ, ಪ್ರಾಣಿ. ಮತ್ತೇನಿಲ್ಲ, ಹೇಳ್ಬೇಕಾ ತಪಸ್ಸು ಯಾವ್ಯಾವುದೂ ಇಲ್ಲ. ನೋಡೋದಕ್ಕೋಸ್ಕರ ದೇವರ ಅನುಗ್ರಹ ಮಾಡಿ ಮೋಕ್ಷನೇ ಕೊಟ್ಟುಬಿಟ್ಟಾತನೆ. ಯಾತಕ್ಕೆ? ಭಕ್ತ್ಯ, ಭಕ್ತಿಯನ್ನು ಗಮನಿಸಿದ. ಅದೇ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರತಮಸ್ಯಾಮಿ ಪ್ರಯತಾತ್ಮನಃ. ದೇವರಿಗೆ ಅತ್ಯಂತ ಪ್ರಿಯವಾದ ಗುಣ ಯಾವುದು ಅಂದರೆ ಭಕ್ತಿ. ಅದನ್ನು ಬಿಟ್ಟು ಏನೇ ಮಾಡಿದರು ದೇವರು ಅದನ್ನು? ದುರ್ಯೋಧನ ಎಲ್ಲ ಮಾಡಿದ್ದ, ಏನಿರಲಿಲ್ಲ, ಭಕ್ತಿ ಒಂದಿರಲಿಲ್ಲ. ಕೃಷ್ಣ ಏನು ಹೇಳಿದ? ಬೇಕಾಗಿಲ್ಲ, ತಗೊಳ್ಳೋದಿಲ್ಲ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಕೊಡೋ ವಸ್ತು ಸ್ವಲ್ಪ ಇರಬಹುದು, ಭಕ್ತಿ ಸರಿ ಇದ್ದರೆ ದೇವರು ಸ್ವೀಕಾರ ಮಾಡ್ತಾರೆ. ವಸ್ತು ಭಾರಿ ಜಾಸ್ತಿ ಇರಬಹುದು, ಭಕ್ತಿ ಇಲ್ಲದೆ ಹೋದರೆ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಪ್ರಹ್ಲಾದ ತನ್ನಲ್ಲಿ ಏನು ನೋಡ್ತಾನೆ? ಈಗ ಭಕ್ತಿಯನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ನಾವು ಯಾವಾಗಲೂ ಭಕ್ತಿಯಿಂದ ದೇವರ ಆರಾಧನೆ ಮಾಡಬೇಕು, ಸ್ತೋತ್ರ ಹೇಳಬೇಕು, ಇಲ್ಲದೆ ಹೋದರೆ ಸಫಲವಾಗೋದಿಲ್ಲ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂಬರಿಷ್ಠಂ ಮನ್ನೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಇನ್ನೊಂದು ವಾಕ್ಯ ಈಗ ಕಂಪೇರ್ ಮಾಡಿ, ಒಂದು ಕಡೆ ನೋಡಿದರೆ ಗಜೇಂದ್ರ, ಇನ್ನೊಂದು ಕಡೆ ಒಬ್ಬ ಬ್ರಾಹ್ಮಣ ಅಂತ ತಿಳ್ಕೊಂಡು, ಬ್ರಾಹ್ಮಣ ಇದ್ದಾನೆ, ದೇವರು ಸ್ತೋತ್ರ ಮಾಡ್ತಾ ಇದ್ದಾನೆ. ಅವನು ಬರೀ ಬ್ರಾಹ್ಮಣನಲ್ಲ, ದ್ವಿಷಡ್ಗುಣಯುತ ಹನ್ನೆರಡು ಗುಣ ಇರೋ ಬ್ರಾಹ್ಮಣ. ಅದ್ಯಾವುದು ಅಂತ ಹೇಳ್ತಾರೆ? ಅರವಿಂದ. ಆದರೆ ಅವನು ಏನಿಲ್ಲ, ಒಂದು ಮೈನಸ್ಸು, ಅರವಿಂದನಾಭ ಪಾದಾರವಿಂದ ವಿಮುಖ. ದೇವರಲ್ಲಿ ಭಕ್ತಿ ಒಂದಿಲ್ಲ, ಇದೆಲ್ಲ ಗುಣಗಳು ನಂಬರ್ ಒನ್, ಭಕ್ತಿ ಒಂದಿಲ್ಲ. ಅವನಿಗೆ ಏನಾಗಿದ್ದಾನೆ ಗೊತ್ತಾ? ಅವನಿಗಿಂತ ಇನ್ನೊಬ್ಬನಿದ್ದಾನೆ, ಅವನು ಶಪಚ. ಶಪಚ ಶಬ್ದಕ್ಕೆ ಲಿಟ್ರಲ್ ಮೀನಿಂಗು ಶ್ವ ಅಂದರೆ ನಾಯಿ, ಶಪಚ ಅಂದರೆ ನಾಯಿ ಬೇಸ್ ತಿನ್ನೋನು ಅಂತ ಅರ್ಥ. ಒಬ್ಬ ನಾಯಿ ಬೇಸ್ ತಿನ್ನೋನು ಒಬ್ಬನಿದ್ದಾನೆ, ಒಬ್ಬ ಬ್ರಾಹ್ಮಣ ಒಬ್ಬನಿದ್ದಾನೆ. ಇದನ್ನು ಹನ್ನೆರಡು ಗುಣ ಇದೆ, ಫಸ್ಟ್ ಕ್ಲಾಸ್ ಬ್ರಾಹ್ಮಣ ಮೈನಸ್ ಭಕ್ತಿ. ಅವನು ಏನೂ ಇಲ್ಲ, ಭಕ್ತಿ ಒಂದೇ ಅವನಿಗಿದೆ. ಇವರು ಯಾರು ಶ್ರೇಷ್ಠ ಅಂತ ಪ್ರಶ್ನೆ. ಇವರು ಕಂಪೇರ್ ಮಾಡಬೇಕಿಲ್ಲ. ಇಂಥ ಒಂದು ಬ್ರಾಹ್ಮಣ ಒಂದು ಕಡೆಗೆ, ಅಂಥ ಶಪಚ ಒಂದು ಕಡೆಗೆ. ಯಾರು ಬೆಟರ್ ಅಂದರೆ ಪ್ರಹ್ಲಾದ ಹೇಳ್ತಾನೆ, ನಾನು ವರಿಷ್ಠಂ ಮನ್ನೆ, ಆ ಶಪಚ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ ಅಲ್ಲ. ಅಷ್ಟು ಗುಣ ಇದ್ದು ಭಕ್ತಿ ಇದ್ದರೂ ಕೂಡ ಅವನು ಭಕ್ತಿ ಇಲ್ಲ, ಆದ್ದರಿಂದ ಎಲ್ಲವೂ ವ್ಯರ್ಥ. ಮೊನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ. ಭಕ್ತಿಯಿಂದ ಏನು ಕೊಡಲಿಕ್ಕೆ ಬರುತ್ತೆ? ನಾವು ಏನೇನೋ ಕೊಡಬಹುದು, ಭಕ್ತಿ ಇದ್ದರೆ ಏನು ಕೊಡಲಿಕ್ಕೆ ಬರುತ್ತೆ ಅಂದರೆ, ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ. ಭಕ್ತಿ ಇದ್ದಾಗ ಪ್ರಾಣ ಕೊಡಬಹುದು, ಮನೆ ಏನು ಬೇಕಾದ್ರೂ ದೇವರಿಗೆ ಕೊಡಬಹುದು. ಭಕ್ತಿ ಇಲ್ಲದೋದಾಗ ಯಾವುದು ಕೊಡಲಿಕ್ಕೆ ಬರೋದಿಲ್ಲ. ದುರ್ಯೋಧನ ಕೃಷ್ಣಗೆ ಅಷ್ಟೆಲ್ಲ ಮಾಡ್ತಾನೆ, ಮಾತು ಕೇಳೋದಿಲ್ಲ ಅಂತ ಹೇಳ್ತಾನೆ. ಸಂಧಾನಕ್ಕೆ ಬಂದರೆ ಮಾತು ಕೇಳೋದಿಲ್ಲ, ಏನು ಉಪಯೋಗ ಅದರಿಂದ ಹಾಗಿದ್ರೆ? ಮಾತು ಕೇಳೋದಿಲ್ಲ ನಮ್ಮಲ್ಲಿ, ಏನೈತೆ, ಏನಾಯ್ತು ಅಲ್ಲಿಗೀಗ? ಭಕ್ತಿ ಇಲ್ಲ ಅಂತ. ಅದಕ್ಕೆ ಶಪಚ ಮತ್ತು ಇದು ನಮಗೆ ಈಗ ಯೋಚನೆ ಮಾಡಬೇಕು. ಇದೆಲ್ಲ ನಾವೀಗ ನಮಗೇನಿಸಿರುತ್ತೆ, ಈಗ ನಾವೆಲ್ಲ ಅಂಥ ವಂಶ ಹಾಗುಟ್ಟಿಲ್ಲ, ಹೀಗೆ ಹುಟ್ಟಿಲ್ಲ, ಪಂಡಿತರಾಗಿಲ್ಲ, ಏನೇನೋ ಮನಸ್ಸಿನಲ್ಲಿರುತ್ತೆ. ದೇವರು ಸ್ತೋತ್ರ ಮಾಡಿ ಸ್ವೀಕಾರ ಮಾಡ್ತಾನೆ ಅಂತ ಕೇಳಿದರೆ, ಆ ಭಕ್ತಿ ಇದ್ದರೆ ಸ್ವೀಕಾರ ಮಾಡ್ತಾನೆ, ಅದಿಲ್ಲದೆ ಹೋದರೆ ಯಾವಷ್ಟು ಗುಣ ಮಾಡಿದ್ರೆ ಸ್ವೀಕಾರ ಮಾಡೋದಿಲ್ಲ. ಇದು ಒಳ್ಳೆ ನಿದರ್ಶನವಾಗಿ ಪ್ರಹ್ಲಾದ ತನ್ನ ಅನುಸಂಧಾನವನ್ನು ಮಾಡ್ತಾನೆ. ದೇವ್ರ ಪೂಜೆಗೆ ಏನು ಬೇಕು, ಏನು ಇರಬಾರ್ದು, ನನ್ನಲ್ಲಿ ಏನಿಲ್ಲ, ಏನಿದೆ ಯೋಚನೆ ಮಾಡಿ ನನಗೆ ಅರ್ಹತೆ ಇದೆ ಅಂತೇಳಿ ಸಮಾಧಾನ ಪಟ್ಟುಕೊಂಡು ಸ್ತೋತ್ರ ಮುಂದುವರಿಸ್ತಾ ಇದ್ದಾನೆ. ಪ್ರಾಣ ಪುರಾತಿ ಸಕಲಂ ನತು ಭೂರಿಮಾನಃ ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದ ವಿದುಷ ಕರುಣೋ ಋಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿ ಮುಖಸ್ಯ ಯಥಾ ಮುಖಶ್ರೀಹಿ. ಇನ್ನು ದೇವರು ಯಾತಕ್ಕೆ ನಾವು ಧನ ಐಶ್ವರ್ಯ ಬೇಕಾಷ್ಟು ನಾವು ಹತ್ರ ಇದೆ, ದೇವರು ಅದಿದ್ದರೆ ಸಾಲದು ಅಂತ ಹೇಳ್ತಾನಲ್ಲ, ಭಕ್ತಿ ಒಂದೇ ಬೇಕು ಅಂತ ಕೇಳ್ತಾನಲ್ಲ, ಯಾತಕ್ಕೆ ಅಂದರೆ ದೇವರಿಗೆ ಏನಿಲ್ಲ ಅಂತ ನಮ್ಮಿಂದ ತೊಗೋಬೇಕಾಗಿದೆ ಅಂತ ಹೇಳಿದ. ಗೊತ್ತಾಯ್ತಾ? ದೇವರಿಗೆ ಏನೋ ಇಲ್ಲದೆ ಹೋಗಿದ್ರೆ ನಾವು ಕೊಟ್ಟರೆ ತೊಗೊಂಡ್ಬಿಡ್ತಿದ್ದ. ದೇವರಿಗೆ ಏನಿದೆ? ಪರಿಪೂರ್ಣವನು. ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣ ಪರಮಾತ್ಮ ಪೂರ್ಣಮದ ಪೂರ್ಣವಿದಂ ಪೂರ್ಣ ಪೂರ್ಣ ಮುದಚ್ಚಿದೆ, ಪರಿಪೂರ್ಣ. ಅಂದಮೇಲೆ ಮಾನಂ ಜನಾದ ವಿದುಷ ಕರುಣೋ ಋಣೀತೆ, ಏನು ಮಾಡಿದ್ರೆ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೇನೆ ಆ ದೇವ್ರಿಗೆ ಕೊಡಬೇಕು ಅಂತ ಯಾಕೆ ಹೇಳ್ತೀರಾಗಿದ್ರೆ? ದೇವ್ರಿಗೆ ಏನು ಬೇಡ ಅಂತೀರಿ, ಪೂಜೆ ಮಾಡಿ ಅಂತೀರಿ. ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ ಹೇಳ್ತೀವಿ, ಯಾತಕ್ಕೆ ಹೇಳಬೇಕಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಯಜ್ಜಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿ ಮುಖಸ್ಯ ಯಥಾ ಮುಖಶ್ರೀಹಿ. ದೇವರಿಗೆ ಯಾತಕ್ಕೆ ಕೊಡಬೇಕು ಅಂದರೆ, ದೇವರು ನಮಗೇನಾಗಿದ್ದಾನೆ? ಬಿಂಬ. ನಾವೆಲ್ಲ ಏನು? ಪ್ರತಿಬಿಂಬ. ಪ್ರತಿಬಿಂಬಕ್ಕೇನಾದ್ರೂ ಕೊಡಬೇಕಾದ್ರೆ ನಾವು ಯಾರಿಗೆ ಕೊಡಬೇಕದನ? ಬಿಂಬಕ್ಕೆ ಕೊಡಬೇಕು. ಅದಕ್ಕಾಗಿ ನಮಗೆ ಬೇಕು ಅಂತ ದೇವರಿಗೆ ಕೊಡೋದೇ ಹೊರತು, ದೇವರಿಗೆ ಬೇಕು ಅಂತ ದೇವರಿಗೆ ಕೊಡೋದಲ್ಲ. ಯಥಾ ಮುಖ ಪ್ರತಿಮುಖಸ್ಯ ಯಥಾ ಮುಖ, ಒಳ್ಳೆಯ ದೃಷ್ಟಾಂತ ಇದೆ. ಕನ್ನಡಿಯಲ್ಲಿ ನೋಡ್ಕೋತಾ ನಿಂತಿರ್ತಾನೆ. ಕರಡಿಯಲ್ಲಿ ಏನೋ ತನಗೊಂದು ತಲೆ ಮೇಲೆ ಕ್ಯಾಪ್ ಹಾಕೋಬೇಕು ಅನ್ನಿಸ್ತು ಪ್ರತಿಬಿಂಬಕ್ಕೆ. ಪ್ರತಿಬಿಂಬಕ್ಕೆ ಕರಡಿ ಮೇಲೆ ಕೊಡುತ್ತೆ ಅಷ್ಟೇ, ಅವನಿಗೆ ಹೋಗೋದಿಲ್ಲ ಅದು. ಬಿಂಬಕ್ಕೆ ಹಾಕ್ಕೊಂಡ ತಕ್ಷಣ ಕೊಡೋದು, ಇದು ಸಿಂಪಲ್ ಲಾಜಿಕ್ ಇದು. ಸೊ ದೇವರ ಬಿಂಬ ನಾವೆಲ್ಲ ಪ್ರತಿಬಿಂಬ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ನೀರು ಬೇಕು ಅಂತ ತಿಳ್ಕೊಂಬೋಣ. ನಾವು ಕುಡಿದ್ರೆ ನೀರಲ್ಲ, ಕರಡಿ ಮೇಲೆ ನೀರು ಹಾಕಿದ್ರೆ ಏನು ಉಪಯೋಗ? ಬಿಂಬಕ್ಕೆ ನೀರು ಕೊಟ್ಟರೆ ನೀರು ಕುಡಿಯುತ್ತೆ, ಪ್ರತಿಬಿಂಬ ನೀರು ಕುಡಿ. ಸೊ ನಮಗೆ ಏನಾದ್ರು ಮುಟ್ಟಬೇಕು ಅಂತಿದ್ರೆ ಯಾರಿಗೆ ಕೊಡಬೇಕದನ್ನು? ದೇವ್ರಿಗೆ ಕೊಡಬೇಕು ಇಷ್ಟೇ. ಅದು ಯಾರು ದೇವರು ಆರಾಧನೆ ಮಾಡ್ತಾರೋ ಅವ್ರಿಗೆ ಮನಸ್ಸು ಯಾವಾಗಲೂ ತೃಪ್ತಿ ಇರುತ್ತೆ. ಬಾಯಾರಿಕೆ ಆದರೆ ತಾನು ನೀರು ಕೊಡಿದ್ರೆ ಹೋಗೋದಿಲ್ಲ, ದೇವ್ರಿಗೆ ನೈವೇದ್ಯಂ ಸ್ವರ್ ಪಾನೀಯಂ ಸ್ವರೂಪ ನೀರು ಬಾಯಾರಿಕೆ ಹೋಗಿಬಿಡುತ್ತೆ. ದೇವ್ರ ನೈವೇದ್ಯಂ ಸ್ವರೂಪಿಯಾಮಿ ತಕ್ಷಣ ಏನಾಗುತ್ತೆ? ಮನಸ್ಸಿಗೆ ಸಮಾಧಾನ ಬಿಡುತ್ತೆ. ಇದು ಮ್ಯಾಜಿಕ್ ಇದು. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರನ್ನಿರ್ತಕ್ಕಂಥ ಸಂಬಂಧ ಯಾವುದು ಅಂದರೆ ಬಿಂಬ ಪ್ರತಿಬಿಂಬ ಭಾವ. ಅನೇಕರು ದೇವರನ್ನೇ ಒಪ್ಪಿರಲಿಲ್ಲ, ತುಂಬ ಜನ ದೇವ್ರನ್ನ ಒಪ್ಪಿದ್ರು ಏನಂತ ತಿಳ್ಕೊಂಡಿದ್ರು, ಅವನು ರಾಜ ಇದ್ದಾಗ ನಾವು ಸೇವಕರಿದ್ದಾಗ ಅಷ್ಟೇ ತಿಳ್ಕೊಂಡಿದ್ರು. ಆದರೆ ಆಚಾರ್ಯ ಹೇಳ್ತಾರೆ ದೇವರಿಗೂ ನಮಗಿರೋ ಸಂಬಂಧ ಆ ರೀತಿ ಸಂಬಂಧ ಅಲ್ಲ, ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಬೇರೆ ಯಾವ ಸಂಬಂಧನ ದೇವರಿಗೆ ಹೇಳಿದರೂ ಕೂಡ ಆ ಸಂಬಂಧ ಲಿಮಿಟೆಡ್ ಆಗುತ್ತೆ. ತಂದೆ ಮಕ್ಕಳು ಅಂತ ತಿಳ್ಕೊಳ್ಳಿ, ತಂದೆ ಮಕ್ಕಳ ಸಂಬಂಧ ಗೊತ್ತಲ್ಲ ನಮಗೆ, ಟಾಟಾ ಮಾಡಿ ಹೋಗೋ ಸಂಬಂಧ ಏನು ತಗೋತಾ ಇರೋದನ್ನು ಉಪಯೋಗ ಇಲ್ಲ. ಇನ್ನು ಯಾವ ಸಂಬಂಧ ಕೂಡ ಎಟರ್ನಲ್ ಅಲ್ಲ, ಗೊತ್ತಿರಬೇಕು, ಟೋಟಲ್ ಅಲ್ಲ, ಎಟರ್ನಲ್ ಅಲ್ಲ. ಆದರೆ ಬಿಂಬ ಪ್ರತಿಬಿಂಬ ಸಂಬಂಧ ಮಾತ್ರ ಟೋಟಲ್ ಅದು ಮತ್ತು ಎಟರ್ನಲ್. ಯಾವಾಗ ಪ್ರತಿಬಿಂಬ ಇರುತ್ತೋ ಏನಿರಬೇಕಲ್ಲಿ? ಬಿಂಬ ಇರಲೇಬೇಕು. ಮತ್ತು ಕನ್ನಡಿಯನ್ನು ಮುಖ ಕಾಣಿಸ್ತದೆ ಎದುರಿಗೆ ವ್ಯಕ್ತಿ ಇರಬೇಕು ಅಂತ ಅರ್ಥ, ಇಲ್ಲದವರು ಸಾಧ್ಯ ಇಲ್ಲ. ಸೊ ನಾವಿರಬೇಕು ಅಂದರೆ ಯಾರಿರಬೇಕು ಅಂತ ಅರ್ಥ? ದೇವ್ರು ಇರಲೇಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ಫಿಲಾಸಫಿ ಪೂರ್ತಿ ಬಂದಿರೋ ಭಾಗ ಇದು. ಅರ್ಥ ಆಯ್ತಾ? ದೇವರು ಬಿಂಬ ನಾವು ಪ್ರತಿಬಿಂಬ ಅಂತ ಅನುಸಂಧಾನವೇ ನಿಜವಾದ ದ್ವೈತ ಸಿದ್ಧಾಂತ ಅಂದ್ರೆ ಅರ್ಥ. ಇದರಿಂದ ದೇವ್ರ ಮೇಲೆ ಎಷ್ಟು ಡಿಪೆಂಡೆಂಟ್ ನಾವೀಗ? ಟೋಟಲಿ ಡಿಪೆಂಡೆಂಟ್. ಅರ್ಥ ಆಯ್ತಾ? ಉಳಿದ್ದು ಯಾವುದೋ 100% ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಏನು ಯಾವ ಬೇಕಾಗಿರಬೇಕು ಹೋಗ್ತಾನೆ, ಆದರೆ ಬೇರೆ ಕಂಪ್ನಿಗೆ ಹೋಗ್ತಾನೆ, ಇವನು ಮಾತು ಕೇಳೋದೇ ಇಲ್ಲ, ಮುಂದೆ ಇದು ಮಾಡ್ತಾನೆ, ಸಿಕ್ಬಿಡ್ತಾನೆ, ರಾತ್ರಿ ಚವಲ್ ಆಗಿಬಿಡ್ತಾನೆ. ಅದಕ್ಕೆ ಸಂಬಂಧ ಇದೇನು ಮಾಡಿದ್ದೇನೆ ಮತ್ತೆ ಸಂಬಂಧ ಅಂತ ಕೇಳ್ತಾನೆ. ದೇವರಿಗೆ ಆ ರೀತಿ ಗುಡ್ ಬೈ ಹೇಳಕ್ಕೆ ಬರೋದಿಲ್ಲ ಯಾರು ಕೂಡ. ಅದಕ್ಕೆ ಬಿಂಬ ಪ್ರತಿಬಿಂಬಾವ ಸಂಬಂಧ ಆದ್ದರಿಂದ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಉಪಾಸನೆಗೆ ಬೇಕಾದ ಅಂಶವನ್ನು ಪ್ರಹ್ಲಾದ ಹೇಳ್ತಾನೆ. ದೇವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ಅವನು ನಮ್ಮೆಲ್ಲರಿಗೂ ಬಿಂಬ, ಅವನಿಂದ ನಮಗಾಗಬೇಕಾಗಿದೆ. ನಮಗಾಗಬೇಕು ಅಂದರೆ ನಾವು ಡೈರೆಕ್ಟ್ ತೊಗೊಳಕ್ಕೆ ಬರೋದಿಲ್ಲ, ಯಾರಿಗೆ ಕೊಟ್ಟು ತೊಗೋಬೇಕದನ್ನು? ಇವತ್ತು ಕ್ರಾಸ್ ಚೆಕ್ ಇರುತ್ತೆ, ಅದೇನು ಮಾಡಬೇಕದನ್ನ? ಈಗ ಕ್ರಾಸ್ ಚೆಕ್ಕನ್ನು ಹೇಗೆ ತೊಗೋಬೇಕು? ಅಕೌಂಟ್ಗೆ ಹಾಕೇ ತೊಗೋಬೇಕು, ಹಾಗೆ ತೊಗೊಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಸೊ ದೇವರಿಗೆ ಸಮರ್ಪಣೆ ಮಾಡೇ ತೊಗೋಬೇಕು, ಬೇರೆ ತೊಗೊಳಕ್ಕೆ ಬರೋದಿಲ್ಲ. ಬೇರೆ ಚೆಕ್ಕಾರ ತೊಗೊಂಡು ಹೋಗಿಬಿಡುವುದು, ಹಾಗೆ ನೀರು ತೊಗೊಳಕ್ಕೆ ಬರೋದಿಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರಿಗೆ ಕೊಡೋದೇನೆ ನಾವು ತೊಗೊಳ್ಳೋ ಶಕ್ತಿ ನಮಗಿಲ್ಲ. ಇವತ್ತು ನಾವು ದೇವ್ರ ನೈವೇದ್ಯ ಮಾಡಿಲ್ಲ, ಊಟ ಮಾಡಿದ್ದೆ ಅಂತ ತಿಳ್ಕೊಬೋಣ, ಅದು ದೇಹ ಕಟ್ಟೋದಿಲ್ಲ. ಎತ್ತಕ್ಕೆ ಅದು ಎಂಥದ್ದು? ಲೀಗಲ್ ಲೆಜಿಟಿಮೇಟ್ ಅಲ್ಲ, ಅದು ಒಂದು ಇಲ್ಲೆಜಿಟಿಮೇಟ್ ಆದ್ದರಿಂದ ನಮಗೆ ತೃಪ್ತಿನೂ ಸಿಗೋದಿಲ್ಲ, ಕೊಡದೇ ಇದ್ದ ಪಾಪನೂ ಹಾಗೆ ಹಡಿಸಿಬಿಡುತ್ತೆ, ಫೌಲ್ ಮೆಥೆಡ್ ಆಗುತ್ತೆ. ದೇರ್ಫೋರ್ ನೀನೇ ತೊಗೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕದನ್ನು? ದೇವರಿಗೆ ಮಾಡಬೇಕು. ಇದು ಪ್ರಹ್ಲಾದರಾಜ ಸ್ತೋತ್ರ ಅತ್ಯಂತ ಮುಖ್ಯವಾದ ಶ್ಲೋಕ ಇದೆ. ಅಂಥದ್ದೆಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಡು, ಮೋಸ್ಟ್ ಇಂಪಾರ್ಟೆಂಟ್ ಯಾವುದಿರುತ್ತೆ ಅದು ಬಾಯ್ಪಾಠ ಮಾಡಿಕೊಂಡ್ರೆ ಸಂಸ್ಕೃತ ಬರುತ್ತೆ, ಶಾಸ್ತ್ರ ತಿಳಿಯುತ್ತೆ, ಅನುಸಂಧಾನ ಮಾಡೋಕ್ಕೆ ಭಾರಿ ಉಪಯುಕ್ತವಾದ ಶ್ಲೋಕ. ನೈವಾತ್ಮನ ಪ್ರಫುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯಜ್ಜಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿ ಮುಖಸ್ಯ ಯಥಾ ಮುಖಶ್ರೀಹಿ ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾನಹಿ ಗೃಣಾಮಿ ಯಥಾ ಮನೀಷಂ ನೀಚೋಜಯ ಗುಣವಿಸರ್ಗಮನುಪ್ರವಿಷ್ಟ ಹೂಯೇತ ಏನ ಹಿ ಪುಮಾನನುವರ್ಣಿತೇನಾ. ಇನ್ನೊಂದು ದೇವ್ರ ಸ್ತೋತ್ರ ಯಾತಕ್ಕೆ ಮಾಡಬೇಕು ಅಂತ ಹೇಳ್ತಾನೆ. ದೇವ್ರ ಸ್ತೋತ್ರ ಯಾತಕ್ಕೆ ಮಾಡಬೇಕು, ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಷಂ. ದೇವ್ರ ಸ್ತೋತ್ರ ಮಾಡ್ತೇನೆ ಯಥಾ ಮನೀಷಂ, ನಾ ಎಷ್ಟು ಭಕ್ತಿ ಇದೆಯೋ ಅಷ್ಟು ಮಾಡ್ತೇನೆ. ಆದರೆ ಉಪಯೋಗ ಏನು ಅಂದರೆ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ. ದೇವ್ರ ಸ್ತೋತ್ರ ಮಾಡ್ತಾ ಮಾಡ್ತಾ ಹೋದಂತೆ ನಾವೇನಾಗ್ತೇವೆ? ಪ್ಯೂರಿಫೈ ಆಗ್ತಾ ಹೋಗ್ತೇವೆ ಅಂತ ಹೇಳ್ತಾ ನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾನೆ ಅಂತ ತಿಳ್ಕೊಂಡು ಡೇ ಬೈ ಡೇ ಏನಾಗ್ತಾ ಬರ್ತಾನೆ? ಪ್ಯೂರಿಫೈ ಆಗ್ತಾ ಬರ್ತಾನೆ. ಕೊಡಕಾದವರು ನೀರು ಹಾಕ್ತಾ ಹೋದಂತೆ ಹೇಗೆ ಶುದ್ಧನಾಗ್ತಾ ಬರ್ತಾನೋ ಆ ರೀತಿಯಲ್ಲಿ ದೇವ್ರ ಸ್ತೋತ್ರದ ಮನಃಶುದ್ಧಿ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯದಲ್ಲಿ ಏನು ಮಾಡಬೇಕು? ಕೆಲವಾದರೂ ಸ್ತೋತ್ರ ಅಭ್ಯಾಸ ಮಾಡಬೇಕು, ಇಲ್ಲದವರೆ ಶುದ್ಧಿ ಸಿಗೋದಿಲ್ಲ. ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೆ, ವರ್ಣಿತೇನ ಅನುವರ್ಣಿತೇನ, ವರ್ಣನ ಅಂದರೆ ಸ್ತೋತ್ರ, ಅನುವರ್ಣ ಮತ್ತೆ ಮತ್ತೆ ಸ್ತೋತ್ರ ಮಾಡೋದಕ್ಕೆ ಏನಂತಾರೆ? ಅನುವರ್ಣನ, ಪುನಃ ಪುನಃ ಸ್ತೋತ್ರ ಮಾಡೋದು. ಅಷ್ಟೋತ್ತರ ಆಮೇಲೆ ಏನು ರಿಪಿಟೇಷನ್, ಅದೇ ರೀತಿ ಪುರಸ್ಕರಣೆ ರಿಪಿಟೇಷನ್. ಅದು ಸ್ತೋತ್ರವನ್ನು ಮಾಡಬೇಕು, ಮತ್ತೆ ಮತ್ತೆ ಮಾಡಬೇಕು, ಆಗ ಮನಸ್ಸಿಗೆ ಒಳ್ಳೆಯ ಶುದ್ಧಿ ಬರುತ್ತೆ. ಅದು ಅನುಭವ, ಪ್ರಾರ್ಥನೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂಬುದು ಸೈಂಟಿಫಿಕಲಿ ಪ್ರೂವ್ಡ್. ಅದು ಎಷ್ಟೇ ಮನಸ್ಸಿಗೆ ನಾವು ಔಷಧಿ ತಗೊಂಡು ಶಾಂತಿ ತಗೊಳ್ಳೋದಕ್ಕಿಂತ ದೇವರು ಪ್ರಾರ್ಥನೆ ಮಾಡಿದ ಮನಸ್ಸಿಗೆ ಸಮಾಧಾನ ಸಿಗುತ್ತಲ್ಲ, ಅದು ಟೋಟಲ್ ಅಂಡ್ ಡೈರೆಕ್ಟ್ ಅಂಡ್ ಮೋಸ್ಟ್ ಎಫೆಕ್ಟಿವ್. ಸರ್ವೇ ಹ್ಯಮೀ ವಿಧಿಕರಾಹ தவசத்வதம்னோ பிரம்மாதயோ வயமிவேஷ நச்சோத்விஜந்த க்ஷேமாய பூதய உதாத்ம சுகாய வாஸ்ய விக்ரீடிதம் பகவதோ ருச்சிராவதாரைஹி. இன்னும் சர்வேஹி அமே விதிகராஹ தவ சத்வதம்னஹ. நன்னே ஸ்தோத்திரம் மாட்டி பிரம்மாதிகளன்னு மாடபோதல்ல அந்த கேட்டிரே. பிரம்மாதிகளல்ல யாரு? விதிகர, நின் ஆதேச பாலனை மாடத்தக்கவரு, டிபெண்டன்ட்ஸ், நின் மேல் டிபெண்ட் ஆகிரோரு, அவர் யாரும் சுதந்திரரல்ல. நின்னே ஸ்தோத்திரம் மாட்டேன் அந்த கேட்ட. இது முக்கிய. சர்வேஹி அமே விதிகராஹ தவ சத்வதம்னஹ. பலஜானகள ஒட்டு மூர்த்தி பரமாத்ம. அந்த பரமாத்மனிகே இவரெல்ல கூட தாசானு தாசரு, பிரம்மாதி தேவத்தைகளெல்ல. பிரம்மாதய வயமிவேஷ நச்சோத்விஜந்த க்ஷேமாய பூதய உதாத்ம சுகாய வாஸ்ய. இன்னும் தேவரு பந்தா யாத்துக்கு பர்த்தானே அந்த பிரச்சனை. தேவரு யாத்துக்கு பர்த்தானே, அவதார யாத்துக்கு மாட்டானே? க்ஷேமாய பூதையே உத ஆத்ம சுகாய. மூர் காரணம். க்ஷேமாய ஒள்ளேன் மாடக்கு பர்த்தானே தேவரு, கெட்டதுக்கல்ல. தேவரு யாத்துக்கு பர்த்தானே? ஒள்ளேன் மாடக்கே பர்த்தானே. பூதையே சம்பத்து கொள்ளக்கே பர்த்தானே. ஆத்ம சுகாய மோட்ச கொள்ளக்கு பர்த்தானே தேவரு. க்ஷேமாய பூதையே உத ஆத்ம சுகாய. மாடி அடிக்க இரோ ஜாத்துக்கோஸ்கர, ಬಡಿಸೋದಕ್ಕೋಸ್ಕರ. ಯಾವುದು ಅಡಿಗೆ ಮಡಿಗೆ ಮಾಡಿದ ಉಪಯೋಗ ಆಗದೆ ಯಾವಾಗ ಬಡಿಸಿದರೆ ಮಾತ್ರ. ಅದೇ ರೀತಿ ದೇವರು ಬಂದರೆ ಉಪಯೋಗ ಏನಾಗುತ್ತೆ? ಕ್ಷೇಮ ಭೂತಿ ಆತ್ಮಸುಖ ಮೂರು ಸಿಗುತ್ತೆ ಅಂತ ಹೇಳ್ತಾರೆ. ದೇವರು ನಮ್ಮಲ್ಲಿ ಡೈರೆಕ್ಟ್ ಅಂತೂ ಬರೋದಿಲ್ಲ. ಸಾಲಿಗ್ರಾಮ ಮನೆಗೆ ಬಂತು, ಏನರ್ಥ? ಒಳ್ಳೇದಾಗತ್ತೆ ಮನೆಗೆ ಅಂತ ಅರ್ಥ. ಸಂಪತ್ತು ಬರುತ್ತೆ ಅಂತ ಅರ್ಥ. ಮುಂದೆ ಮೋಕ್ಷಕ್ಕೆ ಸಾಧನ ಅಂತ ಅರ್ಥ. ಇವೆಲ್ಲ ತಿಳ್ಕೊಂಡ್ರೆ ದೇವರು ಬರೋದು, ದೇವ್ರ ವಿಷಯ ಕೇಳೋದು, ದೇವರ ಅವತಾರವನ್ನು ಚಿಂತನೆ ಮಾಡೋದು ಎಲ್ಲ ಕೂಡ ಅತ್ಯಂತ ಕಲ್ಯಾಣಕರವಾದದ್ದು. ನಮಗೆ ಆಲ್ ಔಟ್ ಮನೆಗೆ ಬಂತು, ಏನು ಗ್ಯಾರಂಟಿ? ಏ ಸೊಳ್ಳೆ ಹೋಗುತ್ತೆ, ಪರವಾಗಿಲ್ಲ, ಆ ಥರ ಗ್ಯಾರಂಟಿ ಆಗುತ್ತೆ. ದೇವರು ಬಂದರೆ ಪೀಡೆ ಬಂದಾಗ ಲೆಕ್ಕ ನಮಗೆ. ಅಯ್ಯೋ ನಿತ್ಯ ಪೂಜೆ ಮಾಡಬೇಕಲ್ಲಪ್ಪ, ಆ ಥರ ಶುರು ಮಾಡಿದೆ. ತಪ್ಪದು. ದೇವರು ಬಂದ ತಕ್ಷಣ ಏನಾಗಬೇಕು ನಮಗೆ? ಅಷ್ಟು ಖುಷಿ. ಕರೆಂಟ್ ಹೋದಾಗ ಏನು ವಾತಾವರಣ ಇರುತ್ತೆ, ಕರೆಂಟ್ ಬಂದರೆ ಎಷ್ಟು ಚೇಂಜ್ ಆಗಿಬಿಡುತ್ತಲ್ಲ, ಆ ಥರ ದೇವರು ಬಂದಾಗ ಆಗುತ್ತೆ. ಇನ್ನೂ ಭಾರಿ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡಿರೋದು. ಹೇಗೆ ಮಾಡ್ತಾನೆ ದೇವರು? ಹೇಗೆ ಬರ್ತಾನೆ? ರುಚಿರಾವತಾರೈ, ಒಳ್ಳೆ ಅವತಾರಗಳನ್ನು ಮಾಡಿ ಬರ್ತಾನೆ ದೇವರು. ಅವತಾರ ಅಂದರೆ ಇಳಿದು ಬರೋದು, ಪರಮಾತ್ಮ ಹುಟ್ಟಿ ಬರೋದಿಲ್ಲ, ಇಳಿದು ಬರ್ತಾನೆ ಅಷ್ಟೇ. ಹುಟ್ಟಿ ಬರ್ತಾನೆ ಅಂದರೆ ಏನು? ಗರ್ಭವಾಸಾದಿಗಳನ್ನು ಮಾಡಿ ಬರ್ತಾನೆ ಅಂತ ಅರ್ಥ. ಇಳಿದು ಬರ್ತಾನೆ ಅಂದರೆ ಡೈರೆಕ್ಟ್ ಹಾಗೆ ಇಳಿತಾನೆ ಅಂತ ಅರ್ಥ. ದೇವರಿ ನಮ್ಮಂಥ ಒಂದು ಪ್ರಾಕೃತ ದೇಹ ಇಲ್ಲ, ಅದು ರುಚಿರಾವತಾರೈಹಿ. ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ವಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರ. ಇದೆಲ್ಲ ಅನುಸಂಧಾನ ಇರಬೇಕು ದೇವರನ್ನು ಆರಾಧನೆ ಮಾಡಬೇಕಾದ, ಅವಾಗ ಒಳ್ಳೆ ಫಲ ಕೊಡುತ್ತೆ ಅಂತ ತಾತ್ಪರ್ಯ. ತದ್ಯಚ್ಛ ಮನ್ಯು ಮಸುರಶ್ಚ ಸತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಾಶ್ಚ ನಿರ್ವೃತಿ ಮಿತಾಹ ಪ್ರತಿಯಾಂತು ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾಸ್ಮರಂತಿ. ತದ್ಯಚ್ಛ ಮನ್ಯುಂ, ಪರಮಾತ್ಮ ಕೋಪ ಬಿಟ್ಟುಬಿಡು, ನೀನು ಒಳ್ಳೆ ಉಗ್ರರೂಪ ತೋರಿಸ್ತೀಯಲ್ಲ, ಬಿಟ್ಟುಬಿಡು ಅದನ್ನು. ಯಾತಕ್ಕೆ ಅಸುರಶ್ಚ ತ್ವಯ ಹತಸ್ತ್ವಯಾದ್ಯ, ಯಾರ ಮೇಲೆ ಕೋಪ ಇತ್ತು? ಹಿರಣ್ಯಕಶಿಪುವಿನ, ಅವನು ಸತ್ತೋಗಿದ್ದಾನೆ ಆಗಲೇನೆ, ಇನ್ನೇನು ಕೋಪ ಮಾಡಿಕೊಳ್ಳೋ ಕಾರಣನೇ ಇಲ್ಲ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ, ಇಂದ ನಮಗೆಲ್ಲ ದುಃಖ ಇಲ್ಲ. ಇದು ಪ್ರಹ್ಲಾದನ ತುಂಬ ಇಂಪಾರ್ಟೆಂಟ್ ಮಾತಿದೆ. ನಮಗೆಲ್ಲ ನಮ್ಮ ಅಪ್ಪ ಸತ್ತಿದ್ದ ದುಃಖ ಪಡಬೇಕು ತಾನೇ, ದುಃಖ ಪಡೋದಿಲ್ಲ ಅಂತ. ಯಾತಕ್ಕೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ, ವೃಶ್ಚಿಕ ಅಂದರೆ ಚೇಳು, ಸರ್ಪ ಅಂದರೆ ಹಾವು. ಹಾವು ಸತ್ತಿದೆ, ಚೇಳು ಸತ್ತಿದೆ ಅಂದರೆ ಏನು ಮಾಡಬೇಕು ನಾವಾಗ? ಖುಷಿ ಪಡಬೇಕಂತೆ. ಯಾತಕ್ಕೆ ಸಾಧುರಪಿ, ತುಂಬ ಸಜ್ಜನ ಕೂಡ ಏನು ಮಾಡಬೇಕು ಅದಕ್ಕೆ? ಖುಷಿ ಪಡಬೇಕು. ಯಾತಕ್ಕೆ ಅದು ಬದುಕಿದ್ರೆ ಎಷ್ಟೇನೋ ತೊಂದರೆ ಆಗ್ತಿತ್ತು ಹೊತ್ತಾನೆ. ಹಾವು ಚೇಳುಗಳನ್ನು ನಾವು ಯಾರು ಸಾಯಿಸಿದರೆ ನಾವು ಸಾಯಿಸ್ಲಿಕ್ಕೆ ಹೋಗಬಾರ್ದು. ಅಕಸ್ಮಾತ್ ಯಾರಾದರೂ ಕೊಂದರೆ ಅಥವಾ ಅದಾಗಿ ಏನಾದರೂ ಬಿದ್ದು ಸತ್ತರೆ ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರ್ದು. ಯಾತಕ್ಕೆ ಜನಕ್ಕೆ ದುಃಖ ಕೊಡುವ ವಸ್ತು ಸತ್ತರೆ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಅರ್ಥ. ಪ್ರಹ್ಲಾದ ಈ ಮಾತನ್ನು ಯಾತಕ್ಕೆ ಹೇಳ್ತಾನೆ? ಅವರಪ್ಪ ಸತ್ತಿದ್ದಾನೆ, ಅವರಪ್ಪ ಹೇಗಿದ್ದಾಗ ಹಾವು ಚೇಳು ಇದ್ದಾಗ ಸತ್ತಿದ್ದಾನೆ, ದುಃಖ ಇಲ್ಲ ಅಂತ ಹೇಳ್ತಾರೆ. ಇದು ಒಳ್ಳೆ ಮೆಚ್ಯೂರಿಟಿ ಆಫ್ ಮೈಂಡ್ ಇದು. ಅರ್ಥ ಆಯ್ತಾ? ಯಾವನು ಅಳಬೇಕಾದ ಕಡ್ತಾನೋ ಪಂಡಿತ, ನಗಬೇಕಾದ ಕಡ್ತಾನೋ ಪಂಡಿತ, ಅಳಬಾರ್ದಕ್ಕತ್ರೆ ಪಂಡಿತನಲ್ಲ. ಅದನ್ನೇ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಅಶೋಚ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಇಲ್ಲಿ ಪ್ರಹ್ಲಾದ ಏನು ಮಾಡ್ತಾನೆ ಈಗ? ಅರ್ಜುನ ಹೇಳ್ತಾನೆ, ಮುಂದೆ ಇವರು ಸಾಯ್ತಾರಲ್ಲ ಯುದ್ಧ ಮಾಡಿದರೆ ಅಂತ ಅರ್ಜುನ ಅಳುತ್ತಿದ್ದಾನೆ. ಪ್ರಹ್ಲಾದ ಏನಾಗಿದ್ದಾನೆ? ತಂದೆ ಸತ್ತೋಗಿದ್ದಾನೆ, ಅಳೋದಿಲ್ಲ ಅಂತ ಹೇಳ್ತಾ. ಯಾಕಂದರೆ ಅರ್ಜುನಿಗಿಂತ ಪ್ರಹ್ಲಾದ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಪ್ರಹ್ಲಾದ ಅಂದರೆ ವಾಯುದೇವರ ಆವೇಶ ಈಗ, ಅದಕ್ಕೆ ಪ್ರಹ್ಲಾದ ಇಷ್ಟನ ಮಾತಾಡ್ತಿದ್ದಾನೆ. ಅರ್ಥ ಆಯ್ತಾ? ಪ್ರಹ್ಲಾದ ವಾಯುದೇವರ ಆವೇಶ ಇರೋದ್ರಿಂದ ನಾನೀಗ ದುಃಖ ಪಡೋದಿಲ್ಲ, ಇದು ಅರ್ಥ ಮಾಡ್ಕೋಬೇಕು. ಇದರಿಂದ ಶಾಸ್ತ್ರಜ್ಞಾನದ ಪ್ರಯೋಜನ ಏನು ಅಂತ ಪ್ರಶ್ನೆ. ಪ್ರಶಸ್ತಿ ಬಂದರೆ ಪ್ರಯೋಜನ ಅಲ್ಲ, ಗೊತ್ತಾಯ್ತು? ಏನು ಪ್ರಯೋಜನ? ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಪ್ರಯೋಜನ. ಅರ್ಥ ಆಯ್ತಾ? ಈಗ ಶಾಸ್ತ್ರ ಓದಿದ ಮೇಲೆ ನಮಗೆ ಜ್ಞಾನ ಬಂದ ಮೇಲೆ ಜ್ಞಾನದ ಉಪಯೋಗ ಏನು ಅಂದರೆ, ಉಳಿದವರಲ್ಲಿ ತಪ್ಪು ಮಾಡ್ತಾರೋ ಅಲ್ಲ ತಪ್ಪು ಮಾಡಬಾರ್ದು, ಅದು ಜ್ಞಾನದ ಪ್ರಯೋಜನ. ಅದೇ ರೀತಿಯಲ್ಲಿ ಉಳಿದವರು ಎಲ್ಲಿ ಅಳ್ತಾರೆ ಅಲ್ಲಿ ಅಳಬಾರ್ದು. ಅಳೋದಾತಕ್ಕೆ ಅಭಿಮಾನದಿಂದ ಶಾಸ್ತ್ರಜ್ಞಾನ ಬಂದ್ಮೇಲೆ ಏನಾಗಿರುತ್ತೆ? ಅಭಿಮಾನ ಇರೋದಿಲ್ಲ, ಅದು ಕಳು ಬರೋದಿಲ್ಲ. ಇದು ಪ್ರಹ್ಲಾದ ಹೇಳ್ತ ಅಂದ್ರೆ ಎಷ್ಟು ಮೆಚೂರ್ಡ್ ಇದ್ದಾನೆ ಪ್ರಹ್ಲಾದ. ತಂದೆಯ ಸಾವು ತನ್ನ ಎದುರಿಗೆ ಆಗೋಗಿದೆ, ತುಂಬಾ ದಿವಸ ಆಗಿಲ್ಲ. ಎಷ್ಟೋ ಜನ ತುಂಬಾ 10-20 ವರ್ಷ ಯಾರೋ ಸತ್ತಿನ ಹೆಸರು ಹೇಳ್ತಾ ಇರ್ತಾರೆ, ಮತ್ತೆ ಇವತ್ತಲ್ಲ, ಎಂದೋ ಸತ್ತೋದ ಹೆಸರು ಅಳುತ್ತಾರೆ. ಎದುರಿಗೆ ಸತ್ತಿದೆ, ಹೆಣ ಬಿದ್ದಿದೆ ಎಂದೋ ಒಂದು ಕೂಡ ಅಳೋದಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ. ಇದರಿಂದ ಪ್ರಹ್ಲಾದ ಅಭಿಮಾನ ಗೆದ್ದಂತ ಮಹಾ ಜ್ಞಾನಿಯಾಗಿದ್ದಾನೆ ಅಂತ ತಿಳ್ಕೊಂಡಿರ್ಬೇಕು. ಇದರಿಂದ ನಮಗೇನು ಪಾಠ ಆಗುತ್ತೆ ಅಂದ್ರೆ, ಅಭಿಮಾನ ಗೆಲ್ಲದೆ ಜ್ಞಾನದ ಪ್ರಯೋಜನವಾದ್ದರಿಂದ ಅಭಿಮಾನ ಗೆಲ್ಲದೆ ಹೋದರೆ ಜ್ಞಾನಿ ಅಂತ ಕರ್ಕೊಂಡ್ರೆ ಅರ್ಥ ಇಲ್ಲ ಅಂತ ತಿಳಿಸಿ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯಾ ಲೋಕಾಶ್ಚ ನಿರ್ವೃತಿ ಮಿತಾಹ ಪ್ರತಿ ಅಂತು ಸರ್ವೇ. ಜಗತ್ತಿಗೆಲ್ಲ ಎಷ್ಟು ಆನಂದವಾಗಿದೆ ಗೊತ್ತಾ ನರಸಿಂಹದೇವರೇ? ರೂಪಂ ನೃಸಿಂಹ ವಿಹವಾಯ ಜನಾಸ್ಮರಂತಿ, ಸದಾ ಸ್ಮರಣೆ ಮಾಡ್ತಾ ಇರ್ತಾರೆ. ಒಬ್ಬ ದುಷ್ಟನನ್ನು ಸಂಹಾರ ಮಾಡಿಬಿಟ್ರೆ ಕೊಂದವನ್ನು ಏನು ಮಾಡ್ತಾರೆ? ಯಾವಾಗ ನೆನೆಸ್ತಾರೆ, ಇವನಿಂದ ಅಂತ ದುಷ್ಟ ಸತ್ತ ನೆನೆಸ್ತಾನೆ ಇರ್ತಾರೆ. ಹಿರಣ್ಯಕಶಿಪುವನ್ನು ಅವತ್ತು ನರಸಿಂಹದೇವರು ಕೊಂದರು ಅಂತ ಇವತ್ತು ನಾವೆಲ್ಲ ಬದುಕಿದ್ದೇವೆ. ಇದು ಎಂಥ ರಾಕ್ಷಸ ಅವು, ಅದು ನರಸಿಂಹದೇವರು ಸ್ಮರಣೆ ಮಾಡ್ತಾ ಇರಬೇಕು. ಇದರಿಂದ ದೇವರ ಸ್ಮರಣೆಯಿಂದ ನಮಗೆ ವಿಶೇಷವಾದ ಕಲ್ಯಾಣವಾಗುತ್ತೆ ಅಂತ ಮತ್ತೊಂದು ರೀತಿಯಲ್ಲಿ ಹೇಳಿದ. ನಾಹಂ ಬಿಭೇಮಿ ಅಜಿತ ತೇ ಅತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭ್ರುಕುಟಿ ರಹಸೋಗ್ರ ದಂಷ್ಟ್ರಾತ್ ಆಂತ್ರಸ್ರಜ ಕ್ಷತಜ ಕೇಶರ ಶಂಕು ಕರ್ಣಾತ್ ನಿರ್ಹಾದ ಭೀತ ದಿಗಿಭಾತ್ ಅರಿಭಿನ್ನ ನಖಾಗ್ರಾತ್. ನರಸಿಂಹದೇವರೇ ಎಲ್ಲರೂ ಹೆದರಿಬಿಟ್ಟಿದ್ದಾರೆ ನೋಡ್ಬಿಟ್ಟು, ನಾನಂತೂ ಭಯಪಡೋದಿಲ್ಲ ಅಂತ ಹೇಳ್ತಾನೆ. ನಾಹಂ ಬಿಭೇಮಿ ಅಜಿತ, ಹೇ ಅಜಿತ ನರಸಿಂಹ, ನಿನ್ನ ಕಂಡ್ರೆ ಭಯ ಆಗೋದಿಲ್ಲ ನನಗೆ. ಆ್ಯಕ್ಚುಲಿ ನರಸಿಂಹದೇವರದ್ದು ಹೆಸರು ಕೇಳಿದ್ರೆ ಭಯ ಕೆಲವರಿಗೆ. ನರಸಿಂಹ ಸಾಲಿಗ್ರಾಮ ಅಂದರೆ ಭಾರಿ ಭಯ ಆಗ್ಬಿಡುತ್ತೆ ನನಗೆ, ಬರೀ ಸಾಲಿಗ್ರಾಮ ಅಂದರೆ ಭಯ ಕೆಲವರಿಗೆ. ನರಸಿಂಹ ಸಾಲಿ ಭಾರಿ ಹೆದರುತ್ತಾರೆ. ನೀ ಎದುರು ನಿಂತಿದ್ದಾರೆ ನರಸಿಂಹದೇವರು, ನಂಗೆ ಭಯ ಆಗೋದಿಲ್ಲ ಅಂತ ಹೇಳ್ತಾನೆ. ಹೇಗಿದ್ದೀವಿ ಗೊತ್ತಾ ನೀನೀಗ? ಅತಿ ಭಯಾನಕಸ್ಯ ಉಗ್ರ ನರಸಿಂಹ, ಜಿಹ್ವಾಗ್ನಿ ನೇತ್ರ ಕೆಂಪಾದ ಕಣ್ಣುಗಳು, ಕೆಂಪು ಬೆಂಕಿಯಂಥ ಕಣ್ಣುಗಳು, ಹುಬ್ಬು ಗಂಟಿಕ್ಕಿದ್ದಾನೆ. ರಭಸೋಕ ಉಗ್ರವಾದಂಥ ಕೋರೆ ದಾಳಿಗಳು, ಆಂತ್ರಸ್ತಜ ಕರುಣ ಮಾಲೆ ಹಾಕ್ಕೊಂಡಿದ್ದಾನೆ. ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದು ಕರುಣಮಾಲೆ ಮೈ ಮೇಲೆ ಧರಿಸಿಬಿಟ್ಟಿದ್ದಾನೆ. ಮತ್ತೆ ಕ್ಷತದ ಕೇಸರ ಶಂಕುಕರ್ಣ, ಮೈಯೆಲ್ಲ ರಕ್ತ, ಹಿರಣ್ಯಕೇಶರ ರಕ್ತ ಚಿಮ್ಮ ಹೋಗಿಬಿಟ್ಟಿದೆ. ಶಂಕುಕರ್ಣ ನಿಮಿರಿನಂತೆ ಕಿವಿಗಳು, ನರಸಿಂಹ ರೂಪನ ವರ್ಣನೆ ಉಗ್ರ ನರಸಿಂಹ ಹೇಗಿದ್ದಾನೆ. ಜೊತೆಗೆ ನಿರ್ಹಾದ ಭೀತ, ಭಯಂಕರವಾದ ಸಿಂಹ ಧ್ವನಿ. ಬರೀ ಸಿಂಹ ಎಲ್ಲೋ ಗರ್ಜನೆ ಮಾಡಿದರೆ ಭಯ ಆಗುತ್ತೆ, ಎದುರು ನಿಂತ್ಕೊಂಡಿದ್ದಾರೆ ಅನಂತಾನಂತ ಸಿಂಹಗಳು, ಏನಲ್ಲ ನರಸಿಂಹದೇವರ ಮುಂದೆ. ಇಷ್ಟ ಭಯ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ್. ಭಯ ಆಗೋದೇ ಇಲ್ಲ ನನಗೆ. ಅರಿಭಿನ್ನ ಅಖಾಗ್ರ, ಕೈಲಿ ನೋಡಿದ್ರೆ ಶತ್ರುವನ್ನು ಕೊಂದಿರತಕ್ಕಂಥ ಉಗ್ರಗಳು, ಇದ್ಯಾವುದು ಭಯಪಡಿಸೋದಿಲ್ಲ ನನಗೆ. ಆದರೆ ಒಂದಕ್ಕೆ ಭಯ ಪಡ್ತೇನೆ ಅಂತ ಹೇಳ್ತಾರೆ, ನಿನ್ನ ಕಂಡ್ರೆ ನನಗೆ ಭಯ ಇಲ್ಲ. ಯಾವುದು ಕಂಡ್ರೆ ಭಯ ಗೊತ್ತಾ? ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಋಷತಾಂ ಪ್ರಣೀತ ಬದ್ಧ ಸ್ವಕರ್ಮಭಿಃ ಉಷತ್ತಮ ತೇಂಘ್ರಿ ಮೂಲಂ ಭೀತಾಪವರ್ಗ ಮರಣಂ ಸಮಯಾಂ ಕದಾನು. ನನಗೆ ಭಯ ಆಗೋದು ಯಾವುದರಿಂದ ಗೊತ್ತೇನೆ? ಸಂಸಾರ ಇದೆ, ನಿನ್ನ ಕಂಡ್ರೆ ಭಾರಿ ಭಯ ಆಗುತ್ತೆ ಅಂತ ಹೇಳ್ತಾರೆ. ನರಸಿಂಹ ನಿನ್ನ ಕಂಡ್ರೆ ಭಯ ಆಗೋದಿಲ್ಲ, ಯಾವ್ದನ್ನ ಕಂಡ್ರೆ ಭಯ ಆಗುತ್ತೆ? ಸಂಸಾರ ಕಂಡ್ರೆ, ನಮಗೆ ಉಲ್ಟಾ ಪಾಠ. ನರಸಿಂಹ ನಿನ್ನ ಕಂಡ್ರೆ ಭಯ, ಸಂಸಾರ ಕಂಡ್ರೆ ಭಾರಿ ಧೈರ್ಯ. ಅದು ಈಗಾಗಬಾರ್ದು ಅಂತ ಹೇಳಿದ್ದಾರೆ. ಸಂಸಾರ ಏನು ಮಾಡೋದು ಗೊತ್ತಾ? ಇದು ನಮ್ಮನ್ನು ಕೊಂದಾಕಿಬಿಡುತ್ತೆ ಅಂತ ಹೇಳ್ತಾರೆ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹ ಉಗ್ರ ಸಂಸಾರ ಚಕ್ರ ಕದನ. ಈ ಸಂಸಾರ ಚಕ್ರ ಇದೆಯಲ್ಲ, ಈ ಒಂದು ದೊಡ್ಡ ಯುದ್ಧ ಇದೆ, ಇದರಿಂದ ಭಾರಿ ಭಯಪಡ ಕೃಷತಾಂ ಪ್ರಣೀತ. ನಮ್ಮನ್ನೆಲ್ಲ ನಿರ್ವಿಣ್ಣರನ್ನ ಮಾಡ್ತಕ್ಕಂಥ ಸಂಸಾರ ಇದು, ಇದು ಕಂಡ್ರೆ ಭಯಪಡ್ತೇನೆ ನಾನು. ಬದ್ಧ ಸ್ವಕರ್ಮಭಿಃ ಉಷತ್ತಮ, ಸತ್ಯ ಕಾಮ ನೀನು, ನಮ್ಮ ಮಾಡಿದ ಕರ್ಮಗಳಿಗೆ ಬದ್ಧರಾಗಿಬಿಟ್ಟು ನಾವೆಲ್ಲ ಕೂಡ ದುಃಖ ಪಡ್ತಾ ಇದ್ದೇವೆ. ತೇಂಘ್ರಿ ಮೂಲಂ ಭೀತಾಪವರ್ಗ ಮರಣಂ ಸಮಯಾಂ ಕದಾ. ನಮಗೆ ಭಯ ಆಗ್ತಿದೆ ಸಂಸಾರ ಕಂಡು, ಅದಕ್ಕೆ ಆದಷ್ಟು ಬೇಗ ನಿನ್ನ ಪಾದದ ಹತ್ರ ಬಂದು ಸುಖವಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ, ಬೇರೆ ಯಾವ ಭಯ ನನಗಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಿಜವಾದ ಭಯ ಕೊಡ್ತಕ್ಕಂಥ ವಸ್ತು ಯಾವುದು? ಈ ಸಂಸಾರ. ಅಭಯ ಕೊಡ್ತಕ್ಕಂಥ ವಸ್ತು ಯಾವುದು? ಪರಮಾತ್ಮ. ಸೊ ಪರಮಾತ್ಮನ ಹಿಡಿದು ಸಂಸಾರವನ್ನು ಗೆಲ್ಲಬೇಕೇ ಹೊರತು ಇಲ್ಲದೆ ಹೋದರೆ ಏನು ಮಾಡಿದ್ರೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಪ್ರಹ್ಲಾದ ಹೇಳಿದ. ಪ್ರಸ್ತೋಸ್ಮ್ಯಹಂ, ದೇವ್ರ ಕಂಡ್ರೆ ಅಷ್ಟೆಲ್ಲ ರೂಪ ತೋರಿಸಿದ್ರು ಯಾತಕ್ಕೆ ಭಯ ಇಲ್ಲ ಅಂದರೆ, ದೇವ್ರು ಏನು ಮಾಡೋದಿಲ್ಲ? ಕೆಡಕ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ದೇವ್ರು ಏನೇ ಮಾಡಿದ್ರು ಕೂಡ ಕೆಡಕ್ ಮಾಡೋದಿಲ್ಲ, ಗ್ಯಾರಂಟಿ. ಅದು ವಿಶ್ವಾಸ ನಮಗೆ ಎಲ್ಲಿರುತ್ತೆ ಗೊತ್ತಾ? ಮಗುವನ್ನ ತಾಯಿ ಹೊಡಿಲಿಕ್ಕೆ ಬರ್ತಾರೆ, ಸಿಟ್ಟು ಬಂದುಬಿಟ್ಟಿರುತ್ತೆ. ಇಷ್ಟಾರ ಮಗು ಏನು ಮಾಡುತ್ತೆ? ತಾಯಿನ ಬಿಡೋದಿಲ್ಲ. ಅದಕ್ಕೆ ಕೈಲಿ ಕೋಲು ಹಿಡ್ಕೊಂಡು ಕೂಡ ತಾಯಿ ಹತ್ರ ಹೋಗುತ್ತೆ. ಅದಕ್ಕೆ ಒಂದು ಗ್ಯಾರಂಟಿ, ಅದಕ್ಕೆ ಇವಳು ನನ್ನ ಖಂಡಿತ ಕೆಟ್ಟದ್ದು ಮಾಡೋದಿಲ್ಲ ನನಗೆ. ಆ ವಿಶ್ವಾಸ ಮಗುವಿಗಿದೆ, ಗೊತ್ತಾಯ್ತಾ? ಪಕ್ಕದ ಮನೆಯವರು ಪ್ರೀತಿಯಿಂದ ಕರೆದ್ರೂ ಹೋಗೋದಿಲ್ಲ. ಅದಕ್ಕೆ ಇವರು ನಮ್ಮ ತಾಯಿ ಅಲ್ಲ, ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಇವರು ಪ್ರೀತಿಯಲ್ಲಿ ಡಿಪೆಂಡಬಲ್ ಅಲ್ಲ. ತಾಯಿ ಕ್ರೋಧ ಉಳಿದವರ ಪ್ರೀತಿಗಿಂತ ಭಾರಿ ದೊಡ್ಡದು ಅಂತಕ್ಕಂಥ ಭಾವನೆ ಯಾರಿಗಿದೆ? ಈಗ ಮಗುವಿಗಿದೆ. ಆ ರೀತಿಯಲ್ಲಿ ದೇವರನ್ನು ಏನು ಮಾಡಿ ಏನು ಮಾಡಬೇಕು? ನಾವು ಕರುಣಾಳು ಅನುಗ್ರಹ ಮಾಡ್ತಾನೆ, ಚಿಂತನೆ ಮಾಡಬೇಕೇ ಹೊರತು ಕೆಟ್ಟದ್ದು ಮಾಡ್ತಾನೆ ಅಂತ ಭಾವನೆ ಬರಲೇಬಾರದು. ಇದು ಭಕ್ತಿ ಅಂದರೆ ಇದು. ನಮಗಾಗಲ್ಲ, ಅದು ಬಂದಲೇ ದೇವ್ರ ಪೂಜೆ ಮಾಡಿರೋದಿಲ್ಲ, ನಾವು ದೇವ್ರ ಆರಾಧನೆ ಮಾಡೋದಿಲ್ಲ. ಕೆಟ್ಟದಾದ್ರೆ ಮೊದಲು ಬೈಯೋದು ಯಾರನ್ನ? ಮತ್ತೆ ದೇವ್ರನ್ನ ಬೈ, ದೇವ್ರು ಹಾಳು ಮಾಡಿಬಿಟ್ಟ ಅಂತ ಹೇಳ್ಬಿಡುತ್ತೆ. ದೇವ್ರ ಮೊದಲು ಪೂಜೆ ಫಸ್ಟ್ ಮಾಡಿಲ್ಲ, ನಮ್ಮ ಕೆಲಸ ಏನೂ ಮಾಡಿಲ್ಲ, ನಾವು ಇಷ್ಟಾದ್ರೆ ದೇವ್ರನ್ನ ಬೈತೇವೆ. ಆದರೆ ದೇವ್ರು ಏನು ಮಾಡೋದು, ಏನು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದೇ ಇಲ್ಲ. ದೇವರು ಅಂದರೆ ಕಲ್ಯಾಣ ಗುಣಪೂರ್ಣ, ಕಲ್ಯಾಣ ಗುಣಪೂರ್ಣ ಕೆಟ್ಟದಾಗಿ ಮಾಡ್ತಾನೆ, ಇದನ್ನ ಯೋಚನೆ ಮಾಡಬೇಕು. ಮತ್ತು ಕೆಟ್ಟವ್ರು ಯಾತಕ್ಕೆ ಕೆಟ್ಟದ್ದು ಮಾಡ್ತಾರೆ? ಕೆಟ್ಟವರು ಅದು ಕೆಟ್ಟದ್ದು ಮಾಡ್ತಾನೆ. ದೇವ್ರು ಕೆಟ್ಟದ್ದು ಮಾಡೋದಂದ್ರೆ ದೇವ್ರು ಏನಾಗ್ತಾನೆ? ಅಲ್ಲಿಗೆ ಕೆಟ್ಟವನಾಗ್ತಾನೆ, ದೇವ್ರು ಕೆಟ್ಟವನಲ್ಲ. ಈ ಭಾವನೆ ಬಂದರೆ ಅದು ನರಸಿಂಹದೇವರ ಸ್ತೋತ್ರದಲ್ಲಿರೋ ಎಸೆನ್ಸ್, ಅದೆಲ್ಲ ಅರ್ಥ ಮಾಡ್ಕೊಂಡು ಹೋಗಬೇಕು. ದೇವ್ರ ಸ್ತೋತ್ರ ಮಾಡೋ ನೆಪದೊಳಗೆ ಪ್ರಹ್ಲಾದ ದೇವರು ಹೇಗಿದ್ದಾನೆ ಅಂತ ಹೇಳ್ತಾರೆ. ದೇವರಲ್ಲಿ ದೋಷಗಳೇ ಇಲ್ಲ, ದೇವರಲ್ಲಿ ಗುಣಗಳೇ ತುಂಬಿವೆ. ಗುಣಗಳು ತುಂಬಿರೋದ್ರಿಂದ ಒಳ್ಳೇದು ಮಾಡ್ತಾನೆ, ದೋಷಗಳಿಲ್ಲ ಆದ್ದರಿಂದ ಕೆಟ್ಟದ್ದು ಮಾಡೋದಿಲ್ಲ. ಇದು ದೇವರ ವಿಶೇಷವಾದ ಹಿರಿಮೆ. ಬದ್ಧ ಆಗಿದ್ದ ನಮಗೆ ಕೆಟ್ಟದಾಗತ್ತಲ್ಲ ಅಂತ ಕೇಳಿದರೆ, ದೇವರು ಮಾಡಿದ್ದಲ್ಲ, ಎಲ್ಲಿಂದ ಕೆಟ್ಟದಾಯ್ತದ? ಸ್ವಕರ್ಮಭಿಹಿ, ನಾವು ಮಾಡಿರತಕ್ಕಂಥ ಕರ್ಮ ಏನು ಮಾಡ್ತಾ ಇದೆ, ಎಫೆಕ್ಟ್ ಕೊಡ್ತಾ ಇದೆ. ಇವತ್ತು ಕಡತರ ಜೈಲಿಗೆ ಹೋಗಿ ಹೋಗ್ತಾ ಇದ್ದಾರಲ್ಲ ಜೈಲಿಗೆ, ಆ ಟೈಪ್ ಕಡತರ ಮಾಡಿದರೆ ಮೋಸ ಮಾಡಿದ್ರೆ ಎಲ್ಲಿ ಹೋಗಬೇಕಾಗತ್ತೆ? ಈಗ ಬಂಧನಕ್ಕೊಳಗಾಗಬೇಕು. ಬಂಧನಕ್ಕೊಳಗೆ ಕಾರಣ ಏನೀಗ? ಕಾರಣ ಏನು? ಮಾಡಿದ ತಪ್ಪು. ಯಾರು ಮಾಡಿದ ತಪ್ಪು? ಅವನೇ ಮಾಡಿದ ತಪ್ಪು. ಸೊ ಅವನು ಮಾಡಿದ ತಪ್ಪಿ ಶಿಕ್ಷೆ ಸಿಗುತ್ತೆ ಹೊರತು ದೇವರೆಂದು ಕೆಟ್ಟದ್ದು ಮಾಡೋದಿಲ್ಲ. ಬದ್ಧ ಸ್ವಕರ್ಮಭಿಹಿ ಉಷತ್ತಮ ಇವತ್ತು ಲೋಕಾಯುಕ್ತ ವರದಿ ಬಂತು. ನಾವೆಲ್ಲ ಗಾಬರಿ ಆಗ್ತೇವೆ, ನಮ್ಮೇಲೇನು ಬರೆದಿದ್ದಾರೆ ಅಂಥೇಳಿ. ಅದಕ್ಕೆ ನಾವು ಸಂಬಂಧಪಟ್ಟವರಲ್ಲ, ಈಗ ನಮಗೆ ಹೆಸರು ಕೂಡ ಗೊತ್ತೇ ಏನು ಅಂದರೆ, ಅದೇ ನೀವು ಖುಷಿಯಿಂದ ನೋಡ್ತಿರ್ತೀವಿ, ಯಾರೇ ಸಿಕ್ಕಾಕೊಂಡಿದ್ದಾರೆ ನೋಡೋಣ ಅಂಥೇಳಿ. ಯಾಕೆ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು. ಅದೇ ರೀತಿಯೇ ನಾವು ಕೆಡಕು ಮಾಡಿಲ್ಲ ಅಂದಮೇಲೆ ಹೇಗಿರ್ಬೇಕು? ನಾವು ನಿಶ್ಚಿಂತರಾಗಿರ್ಬೇಕು. ಇದನ್ನ ಅರ್ಥ ಮಾಡಿಕೊಂಡು ತುಂಬ ಜನ ಗಾಬರಿ ಆಗ್ತಿರ್ತಾರೆ, ಯಾರಿಗೆ ಒಂದು ರೋಗ ಬರುತ್ತೆ ಅಂತ ತಿಳ್ಕೊಬೇಡ. ನಾವೇನು ಮಾಡ್ತೇವೆ? ನಮಗೆಲ್ಲಿ ಬರುತ್ತೆ ಯೋಚನೆ ಮಾಡಿ ಶುರು ಮಾಡಿಬಿಡ್ತೇವೆ. ಯೋಚನೆ ಮಾಡಬಾರ್ದು. ಅವನಿಗೆ ರೋಗ ಬರಲಿಕ್ಕೆ ಏನು ಕಾರಣ ಇದೆ? ಅವನು ಬದುಕು ಆಗಿದೆ, ಅವನ ಪಾಪಗಳು ಆಗಿದೆ. ಅದನ್ನು ನಾವು ಮಾಡಿಲ್ಲ ಅಂದರೆ ಧೈರ್ಯವಾಗಿರ್ಬೇಕು. ಮಾಡಿದ್ರೆ ಪರಿಹಾರ ಮಾಡಿ, ತಕ್ಷಣ ಪರಿಹಾರ ಮಾಡ್ಕೋಬೇಕು, ಇಲ್ಲ ಹೋದ್ರಿಲ್ಲ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನ ದುಃಖೌಷಧಂ ತದಪಿ ದುಃಖ ಮತದ್ಧಿಯಾಹಂ ಭ್ರಮನ್ ಭ್ರಮ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಮುಂದಿನ ಮಾತು, ಸಂಸಾರದ ರೀತಿ ಏನು ಅಂದರೆ, ಯಸ್ಮಾತ್ ಪ್ರಿಯ ಅಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ. ನಮ್ಮಲ್ಲಿ ಶೋಕದ ಬೆಂಕಿ ನಮ್ಮನ್ನು ಕಾಡ್ತಾ ಇದೆ. ಶೋಕದ ಬೆಂಕಿ ಯಾವಾಗ ಬರುತ್ತೆ ಅಂದರೆ, ಪ್ರಿಯ ಅಪ್ರಿಯ ವಿಯೋಗ ಸುಯೋಗ, ಪ್ರಿಯವಾದ್ದು ವಿಯೋಗ, ಅಪ್ರಿಯವಾದ ಸುಯೋಗ ನಮಗೆ ಆಗ್ತಾ ಇದೆ. ಅಂದರೆ ಬೇಕಾದ್ದು ತಪ್ಪಿ ಹೋಗ್ತಾ ಇದೆ, ಬೇಡವಾದ್ದು ಬರ್ತಾ ಇದೆ, ಅದಕ್ಕೆ ದುಃಖ ಆಗ್ತಾ ಇದೆ. ಬರ್ತಾ ಇದೆ, ದುಃಖದ ಮೂಲನೇ ಅದು. ಬೇಕಾದ ಸಿಗಲಿಲ್ಲ, ದುಃಖ. ಬೇಡವಾದ ಬಂದು ದುಃಖ. ಸಂಸಾರದಲ್ಲಿ ಸಾಮಾನ್ಯ ಏನಾಗ್ತಿರುತ್ತೆ? ಇದೊಂದು ಸ್ಟ್ರೀಮ್ ಇದಾಗ್ತಾನೇ ಇರುತ್ತೆ ಹಾಗೆ. ಅದಕ್ಕೆ ಅದು ಬೆಂಕಿ ಅಂತ ನಮ್ಮನ್ನು ಸುಡ್ತಾ ಇದೆ. ಸಕಲ ಜೋನಿಷು ದಹ್ಯಮಾನ, ನಮಗೆ ಅನಿಸ್ಬೋದು ಪ್ರಹ್ಲಾದ ದೈತ್ಯ ಅದಕ್ಕಾಗ್ತಿದೆ ಅಲ್ಲ. ಎಲ್ಲಿ ಹುಟ್ಟಿದ್ರು ಕೂಡ ಏನಲ್ಲ, ತಪ್ಪಿದ್ದಲ್ಲ ಇದು. ಸಂಸಾರದಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದ್ರು ದುಃಖ ತಪ್ಪಿದ್ದಲ್ಲ, ಯಾವ ಊರಲ್ಲಿ ಹುಟ್ಟಿದ್ರು ದುಃಖ ತಪ್ಪಿದ್ದಲ್ಲ, ಯಾವ ಕಾಲದಲ್ಲಿ ಹುಟ್ಟಿದ್ರು ದುಃಖ ತೆಗಿದ್ದ. ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದರೆ ಏನರ್ಥ? ರೋಗ ಇದ್ದು ಯಾವ ವಾರ್ಡಲ್ಲಿದ್ದರೂ ರೋಗ ಇದೆ ಅಂತ ಗ್ಯಾರಂಟಿ. ವಾರ್ಡ್ ಚೇಂಜ್ ಆದ ಮಾತ್ರಕ್ಕೆ ಏನು ಚೇಂಜ್ ಆಗಲ್ಲ, ರೋಗ ಚೇಂಜ್ ಆಗಲ್ಲ. ಒಳ್ಳೆ ಭಾರಿ ಕಂಫರ್ಟಬಲ್ ವಾರ್ಡ್ ಕೊಟ್ಟರೆ ಜಾಸ್ತಿ ಸಿಟ್ಕೋತಾರೆ ಅಂತ ಅರ್ಥ. ಗೊತ್ತಾನೆ, ಭಾರಿ ಅನುಕೂಲಗಳು ಜಾಸ್ತಿ ಇದೆ ಅಂದ್ರೆ ಏನರ್ಥ? ತುಂಬ ದಿವಸ ಡಿಸ್ಚಾರ್ಜ್ ಮಾಡೋ ಯೋಚನೆ ಇಲ್ಲ ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಆದಷ್ಟು ಔಟ್ ಪೇಷೆಂಟ್ ಆಗಿರ್ಬೇಕು, ಇನ್ ಪೇಷೆಂಟ್ ಆಗಬಾರ್ದು ಆದಷ್ಟು ಕೂಡ. ಅಂದರೆ ಅಷ್ಟೇ, ಅದು ಜ್ಞಾನಿಗಳು ಹೇಗಿರ್ತಾರೆ, ಅವ್ರು ಔಟ್ ಪೇಷೆಂಟ್ ಲೇಪನೇ ಇರೋದಿಲ್ಲ, ಬರೋದು ಹೋಗೋದು ಅಷ್ಟೇ. ಆದರೆ ಇವ್ರು ಈ ಥರ ಇರಬಾರ್ದು. ಸಂಸಾರ ಭಯಾನಕವಾದದ್ದು. ಯಾವ ಸರದ ಸಕಲ ಯೋನಿಷು ಅಂತ ಹೇಳಿದ್ದರಿಂದ, ಯಾವ ಯೋನಿಯಲ್ಲಿ ಹುಟ್ಟಿದ್ರೆ ನಮ್ಗೆ ಏನು ತಪ್ಪಿದ್ದಲ್ಲ, ದುಃಖ ತಪ್ಪಿದ್ದಲ್ಲ. ಆದರೆ ದುಃಖ ತಪ್ಪಿಸ್ತಕ್ಕಂಥ ಶಕ್ತಿ ಇರೋದು ಯಾವುದಕ್ಕೆ? ಜ್ಞಾನಕ್ಕೊಂದೇ. ಆ ಜ್ಞಾನ ಇರೋ ಕೊಡ್ತಕ್ಕಂಥ ಸಂಪಾದನೆ ಮಾಡ್ತಕ್ಕಂಥ ಅರ್ಹತೆ ಇರೋ ಜನ್ಮ ಯಾವುದು? ಮನುಷ್ಯ ಜನ್ಮ ಒಂದೇ, ಅದರಲ್ಲೂ ಬ್ರಾಹ್ಮಣ ಜನ್ಮ, ಅದರಲ್ಲೂ ವೈಷ್ಣವ ಜನ್ಮ. ಅದು ಸಿಕ್ಕಾಗ ಮಾತ್ರ ಏನು ಮಾಡಬೇಕು? ನಾವಾಗ ಮ್ಯಾಕ್ಸಿಮಮ್ ಸಂಪಾದನೆ ಮಾಡಬೇಕು. ಯಾವುದನ್ನ? ಜ್ಞಾನ. ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ. ದುಃಖ ಔಷಧ, ಎಲ್ಲ ದುಃಖಕ್ಕೆ ಔಷಧಿ ಯಾವುದು ಅಂದರೆ ತವದಾಸ್ಯ ಯೋಗಂ. ದೇವರಲ್ಲಿ ದಾಸನಾಗೋದು ಅಂದರೆ ಎಲ್ಲ ದುಃಖವನ್ನು ಕಳ್ಕೊಂಡ್ಬಿಡೋದು ಅಂತ ಅರ್ಥ. ಗೌರ್ಮೆಂಟ್ ಕೆಲಸ ಸಿಕ್ತು ಅಂತಷ್ಟು ಏನು ಮಾಡ್ತಾನೆ? ಸರ್ವೆಂಟ್. ಅವನು ಗೌರ್ಮೆಂಟ್ ಸರ್ವೆಂಟ್, ಏನು ಬೆನಿಫಿಟ್ ಇದೆ ಅವನಿಗೀಗ? ಎಷ್ಟೋ ಬೆನಿಫಿಟ್ ಸಿಕ್ಕೋ ಸರ್ವ ಗೌರ್ಮೆಂಟ್ ಸರ್ವೆಂಟ್ ಖುಷಿಯಿಂದ ಹೇಳ್ಕೊಂಡ್ಬಿಡ್ತಾರೆ. ದೇವ್ರ ಸರ್ವೆಂಟ್ ಅಂತ ಹೇಳ್ಕೊಂಡ್ಬಿಟ್ರೆ ಮುಗಿದೋಗ್ತಾರೆ ಯೋಚನೆ. ಗೌರ್ಮೆಂಟ್ ಸರ್ವೆಂಟ್ ಒಂದ್ಸರಿ ಸೇರಿದ ಮೇಲೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್, ಅದು ಕೂಡ ಕನ್ಫರ್ಮ್ ಆದ ತಕ್ಷಣ ಯೋಚನೆ ಇದೆ. ಎಲ್ಲ ಬೆನಿಫಿಟ್ ಸಿಕ್ಬಿಡ್ತಾವ. ದೇವರ ದಾಸ ಅಂತ ಅನ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಾಗ ಲೆಕ್ಕ. ಅದಕ್ಕೆ ಹೇಳ್ತಾರೆ, ವದಮೇ ತವ ದಾಸ್ಯ ಯೋಗಂ. ನಮಗೇನು ಅನುಗ್ರಹ ಮಾಡಬೇಕು ನರಸಿಂಹ ಗೊತ್ತಾ, ಈಗ ದಾಸ್ಯಯೋಗವನ್ನು ಅನುಗ್ರಹ ಮಾಡಿಬಿಟ್ರು. ಅದಕ್ಕೆ ಹನುಮಂತ ದೇವರು ರಾವಣನ ಯಾರು ಅಂತ ಕೇಳಿದಾಗ ಏನಂತ ಪರಿಚಯ ಮಾಡಿಕೊಡ್ತಾರೆ ಅವರು? ದಾಸೋಹಂ ಕೋಸಲೇಂದ್ರಸ್ಯ. ಯಾವಾಗ ದೇವರ ದಾಸ ಅಂತ ಐಡೆಂಟಿಫೈ ಮಾಡ್ಕೋತೇವೋ ಎಲ್ಲ ದುಃಖ ಪರಿಹಾರ ಆಗಿಬಿಡುತ್ತೆ. ಇದು ಬಹಳ ಮುಖ್ಯವಾದ ಮಾತು. ಆದರೆ ದಾಸ್ಯಯೋಗ ದೇವರು ಅನುಗ್ರಹ ಮಾಡಬೇಕು ನಮಗೆ, ಇಲ್ಲವರು ಸಾಧ್ಯ ಇಲ್ಲ. ನಾವು ಅಪ್ಲಿಕೇಶನ್ ಹಾಕ್ಬೋದು ಅಷ್ಟೇ, ಸೀಟ್ ಯಾರು ಕೊಡಬೇಕು? ಸೆಲೆಕ್ಷನ್ ಅವ್ರು ತಾನೇ ಮಾಡಬೇಕಲ್ಲಿ, ಸರ್ವೆಂಟ್ ನಾವಾಗಲ್ಲ, ಅವ್ರು ಅಕ್ಸೆಪ್ಟ್ ಮಾಡಬೇಕು ಸರ್ವೆಂಟ್ ಅಂತೇಳಿ. ಸೊ ದಾಸ ಅಂತ ದೇವರು ಏನು ಮಾಡೋಕೆ, ರೆಕಗ್ನೈಸ್ ಮಾಡಬೇಕು ನಮ್ಮನ್ನು, ಆ ಕೆಲಸ ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ನವವೇದ ಭಕ್ತಿಗಳಲ್ಲಿ ಅದು ಒಂದು ಭಕ್ತಿ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ. ದಾಸ್ಯ ಆದಮೇಲೆ ಕೊನೆ ಆತ್ಮ ನಿವೇದನ ಬರೋದು. ದಾಸಭಾವ ಯಾವಾಗಲೂ ಇರಬೇಕು. ಅದಕ್ಕೆ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಗ ಸಂಘತವ ದಾಸೋಹಂ, ಆ ಭಾವನೆ ಬರದ ಹೊರತು ನಮಗೆ ಎಂದು ಭದ್ರತೆ ಸಿಗೋದಿಲ್ಲ. ಸೋಹಂ ಪ್ರಿಯಶ್ಚ ಸುಹೃದ ಪರದೇವತಾಯಾಹ ಲೀಲಾಕಥಾಸ್ತವ ನೃಸಿಂಹ ವಿರಿಂಚ ಗೀತಾಹ ಅಂಜಸ್ತರಾಮಿ ಅನುಗೃಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿತೇ ಪದ ಯುಗಾಲಯ ಹಂಸ ಸಂಗಃ. ಸೋಹಂ ಪ್ರಿಯಶ್ಚ ಸುಹೃದ ಪರದೇವತಾಯಾಹ, ಅದಕ್ಕೇನೆ ನರಸಿಂಹದೇವರೇ, ಲೀಲಾಕಥಾಹ ತವ ನೃಸಿಂಹ, ನಿಮ್ಮ ಲೀಲಾಕಥೆಗಳು ಅವತಾರ ಲೀಲೆಗಳಿವೆಯಲ್ಲ, ಸದಾ ಹಾಡ್ತಾ ಇರ್ತೇನೆ ಅಂತ ಹೇಳಿದ್ದ. ದೇವರ ಅವತಾರ ಲೀಲೆ ಸದಾ ಹಾಡ್ತಾ ಇರ್ತೇನೆ, ನನ್ನ ಕೈಲಿ ಹಾಡಕ್ಕೆ ಬರೋದಿಲ್ಲ. ವಿರಿಂಚ ಗೀತಾಹ, ಬ್ರಹ್ಮದೇವರು ಹೇಳ್ತಾರಲ್ಲ ಅದನ್ನು ಹೇಳ್ತೇವೆ ಅಂತ ಅರ್ಥ. ಬ್ರಹ್ಮದೇವರು ಹೇಳೋ ಸ್ತೋತ್ರ ಯಾವುದು ಗೊತ್ತಾ? ಜಿತಂತೆ ಸ್ತೋತ್ರ ಅಂತ ಬರುತ್ತೆ, ಬ್ರಹ್ಮದೇವರು ಹೇಳಿದ ಸ್ತೋತ್ರ. ದೊಡ್ಡವರು ಮಾಡೋ ಸ್ತೋತ್ರ ಹೇಳಿದ ಏನಾಗುತ್ತಾಗ ಬೇಗ ಫಲ ಸಿಗುತ್ತೆ. ಅದಕ್ಕೆ ಬ್ರಹ್ಮದೇವರು ಹೇಳಿರ್ತಕ್ಕಂಥ ಗೊತ್ತನ್ನು ಹೇಳ್ತೇನೆ. ಇದರಿಂದ ಒಂದು ಪ್ರಶ್ನೆ ಉತ್ತರ ಸಿಕ್ಕಂತೆ ಆಯಿತು. ಬ್ರಹ್ಮದೇವರು ಮಾಡೋ ಸ್ತೋತ್ರ ನಾನು ಮಾಡ್ತೇನೆ ಅಂದಮೇಲೆ ಬ್ರಹ್ಮದೇವ್ರ ಕೈಯಲ್ಲಿ ಆಗಲಿಲ್ಲ ಪ್ಲಾನ್ನ ಕಳಿಸ್ಕೊಟ್ರು ಅಂಬೋದು ಅದು ನಾಟಕ ಹೊರತು ನಿಜವಾದ ಅಂಶ ಅಲ್ಲ. ಅಕ್ಸೆಪ್ಟ್ ಮಾಡ್ತಾನೆ ಈಗ, ಬ್ರಹ್ಮದೇವರು ಹೇಳಿದ ಸ್ತೋತ್ರನ ಹೇಳ್ತಾ ಇದ್ದೇನೆ, ನಮಗೆ ಖುಷಿಯಾಗುತ್ತಾಗ. ಬ್ರಹ್ಮದೇವ ವಿರಿಂಚಿ ಗೀತ ಅವ್ರು ಹೇಳ್ತಾರೆ, ಭಾವಿ ವಿರಿಂಚಿ ಗೀತ ಹೇಳ್ಬಿಟ್ರೆ ಮುಗಿದು. ಭಾವಿ ವಿರಿಂಚಿ ಯಾರು? ಭಾವಿ ವಿರಿಂಚಿ ಏನಪ್ಪ, ಆನಂದ ತೀರ್ಥರ ನೆನವೇನನ್ನು ದಿನವು. ಸೊ ದ್ವಾದ ಸ್ತೋತ್ರ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ದೇವ್ರಿಗೆ ಭಾರಿ ಖುಷಿಯಾಗುತ್ತೆ ಅಂತ ಅರ್ಥ. ವಿರಿಂಚಿ ಗೀತಾಹ ನಾನು ಲೀಲಾಕಥಾಸ್ತವ ಅಂಜಸ್ತರಾವಿ ಅನುಗ್ರಹಣ, ಮತ್ತೆ ಮತ್ತೆ ಹೇಳೋದು ದ್ವಾದ ಸ್ತೋತ್ರನ, ಮತ್ತೆ ಮತ್ತೆ ಹೇಳೋದು. ಅವಾಗ ಏನಾಗುತ್ತೆ, ಸಂಸಾರ ಬಂಧನೇ ದಾಟಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಗುಣವಿಪ್ರಮುಕ್ತ, ಗುಣವಿಪ್ರಮುಕ್ತ ಅಂದ್ರೆ ಏನು? ಸಂಸಾರ ಸತ್ವಗುಣ ರಜೋಗುಣ ತಮೋಗುಣ ಬಂಧನ ನಮ್ಗೆ ಬಿಟ್ಟು ಹೋಗ್ಬಿಡುತ್ತಾಗ. ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಘ, ಆಚಾರ್ಯ ಮಾಡಿದ ಸ್ತೋತ್ರ ಹೇಳ್ತಾ ಹೋದಂತೆ ಪದಯುಗಾಲಯ ಹಂಸ ಸಂಘ, ಪರಮಾತ್ಮನ ಪಾದಗಳು ಅಪೂರ್ವವಾದಂಥ ಪಾದಗಳು, ಅದು ಹಿಡಿದ ಹಂಸರು ಇರ್ತಾರಲ್ಲ ಅವರು ಸಹವಾಸ ಮಾಡೋ ಯೋಗ ಕೊಡ್ತೀನಿ ನೀನು, ಉದ್ಧಾರ ಮಾಡಿಬಿಡ್ತೀನಿ ಅಂತ. ಅದಕ್ಕಂದರೆ ಭಗವದ್ಭಕ್ತರ ಸಹವಾಸ ಸಿಗಬೇಕಾದ್ರೆ ದೇವರು ಅನುಗ್ರಹ ಮಾಡಿರಬೇಕು ಅಂತ ಅರ್ಥ. ಅದಕ್ಕೆ ಮತ್ತೊಂದು ಅರ್ಥ, ಒಂದು ಪದಯುಗಾಲಯ ಹಂಸರು ಅಂದರೆ ಭಗವದ್ಭಕ್ತರು, ಇನ್ನು ಹಂಸರು ಅಂದರೆ ಯತಿಗಳು ಪರಮಹಂಸರು, ಅಂಥವ್ರು ಅನುಗ್ರಹ ಮಾಡಿಸಿಕೊಡ್ತಿ ಅಂತ ಅರ್ಥ. ಅದಕ್ಕೆ ಆಚಾರ್ಯ ಪರಮಹಂಸ ರೂಪದಲ್ಲಿ ಯಾತಕ್ಕೆ ಬಂದರು ಅಂದರೆ ಆ ರೂಪದ ಸಹವಾಸ ಮಾಡಿದರೆ ಬಲುಬೇಗ ಏನಾಗುತ್ತೆ, ದೇವರು ಅನುಗ್ರಹ ಮಾಡ್ತಾನೆ. ಹೀಗಾಗಿ ಸಂಘವಾಗಲಿ ಇರಬೇಕು, ಅದು ವಿಶೇಷವಾಗಿ ಪರಮಹಂಸರ ಸಂಘವಾಗಲಿ ಅಂತ ಹೇಳ್ತಾರೆ. ಹಂಸ ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಕಾಗೆ ಹೇಗಿರುತ್ತೆ? ಕಪ್ಪಿರುತ್ತೆ. ಹಂಸ ಬೆಳಗಿರೋದು ಯಾವುದರ ಸಂಕೇತ? ಅದು ಶುದ್ಧ ಅನ್ನೋದ್ರ ಸಂಕೇತ. ಅದಕ್ಕೋಸ್ಕರ ಹೇಗಿರಬೇಕು ಮನೆ ಜ್ಞಾನಿಗಳ ಪರಮಹಂಸರು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಶುದ್ಧರು ಅಂತ ಅರ್ಥ. ಕೆಡಕು ಮಾಡೋದು ಯಾವುದು? ಕಾಮಕ್ರೋಧಾದಿಗಳು, ಅವರಲ್ಲಿ ಅದಿರೋದಿಲ್ಲ ಅಂತ ಅರ್ಥ. ಅದಕ್ಕೆ ಅವರನ್ನು ಏನಂತ ಕರೀತಾರೆ? ಹಂಸರು, ಪರಮಹಂಸರು ಅಂತ ಹೆಸರು. ಅಂಥವ್ರು ಸಹವಾಸ ಕೊಟ್ಟು ಉದ್ಧಾರ ಮಾಡು. ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗತ ಮುದನ್ವತಿ ಮಜ್ಜತೋ ನೌಹು ತಪ್ತಸ್ಯ ತರ್ಪಣ ವಿಧಿರ್ ಯತಿಹಂಚ ಶ್ರೇಷ್ಠ ತಾವತ್ ಪ್ರಭೋ ತನುಭೃತಾಂ ತದುಪಾಸಕಾನಾಂ. ಬಾಲಸ್ಯ ದೇಹ ಶರಣಂ ಪಿತರೋ ನೃಸಿಂಹ. ಪರಮಾತ್ಮ ನಮಗೆ ರಕ್ಷಣೆ ಯಾವುದು ಗೊತ್ತಾ? ನಿನ್ನ ಪಾದಗಳು. ನಿನ್ನ ಪಾದಗಳು ಹೇಗಿವೆ ಅಂದರೆ ಮಜ್ಜತಃ ನೌಹು, ಸಮುದ್ರದಲ್ಲಿ ಮುಳುಗೋಗ್ತಕ್ಕಂಥ ನಾವೇ ಸಿಕ್ಕರೆ ಹಾಗೋ ಹಾಗೆ. ಸಂಸಾರದಲ್ಲಿ ಮುಳುಗಿ ಒದ್ದಾಡ್ತಕ್ಕಂಥವನ ಬಳಿಗೆ ಒಂದು ನಾವೇ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಿನ್ನ ಪಾದಕಮಲಗಳೇ ನಾವೇಗಳು, ಅದರಿಂದ ನಾನು ಉದ್ಧಾರ ಆಗಬೇಕಾಗಿದೆ. ತಪ್ತಸ್ಯ ತರ್ಪಣ ವಿಧಿ ಯದಿಹಾಂಜ ಶ್ರೇಷ್ಠ. ತುಂಬ ನೊಂದವನಿ ಫಸ್ಟ್ ಏನು ಬೇಕು? ಬಾಯಾರಿದವನಿಗೆ ನೀರು ಬೇಕು. ಬಾಯಾರಿದವನ ನೀರು ಹೇಗೋ ನಮಗೆಲ್ಲ ನಿನ್ನ ಸ್ಮರಣೆ ಹಾಗೆ. ತನುಭೃತಾಂ ತದುಪಾಸಕಾನಾಂ ಯಸ್ಮಿನ್ ಯಥೋ ಯರ್ಹಿ ಚ ಏನ ಯಸ್ಯ ಯಸ್ಮೈ ಯಥಾ ಯಮುತ ಯಸ್ತ್ವ ಪರಃ ಪರೋವಾ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿರಂ ಭವತ ಸ್ವರೂಪಂ. ಯಸ್ಮಿನ್ ಯತಃ ಯರ್ಹಿ ಚ ಏನ ಯಸ್ಯ ಯಸ್ಮೈ ಯಥಾ ಯಂ ಉತ ಯಸ್ತು ಅಪರಃ ಪರೋವಾ. ಇಲ್ಲಿ ಯಚ್ಛಬ್ದಕ್ಕೆ ಏಳು ಭಕ್ತನೇ ಹೇಳಿಬಿಡ್ತಾರೆ. ಆ ಶಬ್ದ ನಡೆಸೋದು ಬಂದರೆ ಸ್ವಾರಸ್ಯ ಗೊತ್ತಾಗುತ್ತೆ ಅಷ್ಟೇ. ಯಸ್ಮಿನ್ ಯತಃ ಯರ್ಹಿ ಏನ ಯಸ್ಯ ಯಸ್ಮೈ ಯಂ ಯಹ, ಇವಿಷ್ಟು ಏನು ಏಳು ವಿಭಕ್ತಿಯ ರೂಪಗಳು ಇವಿಷ್ಟು ಕೂಡ. ಅದಿಷ್ಟನ್ನು ಹೇಳ್ತಾ ಯಾರಲ್ಲಿ, ಯಾರಿಂದ, ಯಾರಿಗೋಸ್ಕರ, ಯಾರಿಗ, ಯಾವ್ದರಿಂದ, ಯಾತಕ್ಕಾಗಿ ಇದು ಮಾಡಲ್ಪಡ್ತಾ ಇದೆ ಅದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮದೇವರು ಮಾಡ್ತಕ್ಕಂಥ ಸೃಷ್ಟಿ ಇಷ್ಟೆಲ್ಲ ಸೇರಿಕೊಂಡಿದೆ. ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತ ಸ್ವರೂಪಂ. ಬ್ರಹ್ಮಾದಿ ಅನ್ಯತಮ ಇಷ್ಟ ಕಿಂ ನಶ್ಯಾದಿತಿ ಆಶಂಕ್ಯ. ಬ್ರಹ್ಮಾದಿಗಳಿದ್ದಾರೆ, ಎಲ್ಲ ದೇವತೆಗಳಿದ್ದಾರೆ, ಅದು ಎಲ್ಲರೂ ಮಾಡೋದಕ್ಕೂ ಒಂದು ಗುರಿ ಇದೆ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅದಕ್ಕೋಸ್ಕರ, ಪ್ರಾಣಾಯಾಮೋ ವಾಸುದೇವ. ರುದ್ರದೇವರು ಲಯ ಮಾಡ್ತಾರೆ ಅದಕ್ಕೋಸ್ಕರ, ಪ್ರಾಣಾಯಾಮೋ ವಾಸುದೇವ. ಅಂತ ವಾಸುದೇವ ನೀನು, ಅದಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಉಳಿದವರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಎರಡು ಪ್ರಾಬ್ಲಮ್. ಒಂದು, ಅವರು ಸ್ವಂತ ಮಾಡೋದಿಲ್ಲ, ಒಳ ನಿಂತು ಮಾಡಿಸೋದು ಯಾರು, ದೇವರು. ಮತ್ತು ಅವರಿಗೆಲ್ಲ ಒಂದು ಗುರಿ ಇದೆ. ಏನು ಗುರಿ? ದೇವರು ಪ್ರೀತನಾಗಬೇಕು ಅಂತೇಳಿ. ಎಲ್ಲದರ ಮುಖ್ಯ ಸ್ವಾಮಿ ಯಾರು? ನೀನು. ಅದಕ್ಕೆ ನಿನ್ನ ಪಾದ ಹಿಡಿತೇನೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸಾವರಾಜನಗಳಿರೋದು ಬೇರೆ, ಮುಖ್ಯಸ್ಥ ಒಬ್ಬಿರೋದು ಬೇರೆ. ದೇವರು ಸರ್ವೋತ್ತಮನಾಗಿ ಸರ್ವತಂತ್ರ ಸ್ವತಂತ್ರರಾಗಿದ್ದೀನಿ ನೀನು, ಅದಕ್ಕೆ ನಿನ್ನನ್ನು ಆರಾಧನೆ ಮಾಡ್ತೇವೆ. ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತ ತದಖಿಲಂ ಭವತ ಸ್ವರೂಪಂ. ಯಾವತ್ತಲ್ಲಿ ಏನೇನಿದೆಯೋ ಎಲ್ಲ ಏನದು, ಭವತಃ ಸ್ವರೂಪಂ. ನಿನ್ನಿಂದ ರಕ್ಷಿತೆ ಹೊಂದಿದೆ ಹೊರತು ಸ್ವಂತ ಇರಲಿಕ್ಕೆ ಯಾವುದಕ್ಕೂ ಶಕ್ತಿ ಇಲ್ಲ. ಸ್ವಂತ ಇರಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಎಲ್ಲದಕ್ಕೂ ಯಾರು ಬೇಕು? ತೇರ ಅನುಗ್ರಹ ಬೇಕು. ತೇರ ಅನುಗ್ರಹ ಇಲ್ಲದೆ ಹೋದರೆ ಯಾರು ಯಾವ ಕ್ಷಣದಲ್ಲೂ ಏನೂ ಮಾಡೋಕ್ಕಾಗೋದಿಲ್ಲ. ಅಂಥ ಪರಮಾತ್ಮ ನೀನು ಅಂತ ಹೇಳಿ ಪ್ರಹ್ಲಾದ ಅಷ್ಟು ಖಚಿತವಾಗಿ ಸ್ತೋತ್ರ ಮಾಡ್ತಾನೆ. ಸರಿಯಾಗಿ ನೆನಪಿರಬೇಕು, ಪ್ರಹ್ಲಾದನಿಗೆ ಒಬ್ಬ ಮಗು ಅಂತ ದೇವರ ದರ್ಶನ ಕೊಟ್ಟಿದ್ದಲ್ಲ, ಒಬ್ಬ ಮಗು ಅಂತ ಅನುಗ್ರಹ ಮಾಡಿದ್ದಲ್ಲ. ಯಾತಕ್ಕೆ ಮಾಡಿದ್ದು? ಅವನು ಜ್ಞಾನಿ ಅಂತ ಮಾಡ್ತಾ ಇದೆ. ಅರ್ಥ ಆಯ್ತಾ? ಜ್ಞಾನಿ ಅಂತ ಮಾಡ್ತಿರೋದೆ ಹೊರತು ಬೇರೆ ಕಾರಣಕ್ಕಲ್ಲ. ಈ ಕನ್ನಡದಲ್ಲಿ ಒಂದು ಕಥೆ ಇದೆ, ಕೋಡೂರು ಕೊಡಗುಸಿನ ಕಥೆಯನ್ನು ಕೇಳಿರ್ತಾರೆ, ಗೊತ್ತಾಯ್ತಾ? ಅದು ಕೂಸು, ಅವು ಈಶ ದೇವ್ರ ನೈವೇದ್ಯ ಮಾಡಕ್ಕೆ ಹೋಯ್ತು, ನೈವೇದ್ಯ ಒಪ್ಪಲಿಲ್ಲ. ಆ ಕೂಸು ಏನು ಮಾಡ್ತು? ಕೊನೆಗೆ ಸತ್ತೋಗ್ಬಿಡ್ತೇನೆ ತಲೆ ಬಡ್ಕೊಂಡು ಅಂತ ಹೇಳಿತ್ತು. ಆ ಈಶ್ವರ ಒಂದು ಏನು ಮಾಡಿಬಿಟ್ಟನಂತೆ, ದರ್ಶನ ಕೊಟ್ಟು ಅನುಗ್ರಹ ಮಾಡಿಬಿಟ್ಟ. ಇದು ಹ್ಯಾಕ್ ಕಾಣುತ್ತೆ? ಇದು ಸ್ಟ್ರೈಕ್ ಮಾಡಿದಾಗುತ್ತೆ ಅಷ್ಟು. ಒಂದು ನೀವು ಅನುಗ್ರಹ ಮಾಡಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ಕೇಳಿದರೆ ದೇವರು ಸಾಯಿರಿ ಅಂತ ಅನ್ನಷ್ಟು, ಏನು ಉಪಯೋಗ ಇಲ್ಲ. ಅದರಿಂದ ದೇವರು ಅನುಗ್ರಹ ಮಾಡಕ್ಕೆ ಏನಿರಬೇಕು? ನಮಗೆ ಜ್ಞಾನಭಕ್ತಿ ಇರಬೇಕು. ಪ್ರಹ್ಲಾದನ ಅನುಗ್ರಹ ಯಾತಕ್ಕೆ ಮಾಡಿದ? ಅವನು ಹುಡುಗ ಅಂತ ಮಾಡಲಿಲ್ಲ, ದೈತ್ಯ ಬಾಲಕ ಅಂತ ಮಾಡಲಿಲ್ಲ, ಮಾಡಿದಕ್ಕೆ ಕಾರಣ ಭಕ್ತ ಅಂತ ಮಾಡಿದ. ಆ ಭಕ್ತನ ರೆಕಗ್ನೈಸೇಷನ್, ಇಷ್ಟು ಸ್ತೋತ್ರ ಓದಿದವರಿಗೆ ಪ್ರಹ್ಲಾದನ ಭಕ್ತಿಯ ಒಂದು ಗ್ರೇಡ್ ಎಂಥದ್ದಾಗಿತ್ತು ಅಂತ ಗೊತ್ತಾಯಿತು. ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯ ಅರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ತರೇತ್ವದನ್ಯ. ನಿನ್ನ ಅನುಗ್ರಹ ಇಲ್ಲದೆ ಹೋದರೆ ಸಂಸಾರ ಚಕ್ರ ಅಂತ ಆಟಕ್ಕೆ ಯಾರಿಗೂ ಆಗೋದಿಲ್ಲ. ಸಂಸಾರ ಚಕ್ರ ಸುತ್ತಾನೆ ಇರುತ್ತೆ, ಆದ್ರೆ ಚಕ್ರ ಅಂತ ಕರೀತಾ. ಚಕ್ರ ಏನು ಮಾಡುತ್ತೆ? ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಸಂಸಾರ ಏನು ಮಾಡುತ್ತೆ? ಹೋಗೋದು ಬರೋದು, ಹೋಗೋದು ಬರೋದು. ಸಂಸಾರ ಚಕ್ರ ಇದು. ಈ ಚಕ್ರಕ್ಕೆ ಏನಿದೆ ಅಂದರೆ 16 ಅರಗಳಿದೆ ಅಂತ ಹೇಳ್ತಾ. ಚಕ್ರಕ್ಕಿರೋ ಆಕ್ಸೆಲ್ಗಳಿರ್ತಾವೆ ಅದಿಷ್ಟು ಏನಂತ ಕರೀತಾರೆ, ಅರಗಳು 16 ಇವೆ. 16 ಯಾವುದು ಅಂತ ಕೇಳಿದರೆ, 1-5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 1 ಮನಸ್ಸು. ಎಷ್ಟಾಯ್ತು ಅಲ್ಲಿಗೆ? 16 ಆಯಿತು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣಗಳು ಪ್ಲಸ್ 1 ಮನಸ್ಸು, 2 ಸೇರಿ 16 ಆಯಿತು. 16 ಇರೋದು ಸುತ್ತಾನೆ ಇರ್ತೇವೆ ನಾವು, ಗೊತ್ತಾಯ್ತಾ? ಸಂಸಾರ ಚಕ್ರ ಇದು. ಮಾಯಾ ಅಂದರೆ ಮಹಾಲಕ್ಷ್ಮಿ ಅಥವಾ ನಿನ್ನ ಇಚ್ಛೆ. ಮನಃ ಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ. ದೇವರ ಅನುಗ್ರಹದಿಂದ ಮಹಾಲಕ್ಷ್ಮಿ ದೇವಿ ನಮಗೆ ಸಂಸಾರ ಬಂಧನವನ್ನು ಕೊಡ್ತಾಳೆ. ಛಂದೋಮಯಂ ಯದಜಯ ಅರ್ಪಿತ ಷೋಡಶಾರಂ. ಈ ಸಂಸಾರ ಚಕ್ರ 16 ಅಲಗಗಳನ್ನು ಹೊಂದಿರತಕ್ಕಂಥ ಚಕ್ರ ಇದು. ಕೋಚಿತರೇತ್ವದನ್ಯ. ಇಂಥ ಚಕ್ರವನ್ನು ದಾಟಬೇಕಾದರೆ ಮಾಡಿರೋದು ಮಹಾಲಕ್ಷ್ಮಿ ಆದ್ದರಿಂದ ನೆನಪಿರಬೇಕು, ಮಾಡಿರೋ ಮಹಾಲಕ್ಷ್ಮಿ ಆದ್ದರಿಂದ ರಿಲೀಸ್ ಮಾಡಬೇಕಾದ್ರೆ ಯಾರಾಗಬೇಕೀಗ? ರಿಲೀಸ್ ಆಗಬೇಕಾದ್ರೆ ಅವ್ರ ಮೇಲ್ನವರಾಗಬೇಕು. ಅವ್ರ ಮೇಲ್ನವರು ಯಾರು? ನಾರಾಯಣ ಒಬ್ಬನೇ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ತೆ. ಅವರು ಅರೆಸ್ಟ್ ಮಾಡಿದಾಗ ಬಿಡಿಸ್ಬೇಕಾದ್ರೆ ಯಾರಾಗಬೇಕೀಗ? ಲೋಯರ್ ಕೋರ್ಟಲ್ಲಿ ಅರೆಸ್ಟ್ ಆಗಿದ್ದರೆ ಯಾರು ಬಿಡಿಸ್ಬೋದು ಅದನ್ನೀಗ? ಹೈಯರ್ ಕೋರ್ಟ್ ಬಿಡಿಸ್ಬೋದು. ಈ ಹೈಯೆಸ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ಪರಮಾತ್ಮಯಿ. ಸೊ ಮಹಾಲಕ್ಷ್ಮಿಯಿಂದ ನಮಗೆ ಬಂಧನ ಬಂದಿದೆ. ಪ್ರಕೃತಿ ಬಂಧನ ಅಂದರೂ ಒಂದೇ, ಮಹಾಲಕ್ಷ್ಮಿಯಿಂದ ಬಂದ ಬಂಧನ ಅಂದರೂ ಒಂದೇ. ಅದು ಪರಿಹಾರ ಯಾವಾಗಬೇಕು? ಅವರ ಪತಿಯಾದ ನಿನ್ನಿಂದಾಗಬೇಕು. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವದ್ಗೀತೆಯ ವಾಕ್ಯ. ಪ್ರಕೃತಿಯ ಬಂಧನದಿಂದ ಪರಿಹಾರ ಆಗಬೇಕಾದ್ರೆ ಪ್ರಕೃತಿ ಪತಿ ನಾರಾಯಣ ಅನುಗ್ರಹ ನಿಮಗೆ ಆಗಬೇಕು. ನಮಗೆ ಅದಕ್ಕೆ ನಿನ್ನ ಬಿಟ್ಟರೆ ಬೇರೆ ಯಾರು ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರಮಾಡಕ್ಕೆ ಸಾಧ್ಯ. ಆಫೀಸ್ನಲ್ಲಿ ಕ್ಲರ್ಕು ಡ್ರಾಫ್ಟ್ ತಯಾರು ಮಾಡ್ಬೋದು, ಟೈಪಿಸ್ಟ್ ಟೈಪ್ ಹೊಡಿಬೋದು, ಸಿಗ್ನೇಚರ್ ಮಾತ್ರ ಯಾರು ಹಾಕ್ಬೇಕು? ಅದಕ್ಕೆ ಮುಖ್ಯಸ್ಥನೇ ಆಗಬೇಕು. ಸೊ ನಿನ್ನ ಬಿಟ್ಟರೆ ಯಾರು ರಿಲೀಸ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಅನುಗ್ರಹ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಇದರಿಂದ ಹರಿಸರ್ವೋತ್ತಮತ್ವ ಯಾತಕ್ಕೆ ಅಂತೂ ಅರ್ಥ ಆಯ್ತಾಗ. ಉಳಿದವರು ಯಾರೂ ಕೂಡ ರುದ್ರಾದಿ ದೇವತೆಗಳು ಯಾರು ಸ್ವತಂತ್ರರಲ್ಲ, ಆದ್ದರಿಂದ ಅವ್ರು ಎಷ್ಟೇ ಅನುಗ್ರಹ ಮಾಡಿದರೂ ಕೂಡ ಸಂಸಾರದ ಬಿಡುಗಡೆ ಮಾಡೋ ಶಕ್ತಿ ಅವರಿಗಿಲ್ಲ. ಅವ್ರು ಯಾರಾಗಬೇಕು? ಅದಕ್ಕೆ ನಾರಾಯಣನೇ ಆಗಬೇಕು. ಕೈವಲ್ಯದಾಯಕ ನಾರಸಿಂಹನೇ ನಮಿಬೆ ಕರುಣಿಪು ನಮಗೆ ಮಂಗಳವ. ಕೈವಲ್ಯದಾಯಕ ಅಂದರೆ ಮೋಕ್ಷದಾಯ, ಮೋಕ್ಷದಾತೃತ್ವ ಇಬ್ಬರಿಗೆ, ವಾಯುದೇವರು ಕೊಡಿಸ್ತಾರೆ, ದೇವರು ಕೊಡ್ತಾನೆ ಅಷ್ಟೇ. ಉಳಿದವರು ಯಾರಿಗೂ ಕೂಡ ಆ ಶಕ್ತಿ ಇಲ್ಲ. ಛಂದೋಮಯಂ ಯದಯ ಜದಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ತರೇ ತ್ವದನ್ಯಃ ಸತ್ವಂ ಹಿ ನಿತ್ಯ ವಿಜಿತಾತ್ಮಗುಣಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗಶಕ್ತಿ. ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಪೀಡ್ಯಮಾನಮಪಕರ್ಷ ವಿಭೋ ಪ್ರಪನ್ನಂ. ನಾನು ಪ್ರಪನ್ನನಾಗಿದ್ದೇನೆ. ಅರ್ಜುನ ಹೀಗೆ ಪ್ರಾರ್ಥನೆ ಮಾಡಿದ್ದು, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ತಾನೆ. ಹಾಗೆ ಗೀತೋಪದೇಶವನ್ನು ಮಾಡ್ತಾನೆ. ಪ್ರಹ್ಲಾದ ಏನಂತ ಹೇಳ್ತಾನೆ? ಪ್ರಪನ್ನಂ ಅಂತ ಹೇಳ್ತಾನೆ. ಪ್ರಪನ್ನಂ ಅಂದ್ರೇನು? ಸರ್ವಾತ್ಮನ ಶರಣ ಹೊಂದವರು ಏನಂತ ಕರೀತಾರೆ? ಪ್ರಪನ್ನ, ನೀವೇ ಗತಿ, ಬೇರೆ ಯಾರು ಕಾಪಾಡೋದಿಲ್ಲ ಅಂತ ನಂಬಬೇಕು. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ಥನ. ಆ ರೀತಿ ಆತ್ಮಾರ್ಪಣೆ ಮಾಡಿಕೊಂಡ್ರೆ ಅದನ್ನು ಪ್ರಪತ್ತಿ ಅಂತ ಕರೀತಾರೆ. ರಾಮಾನುಜರ ಪ್ರಪತ್ತಿ ಬೇರೆ, ಭಗವದ್ಗೀತಾ ಭಾಗವತ ಪ್ರಪತ್ತಿ ಬೇರೆ, ನೆನಪಿರಬೇಕು. ದೃಷ್ಟಾ ಮಯಾ ದಿವಿ ವಿಭೋ ಅಖಿಲ ದಿಷ್ಣ್ಯಪಾನಾಂ ಆಯುಃ ಶ್ರಿಯೋ ವಿಭವ ಇಚ್ಛತಿ ಯಾನ್ ಜನೋಯಂ ತೇ ಅಸ್ಮತ್ ಪಿತುಃ ಕುಪಿತಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ಸತು ತೇ ನಿರಸ್ತಃ. ಈಗ ಪ್ರಹ್ಲಾದ ಕೇಳ್ತಾನೆ, ನಾನೇನು ಮಾಡಿದರೂ ಕೂಡ ಬೇರೆ ಏನನ್ನೂ ಕೇಳೋದಿಲ್ಲ. ಏನು ಕೇಳಬಹುದು ಮನುಷ್ಯ? ಬುದ್ಧಿ ಕೇಳಬಹುದು, ಆಯುಷ್ಯ ಕೇಳಬಹುದು, ಸಂಪತ್ತು ಕೇಳಬಹುದು, ಐಶ್ವರ್ಯ ಕೇಳಬಹುದು, ಏನೇನೋ ಕೇಳಬಹುದು. ಅದನ್ನು ನಾನು ಕೇಳೋದಿಲ್ಲ ಅಂತ ಹೇಳಿದೆ. ಯಾಕೆ? ಸ್ವಲ್ಪ ಯೋಚನೆ ಮಾಡಿ. ಅಂತ ಲಾಜಿಕಲ್ಲೇ ಪ್ರಹ್ಲಾದ ಮಾತಾಡ್ತಾನೆ. ಯಾತಕ್ಕೆ ನಾನು ಆಯುಷ್ಯ ಕೇಳೋದಿಲ್ಲ? ಯಾತಕ್ಕೆ ಸಂಪತ್ತು ಕೇಳೋದಿಲ್ಲ? ಯಾತಕ್ಕೆ ಘೋಷಾದಿಗಳನ್ನು ಕೇಳೋದಿಲ್ಲ ಅಂದರೆ, ದೃಷ್ಟಾಮಯಾದಿ ವಿಭೋ ಅಖಿಲ ದಿಷ್ಣ್ಯಾಪಾಣ ಎಲ್ಲ ನೋಡಿಬಿಟ್ಟಿದ್ದೆ ನಾನು ಈಗಾಗಲೇ. ಏನನ್ನು ನೋಡಿದ್ದಿ? ಅಖಿಲ ದಿಷ್ಣ್ಯಪುರ ಲೋಕಪಾಲಕರು, ಬ್ರಹ್ಮಾದಿ ಲೋಕಪಾಲಕರುಗಳಿದ್ದಾರೆ. ಅವರಿಗೆ ಆಯುಷ್ಯ ಬೇಕಾದಷ್ಟಿದೆ, ಸಂಪತ್ತಿದೆ, ಐಶ್ವರ್ಯ ಇದೆ, ಬೇಕಾದಷ್ಟಿದೆ. ಜನ ಏನೇನು ಕೇಳ್ತಾರೋ ಅದೆಲ್ಲ ಅವರಲ್ಲಿದೆ. ಆದರೆ ಈ ಅಸ್ಮತ್ ಪಿತುಹು ಕುಪಿತಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ ಲುಲಿತಾಹ. ನಮ್ಮಪ್ಪ ಏನು ಮಾಡಿದ್ರು ಗೊತ್ತಾ? ಬ್ರಹ್ಮದೇವ ವರ ತಗೊಂಡ, ಉಳಿದೆಲ್ಲ ದೇವತೆಗಳು ಅಡಗಿಸಿ ಹಾಕಿಬಿಟ್ಟ. ಅವರೆಲ್ಲ ಇದ್ರೂ ಉಪಯೋಗ ಬರಲಿಲ್ಲ. ಅವರಲ್ಲಿ ಏನೇನಿದ್ರೂ ಕೂಡ ನಮ್ಮಪ್ಪನ ಮುಂದೆ ಯಾವ ಕೆಲಸಕ್ಕೂ ಬರಲಿಲ್ಲ. ಅಂದಮೇಲೆ ಅವನು ಕೇಳಿದ್ರೆ ಏನಾಗುತ್ತೆ? ಈಗ ನಮ್ಮಪ್ಪ ಇಲ್ಲ, ನಮ್ಮಪ್ಪನಂತವರಿದ್ದೇ ಇರ್ತಾರಲ್ಲ, ಅವ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಮತ್ತೆ ಯಾರಿಗೆ ಅದೆಲ್ಲ ಇತ್ತು, ಅದು ನಮ್ಮಪ್ಪ ಅಟ್ಯಾಕ್ ಮಾಡಿದ್ದಾರೆ. ಸೊ ಅದನ್ನು ಕೇಳಿದ್ರೆ ನಾನು ಕೂಡ ಹಾಗೆ ಆಗುತ್ತೆ. ಇವತ್ತು ಸಾಮಾನ್ಯವಾಗಿ ದರೋಡೆ ಮಾಡ್ಬೇಕಾದ್ರೆ ಗುಡಿಸ್ಲಿಗೆ ಯಾರು ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತಾರೆ? ಬ್ಯಾಂಕ್ಗಳಿಗೆ ಟ್ರೈ ಮಾಡ್ತಾರೆ. ಭಾರಿ ದುಡ್ಡು ಬರಬೇಕು ಅಂದರೆ ಆ ಗುಡಿಸ್ಲಿಗೆ ಯಾರು ಟ್ರೈ ಮಾಡೋದಿಲ್ಲ. ಅದಕ್ಕೋಸ್ಕರ ಇವಿದ್ದಷ್ಟು ಕೂಡ ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ, ಇವಿದ್ದಷ್ಟು ಪ್ರಾಬ್ಲಮ್ಸ್ ಜಾಸ್ತಿ. ಇವು ನಮ್ಮ ಪ್ರೊಟೆಕ್ಟ್ ಮಾಡೋದಿಲ್ಲ. ಇವು ಪ್ರೊಟೆಕ್ಟ್ ಮಾಡೋದಾಗಿದ್ದರೆ ಇವರಿದ್ದರೂ ನಮ್ಮಪ್ಪ ಹೋಗ್ತಿದ್ದಿಲ್ಲ. ನಮ್ಮಪ್ಪ ಹೋದ, ಅವ್ರನ್ನೆಲ್ಲ ಗೆದ್ದ, ಆ ತಾನು ತೊಗೊಂಡು ಬಂದ ಅವನ್ನೆಲ್ಲ ಕೂಡ. ಕೊನೆಗೇನಾಯಿತು? ಸತ್ತುತ್ತೇ ನೀನು ಅವ್ರನ್ನ ಹೊಡೆದಾಕ್ಬಿಟ್ಟಿ. ಈ ಮಧ್ಯೆ ನಮ್ಮಪ್ಪ ಎಲ್ಲರನ್ನ ಹೊಡೆತಂದ, ನೀನು ಅವ್ನು ಹೊಡೆದಾಕ್ಬಿಟ್ಟಿದ್ದೆ. ಅದು ಏನಿವೆಲ್ಲ ಕೂಡ? ಇವ್ಯಾವರು ಪ್ರೊಟೆಕ್ಟ್ ಮಾಡೋ ಪದಾರ್ಥಗಳಲ್ಲ ಇವು. ಆಯುಷ್ಯ ಐಶ್ವರ್ಯ ಯಾವುದೂ ನಮ್ಮನ್ನು ಕಾಪಾಡೋದಿಲ್ಲ. ಅದಕ್ಕೇನು ಮಾಡ್ತೇನೆ ಅಂದರೆ ಅದನ್ನು ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಮಾ ಫಲೇಶು ಕದಾಚಾರ ಅಂಬುದಕ್ಕೆ ವ್ಯಾಖ್ಯಾನ ಇದೆ. ಯಾತಕ್ಕೆ ಫಲಗಳನ್ನು ಕೇಳಬಾರ್ದು ಅಂದರೆ, ಯಾವ ಫಲವು ಏನಲ್ಲ, ಎಟರ್ನಲ್ ಅಲ್ಲ, ಟೋಟಲ್ ಅಲ್ಲ, ಅದಕ್ಕೆ ಯಾಕೆ ಕೇಳಬೇಕಾಗಿದೆ ಅಂತ ಕೇಳ್ತಾರೆ. ಆಯುಹು ಶ್ರೀಯ, ಉದಾಹರಣೆಗೆ ಇವತ್ತು ಯಾರದೇ ಎಲ್ಲ ಹೋಗ್ಬೋದು, ದೊಡ್ಡ ಕ್ಯಾರಿಯರ್ ಒಯ್ಯಬಹುದು, ಎಷ್ಟೇ ಅನ್ನ ಬೇಕಾದ್ರೂ ತುಂಬಿಸ್ಕೋಬಹುದು. ಬಟ್ ಎಷ್ಟು ದಿವಸಕ್ಕೆ ಎಷ್ಟು ಸೇರುತ್ತದ? ಮೂರು ಹಳಸೋಗೋದು ಬರ್ ದಿವಸಕ್ಕೆ. ಎಷ್ಟು ದೊಡ್ಡ ಕ್ಯಾರಿಯರ್ ಇದ್ರೂ ಕೂಡ ಏನಾಗುತ್ತದ? ಹಳಸೋದು ಗ್ಯಾರಂಟಿ. ಹೊತ್ತಾನೆ, ನಮಗೆ ಅನ್ನ ಹಳಸೋದು ಗೊತ್ತು, ಧನನೂ ಹಳಸುತ್ತೆ ಅಂತ ಹೇಳ್ತಾರೆ. ಧನ ಕೂಡ ಜೊತೆಗೆ ಬರೋದಿಲ್ಲ, ಅದಕ್ಕೆ ನಾನು ಬೇಕಾಗಿಲ್ಲ. ಇದು ಪ್ರಹ್ಲಾದರ ಮಾತು ಕೇಳಿದ ಮೇಲೆ ಪ್ರಹ್ಲಾದ ಎಂತ ಮಹಾಭಗವದ್ಭಕ್ತ ಅಂತ ಗೊತ್ತಾಗುತ್ತೆ. ದೃಷ್ಟಾಭಯ ದಿವಿ ವಿಹೋಖಿಲ ದಿಷ್ಣ್ಯಾಪಾನಾಂ ಆಯುಸ್ತ್ರೀಯೋ ವಿಹೋವ ಇಚ್ಛತಿ ಯಾನ್ ಜನೋಯಂ ಯೇ ಅಸ್ಮತ್ ಪಿತು ಕುಪಿತಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ ಲುಲಿತಾಃ ಸತುತೇ ನಿರಸ್ತಃ. ನಮ್ಮಪ್ಪನ ನೀನು ಕೊಂದು ಹಾಕಿಬಿಟ್ಟಿದ್ದೀಯಾ, ಅದಕ್ಕೆ ನಾನು ಕೇಳ್ತೇನೆ ಈಗ. ತಸ್ಮಾತ್ ಅಮೂಹು ತನುಹೃತ ಮಹಾಮಾಶಿಷೋಜ್ಞ ಆಯುಹು ಶ್ರಿಯಂ ವಿಭವಂ ಐಂದ್ರಿಯಂ ಆವಿರಿಂಚಾತ್ ನೇಚ್ಛಾಮಿ. ಅದಕ್ಕೆ ಯಾವುದು ಇಷ್ಟಪಡೋದಿಲ್ಲ. ಬ್ರಹ್ಮ ಪದವಿ ಕೊಟ್ಟು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ. ಆ ಪದವಿ ಈ ಪೇದ ಅಲ್ಲ, ಯಾವ ಪದವಿ ಕೊಟ್ಟರು ನನಗೆ ಬೇಕಾಗಿಲ್ಲ. ತೇ ವಿಲುಲಿತ ವಿರುವಿಕ್ರಮೇಣ, ಉಳಿದವರ ಪದವಿಗಳನ್ನ ನಮ್ಮ ಅಪ್ಪ ಕಿತ್ಕೊಂಡ. ಪ್ರಳಯಕ್ಕಾದ್ರೆ ಎಲ್ಲರ ಪದವಿನೂ ಹೋಗಿಬಿಡುತ್ತೆ. ಮತ್ತೆ ಅದು ತಗೊಂಡು ಏನು ಮಾಡೋದು ನಾನೀಗ? ಅದಕ್ಕೋಸ್ಕರ ಉರುವಿಕ್ರಮೇಣ ಕಾಲಾತ್ಮನು ಅಪನಯಮಾಂ ನಿಜ ಭೃತ್ಯ ಪಾರ್ಶ್ವಂ. ಅದಕ್ಕೊಂದು ಕೆಲಸ ಮಾಡು, ನಿನ್ನ ಹತ್ರ ಕರ್ಕೊಂಡ್ಬಿಡು, ಸಾಕಿದ್ದೆ ಯಾವುದು ಬೇಡ ಅಂತ ಹೇಳ್ತಾನೆ. ಈ ಪ್ರಹ್ಲಾದನ ಮಾತಲ್ಲಿ ಎಷ್ಟು ಅರ್ಥ ಇದೆ ನೋಡಬೇಕು. ಬೇರೆ ಎಲ್ಲವೂ ಏನವೋ ನಶ್ವರ, ದೇವರೊಂದೇ ಶಾಶ್ವತ. ಅದಕ್ಕೆ ಎಲ್ಲಿ ಹೋಗ್ಬೇಕು ನಾವು? ಅವರು ಕೂಡ ದೇವರ ಹತ್ರ ಹೋಗ್ಬೇಕು. ಇದು ಪ್ರಹ್ಲಾದರ ಅಪೂರ್ವವಾದಂತಹ ಸಂದೇಶ. ಬೇರೆ ಎಲ್ಲ ನಾವೇನಾಗಿದೆ ಇವತ್ತು ದೇವ್ರನ್ನ ಯಾತಕ್ಕೆ ಬಿಟ್ಟಿರೋ ನಾವೀಗ ಸನ್ಯಾನೇ ಮಾಡೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ಯಾತಕ್ಕೋಸ್ಕರ ಬರೀ ಲೌಕಿಕಕ್ಕೋಸ್ಕರ ಮಾಡೋದಿಲ್ಲ, ಗೊತ್ತಾಯ್ತಾ? ಬರೀ ಲೌಕಿಕಕ್ಕೋಸ್ಕರ. ಯಾವುದೋ ದೊಡ್ಡ ಕೆಲಸ ಇದೆ, ನಾವು ಅಷ್ಟೊತ್ತಿಗೆ ಹೋದ್ರೆ ಹೋದರೆ ಕೆಲಸ ಆಗೋದಿಲ್ಲ, ಅದಕ್ಕೆ ಸ್ನಾನ ಮಾಡದೆ ಹೋಗಿಬಿಡ್ತೇವೆ ಅಥವಾ ಸನ್ಯಾನ ಬಿಟ್ಟು ಹೋಗಿಬಿಡ್ತೇವೆ, ಇದೆಲ್ಲ ಮಾಡಿಬಿಡ್ತೇವೆ, ಹೋಗ್ತಾನೆ. ಅದೆಲ್ಲ ಸಣ್ಣ ಕೆಲಸ. ಪ್ರಹ್ಲಾದ ಹೇಳ್ತಾರೆ, ನಾನು ದೇವತೆಗಳ ಪದವಿ ಕೊಟ್ಟರು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ? ಅವೆಲ್ಲ ನಶ್ವರ. ಈ ಭಾವನೆ ಗೊತ್ತಾದರೆ ಕೆಲಸ ಬಿಡಬೇಕು ಅಂತ ಅರ್ಥ ಅಲ್ಲ. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತಾ ಅಂತ ಇಟ್ಕೊಂಡು ಉಪಯೋಗ ಇಲ್ಲ. ನಾವು ಮಾಡೋ ಉದ್ದೇಶ ಏನೀಗ ಸಾಧನೆ ಆಗಬೇಕು ಅಂತ, ಅದೇ ಹೋಗೋದಾದ್ರೆ ಏನು ಉಪಯೋಗ? ಕತ್ತಾರೆ, ಅದೇ ಮಾಡೋಕ್ಕೆ ಆಗದೆ ಹೋದ್ರೆ ಇಟ್ಕೊಂಡು ಏನು ಮಾಡೋದು? ಇನ್ನು ಯೋಚನೆ ಮಾಡಬೇಕು. ಪ್ರಹ್ಲಾದರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ನಮ್ಮ ಸಾಧನೆಗೆ ವಿಘ್ನ ಅನುಕೂಲವಾಗದೆ ಹೋಗೋದಾದರೆ ಯಾವ ಸಂಪತ್ತು ನಮಗೆ ಬೇಡ, ಯಾವ ಪದವಿ ನಮಗೆ ಬೇಡ, ಯಾವ ಐಶ್ವರ್ಯ ನಮಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಪ್ರಹ್ಲಾದ ಅನುಭವದಲ್ಲಿ ಕಂಡ ಮಾತಿದ್ದು. ತಮ್ಮಪ್ಪನ ಪರಾಕ್ರಮನೂ ಕಂಡ, ಅವನು ಏನು ಮಾಡಿದ್ದಾನೆ ಕಂಡ, ಕೊನೆ ಅವನು ಸತ್ತದ್ದನ್ನು ಕಂಡ. ಅಂದಮೇಲೆ ನಾನು ಪಾಠ ಕಲಿಬಾರ್ದು ಅಂತ ಹೇಳ್ತಾನೆ. ನಾವು ಪಾಠ ಕಲಿಬೋದು, ಜೈಲಿಗೆ ಹೋಗೋರು ನೋಡಿ ಯಾರು ಕಲಿಬೇಕಲ್ಲ, ನಾವು ಜೈಲಿಗೆ ಹೋಗೋಕ್ಕಾಗಬಾರ್ದು ಅಂತ ಅನ್ಕೋಬೇಕು ತಾನೆ? ಹಾಗಲ್ಲ, ಅವನು ಹೋದ್ರೆ ನಾನು ಹೋಗ್ಲಿಕ್ಕಿಲ್ಲ ಅಂತ ಮತ್ತೆ ಹೋಗಿಬಿಡ್ತಾರೆ. ಮನುಷ್ಯರ ಸ್ವಭಾವ ಏನಂದರೆ ಕಳ್ಳ ಸಿಕ್ಕಾಕೊಂಡಿರ್ತಾನೆ, ಅವನು ಸಿಕ್ಕಾಕೊಂಡ ದಡ್ಡ, ನಾನೇ ಸಿಕ್ಕಾಕೊಳ್ಳಿ ಅಂತ ಹೋಗಿ ಮತ್ತೆ ಇವನು ಸಿಕ್ಕಾಕೊಳ್ತಾನೆ. ಇನ್ನೊಂದು ಮತ್ತೆ ಹಾಗೆ ಮಾಡ್ತಾನೆ, ಮತ್ತೆ ಕೊನೆಗೆ ಆಗೋದೇನು? ಕಾಪಿ ಹೊಡೆದು ನೋಡಿ ಕೂಡ ಕಾಪಿ ಹೊಡಿತಾರಲ್ಲ ಇವತ್ತು. ಕಾಪಿ ಡಿಬಾರ್ ಆಗೋದನ್ನ ಕಂಡ್ರು ಮತ್ತೆ ಕಾಪಿ ಹೊಡಿತಾರೆ, ಜೈಲಿಗೆ ಹೋಗೋದನ್ನು ಕಂಡ್ರು ಮತ್ತೆ ಜೈಲು ಕಳ್ತನ ಮಾಡ್ತಾರೆ, ಹ್ಯಾಂಗ್ ಮಾಡೋದನ್ನು ನೋಡಿ ಮತ್ತೆ ಏನು ಮಾಡ್ತಾರೆ, ಕೊನೆ ಮಾಡ್ತಾರೆ. ಇದು ಮನುಷ್ಯರ ಸ್ವಭಾವ. ಪ್ರಹ್ಲಾದ ಹೇಳ್ತಾ, ಇದು ನೋಡಿ ಕಲಿಬೇಕು ನಾವು. ಎಂದೂ ಇದ್ದ ತಪ್ಪನ್ನು ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಯಾವುದು ಬೇಕಿಲ್ಲ ಅಂತ ಹೇಳ್ತಾರೆ. ನೇಚ್ಛಾಮಿತೇ ವಿಲುಲಿತಾ ಗುರುವಿಕ್ರಮೇಣ ಕಾಲಾತ್ಮನೋಪನಯಮಾಂ ನಿಜ ಹೃತ್ಯ ಪಾರ್ಶ್ವಂ ಲೋಕದಲ್ಲಿ ನಾವೇ ಕಂಡಿಲ್ವಿ. ರಾಜ ಮಹಾರಾಜರು ಇದ್ದಾರೆ ಇವತ್ತು, ಅಷ್ಟಲ್ಲಿದ್ದವ್ರು ಯಾರು ಉಳ್ಕೊಂಡಿಲ್ಲ. ಮೆದರಿಗೆ ಮುಖ್ಯಮಂತ್ರಿಗಳು ಅವರವ್ರ ಹಣೆ ಬಾರಿ ಏನಾಗ್ತಿದೆ ನೋಡಿದ್ರಲ್ಲ, ಅದಕ್ಕಿಂತ ಅಸಹ್ಯ ಮತ್ತೊಂದು ಇರೋಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಅದಕ್ಕಿಂತ ಅವಮಾನ, ಅದಕ್ಕಿಂತ ಇದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೇನು ಅನಿಸುತ್ತಾಗ ಅಂಥ ಪದವಿ ಅಕಸ್ಮಾತ್ ಇರಬೇಕು ಅಂತ ಯಾರು ಅನ್ಕೋತಾರ? ನಿಂತ್ಕೊಂಡು ಏನಾಗ್ತಿತ್ತು ನೆಕ್ಸ್ಟ್? ಈಗ ಇಸಿದಿ ಬರ್ತಿತ್ತೋ ಇಲ್ಲೋ, ಆ ಸಾವಾಸನೇ ಬೇಡ. ಇದು ಪ್ರಹ್ಲಾದನ ಆದರ್ಶ. ಕುತ್ರ ಶೇಷ ಶ್ರುತಿ ಸುಖಾಹ ಮೃಗತೃಷ್ಣ ರೂಪಾಹ ವೇದಂ ಕಲೇವರಂ. ಇದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಹೋದರೆ ಶಾಸ್ತ್ರಕ್ಕೆ ಪ್ರಯೋಜನ ಬರೋದಿಲ್ಲ. ಶಾಸ್ತ್ರ ಹೇಳುತ್ತದೆ ಸ್ವರ್ಗಾದಿಗಳನ್ನು ಬಯಸಬೇಡಿ ಅಂತ ಹೇಳುತ್ತೆ, ಗೊತ್ತಾಯ್ತಾ? ಮಾಫಲೇಶು ಕದಾಚಾರ ಎಂಬುದು ಮುಖ್ಯ ಅರ್ಥ. ಸ್ವರ್ಗಾದಿಗಳನ್ನು ಬಯಸಬೇಡಿ, ಸ್ವರ್ಗಾದಿಗಳನ್ನೇ ಬಯಸಬೇಡಿ ಅಂತ ಶಾಸ್ತ್ರ ಹೇಳುತ್ತೆ. ನಾವೇನು ಮಾಡ್ತೇವೆ? ಭೂಲೋಕದ ಪದಾರ್ಥನೇ ಬಯಸಾಳಾಗಿಬಿಡ್ತಾರೆ. ಭೂಲೋಕದ ಪದಾರ್ಥ ಹಬ್ಬಬಲ್ಲಿ ಎಷ್ಟು ದಿವಸ ಇರುತ್ತೆ? 20-30 ವರ್ಷ, 40 ವರ್ಷ. ಇವಂತೂ ಮಂತ್ರಿಗಿಂತ 5 ವರ್ಷ ಮ್ಯಾಕ್ಸಿಮಮ್ ಅಷ್ಟೇ. ಆದರೆ ಸ್ವರ್ಗದ ಸುಖಗಳು ಎಷ್ಟು ದಿವಸ ಇರುತ್ತೆ ಗೊತ್ತಾ? ಕೆಲವು ಯುಗಗಟ್ಟಲೆ ಇರುತ್ತೆ, ಕೆಲವು ಕಲ್ಪಗಟ್ಟಲೆ, ಕೆಲವು 100,000,000,000 ವರ್ಷ ಇರುತ್ತೆ. ಅದನ್ನೇ ಬೇಡ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಕೋಟಿ ಆದಮೇಲೆ ಏನು ಮಾಡಬೇಕು? ಕೋಟಿ ಆದಮೇಲೆ ಆದರೂ ಕೂಡ ಬಿಟ್ಟು ಹೋಗ್ಬೇಕು ಅದನ್ನು, ಬೇಡ ಬೇಡ ಅದನ್ನು. ಎಂದು ಬಿಟ್ಟು ಹೋಗೋದ ಜಾಗ ಯಾವುದು ಅಂತ ಕೇಳಿದ್ರೆ ವೈಕುಂಠ ಒಂದು, ಅದು ಬೇಕು ಅಂತ ಕೇಳ್ತಾರೆ. ನಾವು ಬಸ್ಸಲ್ಲಿ ಕೂತಿರ್ತೇವೆ, ಒಬ್ರು ಹೇಳ್ತಾರೆ ಇಲ್ಲಿ ಯಾರೋ ಇಟ್ಟೋಗಿದ್ದಾರೆ, ಬರೋವರಿಗೆ ಕೂಡಿ ಅಂತಾರೆ. ನಾವೇನು ಮಾಡ್ತೇವೆ ಆಗ? ಬೇರೆ ಕಡೆ ನೋಡ್ತಿರ್ತೀವಾಗಲೇ. ಅದಕ್ಕೆ ಬರೋವರಿಗೆ ಕೂಡಿ ಅದು ಯಾವಾಗ ಬರ್ತಾನೆ ಯಾರಿಗೆ ಗೊತ್ತು? ಎರಡು ಬಸ್ ಬೀಳೋದಕ್ಕಿಂತ ಮುಂಚೆ ಗ್ಯಾರಂಟಿ ಬರ್ತಾನೆ, ಅಷ್ಟು ಗೊತ್ತು ತಾನೆ. ಅದಕ್ಕೆ ನಾವು ನಂಬ್ಕೊಳ್ಳೋಕೆ ಹೋಗೋದಿಲ್ಲ, ಬೇಡ ಅಂತೇಳಿ ನಿಂತ್ಕೊಂಡೇ ನೋಡ್ತಿರ್ತೀವಿ. ಅದು ಯಾವುದಾದ್ರು ಪೂರ್ತಿ ಖಾಲಿ ಇದೆ ನೋಡ್ತೇವೆ, ಹೋಗ್ತಾನೆ. ಇದು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂದರೆ ಒಪ್ಪೋದಿಲ್ಲ. ಅದು ಬಸ್ನಲ್ಲಿ ಕೂಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಿರಲ್ಲ, ಸಂಸಾರದಲ್ಲಿ ಎಷ್ಟು ಯೋಚನೆ ಮಾಡಬೇಕಾಗಿದ್ರೆ. ಪ್ರಹ್ಲಾದ್ ಹೇಳ್ಕೊಡ್ತಾನೆ, ಅದಕ್ಕೆ ಯಾವುದು ನನಗೆ ಬೇಡ, ನನಗೆ ಹೋಗಿ ನಿನ್ನ ಪಾದ ಮೂಲ ಬೇಕು ನನಗೆ. ಕುತ್ರಾಶಿಷ ಶ್ರುತಿ ಸುಖಾಹ ಮೃಗತೃಷ್ಣ ರೂಪಾಹ ಕ್ರೀದಂ ಕಲೇವರ ಮಶೇಷ ರುಜಾಂ ವಿರೋಹಂ. ಹ್ಯಾಕೆ ಕಂಪೇರ್ ಮಾಡ್ತಾನೆ? ಮತ್ತೆ ಎಷ್ಟೋ ಸುಖ ಕೇಳಿರ್ತೇವೆ ನಾವು, ಎಂಥವುಗಳೆಲ್ಲ ಮಿರೇಜ್ ಇದ್ದಾಗೆ, ಬರೀ ಮೃಗತೃಷ್ಣಗಳಿದ್ದಾಗೆ. ಹೋಗ್ಲಪ್ಪ, ಐಶ್ವರ್ಯ ನಮಗಿದೆ, ನಾವು ಐಶ್ವರ್ಯ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಬೋಣ. ಪ್ರಹ್ಲಾದ ಹೇಳ್ತಾನೆ, ಇಲ್ಲಿ ಎರಡರಲ್ಲಿ ಒಂದಾಗುತ್ತೆ, ಇಲ್ಲ ಐಶ್ವರ್ಯ ಆದರೂ ಹೋಗುತ್ತೆ, ನಾವಾರೋ ಹೋಗ್ತೇವೆ, ಎರಡೊಂದು ಗೊತ್ತಾಯ್ತು. ನಾವಾದರೂ ಹೋಗ್ತೇವೆ ಐಶ್ವರ್ಯ, ಎರಡೂ ಹೋಗ್ತದೆ ಗ್ಯಾರಂಟಿ ಇದೆ. ಯಾವುದು ಫಸ್ಟು ಗೊತ್ತಿಲ್ಲ ಅಷ್ಟೇ. ಐಶ್ವರ್ಯ ಹೋಗೋ ನಾವು ಬೇಕಾದ್ರೂ ಹೋಗ್ಬೋದು. ಇನ್ನು ತೊಗೊಂಡು ಏನು ಮಾಡೋದು ನಾವೀಗ? ಈ ಯೋಗ ಯೋಚನೆ ಬಂದುಬಿಟ್ರೆ ಮನುಷ್ಯ ಅಧ್ಯಾತ್ಮಕ್ಕೆ ಬಂದುಬಿಡ್ತಾನೆ. ಕುತ್ರಾಶಿಷ ಶ್ರುತಿ ಸುಖಾಹ ಮೃಗತೃಷ್ಣ ರೂಪಾಹ ವೇದಂ ಕಲೇವರಂ. ಕಲೇವರ ಅಂದರೆ ದೇಹ. ಅಶೇಷ ರುಜಾಂ ವಿರೋಹಂ. ಇರೋ ಬದುಕಿದ್ರೆ ಒಂದು ಕಷ್ಟ, ಸತ್ರೆ ಒಂದು ಕಷ್ಟ. ತುಂಬ ಆಯುಷ್ಯ ಕೇಳಿಬಿಟ್ಟ ಯಾವನೋ ಒಬ್ಬ, ವಯಸ್ಸಾಯಿತು, ಸಾಯಲಾರ ಆಯುಷ್ಯ ಕೇಳಿದ್ದಾನೆ, ಸಾಯೋದಿಲ್ಲ. ಬದು ಎದ್ದ ಹೇಳಕ್ಕೆ ಬರಲ್ಲ, ಕೊಡ್ಲಕ್ಕೆ ಬರಲ್ಲ. ಕೊನೆಗೆ ಏನಂತಾರೆ? ಅಸಹ್ಯಮಯವಾದ ಜೀವನ. ಹೊತ್ತಾನೆ, ಬದುಕಿದ್ರೆ ಕಷ್ಟ, ಸತ್ರೆ ಆಯುಷ್ಯ ಹೋಯಿತು. ಅದಕ್ಕೆ ದೇಹ ಇರೋದು ಅದು ಹೋಗೋದು ಅತ್ಯಂತ ಖಚಿತವಾದ್ದರಿಂದ ದೇಹದ ಸಾಧನೆ ಮಾಡಬೇಕೆ ಹೊರತು ಇದನ್ನೇ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಬಾರದು ಅಂತ ಹೇಳ್ತಾರೆ. ಕುತ್ರಾಶಿಷ್ಟುತಿ ಸುಖಾಹ ಮೃಗತೃಷ್ಣ ರೂಪಾಹ ವೇದಂ ಕಲೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೆ ನತು ಜನೋ ಯದಪೀಹ ವಿದ್ವಾನ್ ಕಾಮಾದನಂ ಮಧುಲವೈಹಿ ಶಮಯಂದುರಾಪೈಹಿ. ಇದು ನೋಡಿದ್ರು ಕೂಡ ಜನಕ್ಕೆ ವೈರಾಗ್ಯ ಬರೋದಿಲ್ವಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಇನ್ನು ಕಣ್ಮೇಲೆ ಏನಾಗಬೇಕು ನಮಗೆ? ಅಷ್ಟೇ ಕ್ಯಾನ್ಸರ್ ಆಗಿ ನೋಡಿಬಿಡ್ತಾನೆ. ಸದ್ಯ ನಮಗೆ ಬರಬಾರ್ದು ಅನ್ಕೊಳ್ತಷ್ಟು ಏನು ಮಾಡಬೇಕು ಇವನು? ಸ್ಮೋಕಿಂಗ್ ಎಲ್ಲ ಬಿಡಬೇಕು, ಬಿಡೋದಿಲ್ಲ. ಮತ್ತೆ ಸ್ಮೋಕ್ ಮಾಡ್ಕೊತಾನೆ ಹೇಳ್ತಾನೆ, ಸ್ಮೋಕ್ ಮಾಡಿ ಕ್ಯಾನ್ಸರ್ ತಂದ್ಕೊಂಡ್ಬಿಟ್ಟ ಪಾಪಿ ಅಂತ. ತಾನು ಪಾಪಿನೇ ಹೊತ್ತಾನೆ, ತಾನು ಕುಡಿದು ಕುಡದೆ ಹಾಳಾಗಿರ್ತಾನೆ. ಅನ್ ಮನುಷ್ಯ ವೈರಾಗ್ಯ ಬರೋದಿಲ್ಲ, ಆಶ್ಚರ್ಯ ಆಗುತ್ತೆ ನನಗೆ ಅಂತ ಹೇಳ್ತಾನೆ ಪಾಪ. ಕೋಹಂ ರಜ ಪ್ರಭವ ಈಶ ತಮೋಧಿ ಕೇಸ್ಮಿನ್ ಜಾತ ಸುರೇತರ ಕುಲೇ ಕೊತವಾನು ಕಂಪ ನ ಬ್ರಹ್ಮಣೋ ನತು ಭವಶ್ಯ ನ ವೈ ರಮಾಯಾಹ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಎಷ್ಟು ಅನುಗ್ರಹ ಮಾಡಿದ್ದೆ ನೋಡಿದೀಯಾ. ಕ್ವಾಹಂ ರಜಃಪ್ರಭವ, ನಾನ್ಯಾರು? ಒಬ್ಬ ದೈತ್ಯ ಬಾಲಕನ. ತಮೋ ಅಧಿಕೇಸ್ಮಿನ್, ಮೊದಲೇ ದೈತ್ಯ, ಅದರಲ್ಲಿ ನೋಡಿದರೆ ಹಿರಣ್ಯಕೇಶವನ ತನ್ನ ಮಗ. ತಮಸ್ಸು ತುಂಬಿದೆ ನನ್ನ ದೇಹದೊಳಗೆ. ಆದರೆ ಜಾತ ಸುರೇತರ ಕುಲೆ, ದೇವತೆಗಳ ವಿರೋಧಿಯಾದ ವಂಶ ನನ್ನ ವಂಶ. ಕೊತವಾನು ಕಂಪ, ಎಂಥ ಕರುಣೆ ನಿಂದು, ಕಾಂಟ್ರಾಸ್ಟ್ ಮಾಡ್ತಾನೆ. ನೀನೆಂಥವನು ನಾನೆಂಥವನು ಅಂತ ನನ್ನ ಮೇಲೆ ನೀನು ಸ್ವಲ್ಪ ದಯ ಮಾಡಿದ್ರು ಭಾರಿ ಗ್ರೇಟ್ ಅಂತಿದ್ದೆ. ಎಂಥ ದಯ ಮಾಡಿದ್ದಿ ಗೊತ್ತಾ? ನ ಬ್ರಹ್ಮಣ ನತು ಭವಸ್ಯ ನ ವೈ ರಮಾಯಾಹ. ಇದು ಅನುಗ್ರಹ ಯಾರೇ ಮಾಡಿಲ್ಲ, ನೀನೋ ಬ್ರಹ್ಮದೇವರೇ ಮಾಡಲಿಲ್ಲ, ರುದ್ರದೇವರೇ ಮಾಡಲಿಲ್ಲ, ಮಹಾಲಕ್ಷ್ಮಿ ಮಾಡಲಿಲ್ಲ, ನನಗೆ ಮಾಡಿದ್ದೀಯಲ್ಲ ಅಂತ ಕೇಳ್ತಾ. ಎನ್ಮೇ ಅರ್ಪಿತ ಸ್ಥಿರಸಿ ಪದ್ಮಕರ ಪ್ರಸಾದ, ನನ್ನ ತಲೆಮೆ ನೀನು ಕೈ ಇಟ್ಟಿದ್ದೀಯಲ್ಲ, ಎಂಥ ಭಾಗ್ಯ ಇದು. ನಾನು ನೀನು ಲೆಕ್ಕ ಹಾಕ್ಕೊಂಡು ಬಿಟ್ರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಂಗೋದಕ ಕೊಟ್ಟವನು ನೀನು, ಚರಂಡಿಯಲ್ಲಿ ಬಿದ್ದವನು ನಾನು, ತಲೆ ಮೇಲೆ ಕೈ ಇಟ್ಟರೆ ಅವನು ಸ್ನಾನ ಮಾಡಬೇಕಾಗುತ್ತೆ, ಹೌದಲ್ಲ? ಅಂತ ನೀನು ಮಾಡಿದ್ದೀಯಲ್ಲ, ಎಷ್ಟು ಗ್ರೇಟ್ ಅಂತ ಹೇಳ್ತಾನೆ ಪ್ರಹ್ಲಾದ. ನೋಡೋದಕ್ಕೊಂದು ಕನ್ಫ್ಯೂಷನ್ ಇದೆ. ಏನು ಗೊತ್ತಾ, ನನಗೆ ಭಾರಿ ಅನುಗ್ರಹ ಮಾಡಿದ್ದೆ ಅಂತಂದರೆ ಪ್ರಾಬ್ಲಮ್ ಇರಲಿಲ್ಲ. ಬ್ರಹ್ಮದೇವರಿ ಮಾಡಿಲ್ಲ ಇದನ್ನು, ರುದ್ರದೇವರಿ ಮಾಡಿಲ್ಲ, ಮಹಾಲಕ್ಷ್ಮಿ ಮಾಡಿಲ್ಲ ಅಂದ್ರೆ ಏನಾಯ್ತಾಗ? ಪ್ರಹ್ಲಾದನ ಮೇಲೆ ಎಷ್ಟು ದಯ ಮಾಡಿದ್ದಾನೆ ದೇವರು, ಎಲ್ಲ ಜಾಸ್ತಿ ಮಾಡಿದ್ದಾನೆ ಅಂತ ಆಗಿಬಿಡ ಹೌದಾನೆ. ಹಾಗರ್ಥ ಅಲ್ಲ ಅದಕ್ಕೆ. ನನ್ನಲ್ಲಿ ಎಷ್ಟು ಅನುಗ್ರಹ ಮಾಡಿದ್ದೀಯಲ್ಲ ನೀನೀಗ, ಇಷ್ಟು ಅನುಗ್ರಹ ಮಹಾಲಕ್ಷ್ಮಿಗೂ ಮಾಡಿಲ್ಲ, ಬ್ರಹ್ಮದೇವರು ಮಾಡಿ, ರುದ್ರದೇವರು ಮಾಡಿಲ್ಲ, ಇದಕ್ಕಿಂತ ಜಾಸ್ತಿ ಮಾಡಿದ್ದೆ ಅಂತ ಅರ್ಥ ಅದಕ್ಕೆ. ಅವರಷ್ಟು ಮಾಡಿಲ್ಲ ಅಂದರೆ ಅರ್ಥ ಅಪಾರ್ಥ ಆಗೋದೇನೋ, ಜಾಸ್ತಿ ಮಾಡಿದ್ದೇನೆ ಅಲ್ಲ, ಅವ್ರ ಮೇಲೆ ಜಾಸ್ತಿ ಮಾಡಿದ್ದೆ, ನನ್ನ ಮೇಲೆ ಇಷ್ಟು ಮಾಡಿದ್ದೆ, ತಲೆ ಮೇಲೆ ಕೈ ಇಟ್ಟಿದ್ದೆ ಅಷ್ಟೇ. ನೀನು ಮಹಾಲಕ್ಷ್ಮಿಯಿಂದ ಸದಾ ನಿತ್ಯಾಲಿಂಗನ ಮಾಡೋ ಪರಮಾತ್ಮ ಇದ್ದಾನೆ, ಅದಕ್ಕೆ ಇದು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಹೌದಾನೆ, ಬ್ರಹ್ಮದೇವರು ತನ್ನ ನಾಭಿಕೊಂದು ಹುಟ್ಟಿಸ್ತಾನೆ ಪರಮಾತ್ಮ, ಭಾರಿ ಜಾಸ್ತಿ ಮಾಡಿರೋ. ನನಗೆ ಮಾಡಿರೋಕ್ಕಿಂತ ಜಾಸ್ತಿ ಅವರಿಗೆ ಮಾಡಿದ್ದೆ, ಆದರೆ ಎಷ್ಟು ನನ್ನ ಮೇಲೆ ಮಾಡಿದ್ರು ಕೂಡ ಏನೋದು ಗ್ರೇಟೇ, ಯಾಕೆಂದರೆ ಎಲ್ಲಿ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಕಡಿಮೆ ಅವನು ನಾವು. ಈ ಭಾವನೆ ಏನಿರು ಎಲ್ಲ ಕಾಲಕ್ಕೂ ನಮ್ಮಲ್ಲಿರಬೇಕು. ನಮ್ಮ ದೇವರು ಅನುಗ್ರಹ ಮಾಡಿಲ್ಲ, ಭಾರಿ ದೊಡ್ಡವನು ತಿಳ್ಕೋಬಾರದು. ಏನು ಮಾಡಿದ್ರು ಕೂಡ ಏನದು, ವಿ ಡೋಂಟ್ ಡಿಸರ್ವ್ ಇಟ್ ಅಂತ ಅರ್ಥ. ಏನು ಅನುಗ್ರಹ ಮಾಡಿದ್ದಾರೆ, ನಾವು ಅರ್ಹರಿಲ್ಲ ನಮ್ಮದಕ್ಕೀಗ. ಆದರೂ ದೇವರು ಮಾಡಿದ್ದಾನೆ ಏನರ್ಥ ಅದು? ತುಂಬ ಕರುಣ ಆಳುವಂಥ ತಾತ್ಪರ್ಯ ಹೊರತು, ನಾನೇನೋ ಭಾರಿ ಮಾಡಿದ್ದೇನೆ, ನಾನು ಎಷ್ಟು ದೇವೆ ಮಾಡಿದೆ, ಎಷ್ಟು ವಿಷ್ಣು ಸಹಸ್ರಾಮ ಹೇಳಿದೆ, ಏನೋ ಒಂದು ಪೋಸ್ಟ್ ಕೊಡಿಸ್ಬಿಟ್ಟ ಸಾಲದಿದ್ದು, ನಾನು ಇನ್ನೂ ಜಾಸ್ತಿ ಕೊಡಿಸ್ಬೇಕಾಗಿತ್ತು ತಿಳ್ಕೊಂಡ್ರೆ ತಪ್ಪು. ಗೊತ್ತಾಯ್ತಾ? ನಾವು ಏನು ದೇವರು ನಮ್ಮನ್ನು ಹೇಗೆ ಇಟ್ಟಿದ್ದಾನೆ ಈಗ, ನಾವು ಮಾಡಿರೋ ಸೇವೆಗೂ ದೇವರು ಕೊಟ್ಟ ಫಲಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ನಾವು ಮಾಡಿರೋ ತುಂಬ ಕಡಿಮೆ, ದೇವರು ಕೊಟ್ಟಿರೋದಷ್ಟು ಭಾರಿ ಜಾಸ್ತಿ. ಪ್ರಹ್ಲಾದನ ಅನುಸಂಧಾನ ಆಗಿರಬೇಕು. ನೈಷಾ ಪರಾವರ ಬತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ವ ಸುಹೃತೋ ಜಗತಸ್ತಥಾಪಿ ಸಂಸೇವಯ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಉದಯೋ ನ ಪರಾವರತ್ವಾತ್. ದೇವ್ರ ಮಹಿಮೆಗೆ ಬಗ್ಗೆ ತಾನು ಹೇಳ್ತಾನೆ, ನಾನು ಸಾಕ್ಷಿ ಈಗ ಪಾರಾಯಣ, ನಿನಗೆ ಪರಾವರಮತಿ ನಿನಗಿಲ್ಲ. ಪರಾವರಮತಿ ಅಂದ್ರೇನು? ಇವನು ದೊಡ್ಡವನು, ಇವನು ಕಡಿಮೆಯವನು ಅನ್ನೋ ತಾರತಮ್ಯ ಬುದ್ಧಿ ನೀನು ಮಾಡೋದಿಲ್ಲ. ಇದು ನಿನ್ನ ಹಿರಿಮೆ ಅಂತ ಹೇಳ್ತಾನೆ. ನಮಗೆ ನೋಡೋದಕ್ಕೆ ಅನಿಸುತ್ತೆ ದೇವರು ತಾರತಮ್ಯ ಮಾಡಿದ್ದಾನೆ, ಪ್ರಹ್ಲಾದ ಹೇಳ್ತಾನೆ ಮಾಡಿಲ್ಲ ಅಂತ ಹೇಳ್ತಾನೆ. ಮಾಡಿಲ್ಲ ಅಂಬುದು ಕರೆಕ್ಟು, ಮಾಡಿದ್ದಾನೆ ಎಂಬುದು ಕರೆಕ್ಟು. ಮಾಡಿಲ್ಲ ಅಂಬುದು ಯಾತು ಕರೆಕ್ಟು ಅಂದರೆ, ದೇವರು ಜನಗಳಿರ್ತಾರೆ, ನಮಗೆ ಅರ್ಹತೆ ಇರುತ್ತೆ, ಆದರೆ ಅವ್ರು ಯೋಚನೆ ಮಾಡ್ತಾರೆ ಇವ್ರು ನಮ್ಮವನಲ್ಲ ಅಂತ, ಕಡಿಮೆ ಬೆಲೆ ಕೊಡ್ತಾರೆ. ಅಥವಾ ಇನ್ನೊಬ್ಬರು ಕಡಿಮೆಯವನು ನಮ್ಮವನು ಅಂತ ಕಾಲು ಜಾಸ್ತಿ ಕೊಡ್ತಾರೆ. ದೇವ್ರು ಹಾಗೆ ಮಾಡೋದಿಲ್ಲ ಗೊತ್ತಾ, ದೇವರಿಗೇನಿಲ್ಲ ಪಕ್ಷಪಾತ ಇಲ್ಲ. ಅದಕ್ಕೆ ನಾನೇ ಸಾಕ್ಷಿ ಅಂತ ಪ್ರಹ್ಲಾದ ಹೇಳ್ತಾ. ದೇವ್ರು ಪಕ್ಷಪಾತ ಮಾಡೋನಾಗಿದ್ದರೆ ದೈತ್ಯನ ಮಗನಾದ ನನಗಿಂತ ವೈಭವ ಕೊಡ್ತಿದ್ನ? ನಿನಗಾದಿಲ್ಲ. ನೀನು ತಾರತಮ್ಯ ಮಾಡ್ತೀಯ ಹೌದು, ತಾರತಮ್ಯ ಮಾಡೋದಿಲ್ಲ ಹೌದು. ತಾರತಮ್ಯ ಮಾಡೋದಿಲ್ಲ, ನಾವು ಮಾಡ ಮಾಡೋದಿಲ್ಲ. ತಾರತಮ್ಯ ಮಾಡ್ತಿ, ನಿಜವಾಗಲೂ ಮಾಡ್ತಿ. ಮಹಾಲಕ್ಷ್ಮಿ ಜಾಸ್ತಿ, ಯಾಕೆ ಅವ್ರ ಯೋಗ್ಯತೆ ಜಾಸ್ತಿ ಇದೆ ಅವರಿಗೆ. ಬಟ್ ನಾವೇ ಏನು ಮಾಡ್ತೇವೆ, ಫುಲ್ಲು ಫಸ್ಟ್ ಕ್ಲಾಸಾಗಿ ಓದಿ ಪ್ರತಿ ರ್ಯಾಂಕ್ ತೊಗೊಂಡು ರ್ಯಾಂಕ್ ತೊಗೊಂಡ್ಬಿಟ್ರೆ ನಾವು ಅಸೂಯೆ ಪಡೋದಿಲ್ಲ. ಯಾತಕ್ಕೆ? ನಾವು ಎಂದೋ ಓದ್ದವರು, ಜಸ್ಟ್ ಪಾಸ್ ಆದರೆ ವೆರಿ ವೆರಿ ಹ್ಯಾಪಿ. ನಿಜ ನಿತ್ಯ ಓದೋನು ಪಾಪ, ಈ ಡಿಸರ್ವ್ಸ್ ದಟ್ ಅಂತ ಹೇಳ್ತೇವೆ. ಹೋಗ್ತಾನೆ, ಈ ಡಿಸರ್ವ್ಸ್ ದಟ್, ತಾರತಮ್ಯ ಅಂತ ಕರೆಯೋದಿಲ್ಲ, ಪಕ್ಷಪಾತ ಅಂತ ಕರೆಯೋದಿಲ್ಲ ಇದನ್ನು. ಥೇರ್ಫೋರ್ ನೀನು ಎಂಥವನು ಅಂತ ಕೇಳಿದರೆ, ಸುರತರೋರಿವ ತೇ ಪ್ರಸಾದ. ಕಲ್ಪವೃಕ್ಷ ಇದೆ, ಕಲ್ಪವೃಕ್ಷನ ಯಾರ್ಯಾರು ಹೇಗೆ, ಕಲ್ಪವೃಕ್ಷ ಎಲ್ಲ ಕೊಡುತ್ತೆ, ಆದರೆ ಸೇವೆ ಮಾಡಿದ್ಮೇಲೆ ಕೊಡುತ್ತೆ. ಸೇವೆ ಹೇಗಾಗಿ ಮಾಡ್ತಾರೋ ಹಾಗೆ ಫಲ ಕೊಡುತ್ತೆ. ನೀನು ಹಾಗೇನು ಸೇವಾನುರೂಪ ಉದಯ, ಬೇರೆ ರೀತಿ ಮಾಡೋದಿಲ್ಲ ನೀನು. ಇದನ್ನು ಅರ್ಥ ಮಾಡಿಕೊಂಡ್ರೆ, ರಾಯರು ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ, ಎಲ್ಲರಿಗೆ ಒಂದೇ ಫಲ ಕೊಟ್ಟಿದ್ದಾರೆ? ಹಾಗಿದ್ರೆ ಕೊಟ್ಟಿಲ್ಲ. ಮೂರು ದಿವಸ ಸೇವೆ ಮಾಡೋರು ಕೆಲವರು, ಏಳು ದಿವಸ ಸೇವೆ ಮಾಡೋರು ಕೆಲವರು, ಒಪ್ಪತ್ತು ಊಟ ಮಾಡಿ ಮಾಡೋರು ಕೆಲವರು, ಒಪ್ಪತ್ತು ಫಲಾರ ಮಾಡೋರು ಕೆಲವರು, ಕಾಫಿ ಮಾತ್ರ ಕುಡಿಯೋರು ಕೆಲವರು, ಕೆಲವರು ಹೋಟ್ಲಲ್ಲಿ ಒಪ್ಪತ್ತು ಮಾತ್ರ ಅಲ್ಲಿ ಅಲ್ಲಿ ವಾರ ಮಾತ್ರ ಮಡಿಯಿರೋರು ಕೆಲವರು, ಗೊತ್ತಾಯ್ತಿಲ್ಲ. ಕೆಲವರು ತಿದ್ದಿರ್ಲಕ್ಕೆ ಏನೋ ಮಾಡೋರು, ಏನೇನೋ ಮಾಡ್ತಿರ್ತಾರೆ. ಕೆಲವರು ಗುರುವಾರ ಮಾಡ್ತಾರೆ ಹೋಟೆಲ್ ಊಟ ಮಾಡಿ, ಗುರುವಾರ ಹೋಟೆಲ್ ಫಲಾರ, ಮನೆಯಲ್ಲಿ ಊಟ ಬಿಟ್ಟು ಗುರುವಾರ ಹೋಟೆಲ್ ಫಲಾರ ಮಾಡಿದ್ರೆ ಏನು ಫಲ ಕೊಡ್ಬೇಕಾರೆ ಆಯ್ತು ಲೆಕ್ಕ ಇಟ್ಕೊಳ್ಳಿ. ಅದು ಮನೇಲಿ ಊಟ ಮಾಡಿದ್ರೆ ಜಾಸ್ತಿ ಇತ್ತು ಅದಕ್ಕಿಂತ, ಹೋಟೆಲ್ ಫಲಾರ ಮಾಡಿದ್ರೆ ಮನೇಲಿ ಊಟ ಮಾಡಿದ್ರೆ ಹೆಚ್ಚು ಪುಣ್ಯ ಬರ್ತಿತ್ತು. ಆದ್ರೆ ರಾಯರು ಫಲ ಕೊಡ್ತಾರೆ ಅದಕ್ಕೆ, ಸೇವಾನುರೂಪ ಉದಯ, ಎಷ್ಟು ಸೇವೆಗೂ ಅಷ್ಟು ಫಲ ಅಷ್ಟೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಭಿಕ್ಷದವ್ರಿಗೆ ಕೂಡ ಅಷ್ಟೇ, ಎಷ್ಟು ಕೂಗ್ತಾರೋ ಅಷ್ಟು ಕೊಡ್ತೀವಿ ನಾವು, ಭಾರಿ ಕುಡ್ಕಿಬಿಟ್ರೆ ಅದು ಬಿಡೋದಿಲ್ಲ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತಾರೆ. ಕಡಿಮೆ ಕೂಗಿರು ಸ್ವಲ್ಪ ಆಗ್ತಾರೆ ಅಲ್ಲಿಗೂ, ಆ ರೀತಿ ಅಷ್ಟೇ. ಆದರೆ ಹೊಟ್ಟೆ ಮೇಲೆ ಕೂಗಿದಾಗ ಹೇಗೆ ಹೋಗುವ ಅನುಗ್ರಹ ಮಾಡ್ತಾರೆ ಹಾಗೆ ಮಾಡ್ತಾರೆ. ನೀನು ಹಾಗೇನೆ, ಇದು ತಾರತಮ್ಯ ಅಂತ ಕರೆಯೋದಿಲ್ಲ. ಏನಿದು ಸೇವೆಗೆ ತಕ್ಕ ಫಲ, ಅದಕ್ಕೆ ಸೇವಾನುರೂಪ ಉದಯ ನ ಪರಾವರತ್ವಂ. ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಫಲ ಕಡಿಮೆ ಸಿಕ್ಕಿದೆ ಏನರ್ಥ, ನಾವು ಕಡಿಮೆ ಸೇವೆ ಮಾಡಿದ್ದೇವೆ ಅಂತ ಅರ್ಥ. ನಾವೇನು ಮಾಡ್ತೇವೆ, ಕಡಿಮೆ ಸೇವೆ ಮಾಡಿ ದೊಡ್ಡವ್ರಿಗೆ ಫಲ ಕೊಟ್ಟಷ್ಟುಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತೇವೆ, ಅದು ತಪ್ಪು. ನಮ್ಮ ಸೇವೆಯೇ ಕಡಿಮೆ ಇರೋದ್ರಿಂದ ದೇವರು ಕಡಿಮೆ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ದೇವ್ರ ಮೇಲೆ ಆರೋಪಣೆ ಮಾಡಬಾರದು, ನಾವು ಕರೆಕ್ಟ್ ಮಾಡ್ಕೋಬೇಕು ಆದಷ್ಟು. ಸೇವಾನುರೂಪ ಉದಯೋ ನ ಪರಾವರತ್ವಂ ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮ ಮನು ಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವನ್ ಗೃಹೀತಃ ಸೋಹಂ ಕಥನ್ನು ವಿಸೃದೇ ತವ ಹೃತ್ಯ ಸೇವಾಂ. ಹೇಳ್ತಾರೆ ಪ್ರಹ್ಲಾದ ಪರಮಾತ್ಮ, ನಾನು ಸಂಸಾರದ ಕೂಪದಲ್ಲಿ ಬಿದ್ದವನು. ಎಂಥ ದೃಷ್ಟಾಂತ ಕೊಡ್ತಾನೆ, ಬರೀ ಬಾವಿಯಲ್ಲ, ಹಾವುಗಳು ತುಂಬಿರೋ ಬಾವಿ ಅದು. ಬರೀ ಹಾಳು ಬಾವಿ ಆದರೆ ಡೇಂಜರ್ ನಮಗೆ, ಬರೀ ಹಾವುಗಳು ಅದರಲ್ಲಿ ಬೇರೆ. ಅಂಥ ಬಾವಿಯಲ್ಲಿ ಬಿದ್ದಿದ್ದೇನೆ ಅಂತ ನಮ್ಮನ್ನು ಏನು ನಿನ್ನ ಭಕ್ತರು ನಾರದ ಮುನಿಗಳು ಏನು ಮಾಡಿದರು ಗೊತ್ತಾ, ನಮ್ಮವನು ಅಂತ ಭಾವಿಸಿ ಉಪದೇಶ ಮಾಡಿದರು ನನಗೆ. ಎಷ್ಟು ಅನುಗ್ರಹ ಮಾಡಿದ್ದಾರೆ, ನಾನೆಲ್ಲಿ ನಾರದರೆಲ್ಲಿ, ನಾನೆಲ್ಲಿ ನೀನೆಲ್ಲಿ ಅಂತ ನಿನ್ನ ಭಕ್ತರಾದ ನಾರದರು ಈ ಸಂಸಾರ ಕೂಪದೊಳಗೆ ಹಾವಿ ತುಂಬಿದ ಕೂಪದಲ್ಲಿ ಬಿದ್ದ ನನ್ನನ್ನು ನನ್ನವನು ಅಂತ ಹಿಡಿದು ಉಪದೇಶ ಮಾಡಿದರಲ್ಲ, ಎಷ್ಟು ಭಾಗ್ಯ ನಂತ ಅಂತ ನಾನು ನಿನ್ನ ವೃತ್ಯ ಸೇವೆ ಬಿಟ್ಟುಬಿಡ್ತೇನಾ, ಮಾಡೇ ಮಾಡ್ತೇನೆ ಅಂತ ಹೇಳ್ತಾ. ಇದು ಎರಡರ್ಥ ಇದೆ, ವೃತ್ಯ ಸೇವೆ ನಾನು ಮಾಡೇ ಮಾಡ್ತೇನೆ ಯಾತಕ್ಕೆ ಅಂದರೆ, ನಿನ್ನ ವೃತ್ಯರಾದ ನಾರದ ಅನುಗ್ರಹ ನಾನು ಮಾಡಿರೋದ್ರಿಂದ, ನಾರದ ನಿನ್ನ ವೃತ್ಯರಾದ್ದರಿಂದ ನಿನ್ನ ವೃತ್ತಿಯೆಲ್ಲ ಸೇವೆ ನಾನು ಮಾಡ್ತೇನೆ. ಇದು ಒಂದರ್ಥ. ಇನ್ನೊಂದರ್ಥ, ನಾರದರು ನನ್ನಿಂದ ಏನಾಗಬೇಕಾಗಿಲ್ಲ ಅವರಿಗೆ ಅಂತ ನಾನು ಉದ್ಧಾರ ಮಾಡಿದ್ದಾರೆ. ಅದಕ್ಕೆ ನಾನೇನು ಮಾಡ್ತೇನೆ ಅಂದರೆ, ನಿನ್ನ ಭಕ್ತರಿದ್ದರೆ ಅವರಿಗೆ ನಾನು ಸೇವೆ ಮಾಡ್ತೇನೆ, ಅದು ಅವರಿಗೆ ಅನುಗ್ರಹ ಅನುಕೂಲ ಮಾಡಿಕೊಡ್ತೇನೆ ಅಂತ. ಇದು ಯೋಚನೆ ಮಾಡಬೇಕು ಯಾವಾಗ. ಭಗವದ್ಭಕ್ತರು ಮಾಡೋ ಸೇವೆ ಯಾರಿಗೆ ಸಂತೋಷ ಕೊಡುತ್ತೆ? ಭಗವಂತನಿಗೆ. ಅದಕ್ಕೋಸ್ಕರ ನಾವು ಯಾವ ಎರಡು ಸಾಧನೆ ಮಾಡಬೇಕು, ಭಗವತ್ ಸೇವಾ ಒಂದು, ಭಗವದ್ಭಕ್ತ ಸೇವಾ ಒಂದು, ಎರಡು ಮಾಡಬೇಕು. ಆಗ ನಮಗೆ ಪೂರ್ಣ ಅನುಗ್ರಹ ಮಾಡ್ತಾನೆ ದೇವರು ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ಪ್ರಹ್ಲಾದ ತಿಳಿಸ್ತಾರೆ. ಮತ್ಪ್ರಾಣ ರಕ್ಷಣ ಮನಂತ ಎಷ್ಟೋ ಸತ್ತ ಏನು ಮಾಡ್ತೇವೆ, ಅವರು ಉಪಕಾರ ಮಾಡಿದ್ರು, ಇವ್ರು ಉಪಕಾರ ಮಾಡಿ ಹೇಳ್ತಾ ಇರ್ತೇವೆ ನಾವೀಗ. ನಾವು ಇನ್ನೊಂದು ಯೋಚನೆ ಮಾಡೋದಿಲ್ಲ, ಅವರು ನಮಗೆ ಉಪಕಾರ ಮಾಡಿದರು, ಇವರು ನಮಗೆ ಉಪಕಾರ ಮಾಡಿದರು, ಆದ್ದರಿಂದ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಆ ಭಾವನೆ ಬಂದರೆ ಅದು ಸರಿಯಾದ ಕೃತಜ್ಞತೆ ಅದು. ಅವ್ರನ್ನ ಮಾಡಿದ್ದಾರೆ ನಾವೇ ಕೂತ್ಕೊಂಡ್ಬಿಟ್ಟು ಎಷ್ಟು ಪಚಿತಿ ಆಗತ್ತಾಗ ಮಾಡಬಾರ್ದು. ಅವ್ರು ಅಕಸ್ಮಾತ್ ನಮಗೆ ಮಾಡದೆ ಹೋಗಿದ್ರೆ ಎಷ್ಟು ಪಚಿತಿ ಆಗ್ತಿತ್ತು ನಮಗೀಗ. ಅವ್ರು ನಮಗೆ ಮಾಡದೆ ಹೋದರೆ ನಮಗೆ ಕಷ್ಟ ಆಗ್ತಿತ್ತಾನೆ, ನಾವು ಇನ್ನೊಬ್ರು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಪಾಪ ಲಿಂಕ್ ಕೊಡ್ತಾ ಹೋಗ್ಬೇಕು, ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋದಾಗ ಏನಾಗುತ್ತದೋ ಅದು ಸರಿ, ಇಲ್ಲದವರೆ ಕೆಲಸ ಆಗೋದಿಲ್ಲ. ಇದನ್ನು ಸೇವೆ ಮಾಡೋ ಕಾನ್ಸೆಪ್ಟ್ ನಮ್ಗೆ ಆಗಿರಬೇಕು ಯಾವಾಗಲೂ ಕೂಡ. ಮತ್ಪ್ರಾಣ ರಕ್ಷಣ ಮನಂತ ಪಿತುರ್ವಧಂಚ ಮನ್ನೆ ಸ್ವಹೃತ್ಯ ಋಷಿವಾಕ್ಯಮೃತಂ ವಿಧಾತುಂ ಖಡ್ಗಂ ಪ್ರಗೃಹ್ಯ ಯದವೋಚ ದಸದ್ವಿಧಿತ್ಸುಹು ತ್ವಾಮೀಶ್ವರೋ ಮದಪರೋ ಅತು ತಂ ಹರಾಮಿ. ಇವತ್ತು ಏನು ಮಾಡಿದೆ ಗೊತ್ತಾ ನೀನು? ಮತ್ಪ್ರಾಣ ರಕ್ಷಣಂ, ನನ್ನ ಪ್ರಾಣ ರಕ್ಷಣೆ ಮಾಡಿದೆ. ಪಿತುರ್ವಧಂ, ನಾವು ಅಪ್ಪನ ಕೊಂದಿ. ಇದನ್ನೆಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ, ನನ್ನ ಮಾತು ಸತ್ಯ ಮಾಡೋಕ್ಕೋಸ್ಕರ ನರಸಿಂಹ ಬಂದ ಅಂಥೇಳಿ. ನನ್ನ ಮಾತು ಸತ್ಯ ಮಾಡಲಿಕ್ಕೆ ಬರಲಿಲ್ಲ ನೀನೀಗ, ನಾರದರ ಮಾತು ಇದೆಯಲ್ಲ ಅದು ಸತ್ಯ ಮಾಡಲಿಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಪ್ರಹ್ಲಾದನ ಅನುಸಂಧಾನ ಆಗಿರೋದು. ನಾನು ನಾರದರು ಎಷ್ಟು ಹೇಳಿದ್ರಲ್ಲ ಪಾಪ, ಇವತ್ತು ನೀನು ಅನುಗ್ರಹ ಮಾಡಿರೋದೆಲ್ಲ ಅವ್ರ ಮಾತು ಸತ್ಯ ಮಾಡಲಿಕ್ಕೋಸ್ಕರ ಬೇರೆ ಅಲ್ಲ. ಯೋಚನೆ ಮಾಡಿದರೆ ನಾವು ನಮ್ಮ ಗ್ರೇಟ್ನೆಸ್ ಅಂತ ತಿಳ್ಕೋಬಾರ್ದು, ಉಪದೇಶ ಮಾಡಿದ ಗುರುಗಳ ಗ್ರೇಟ್ನೆಸ್ ಇದು ಅಂತ. ಅದರಿಂದ ಹೀಗಾಗಿದೆ. ಕೆಲವರು ಹೇಳ್ತಾರೆ ಕೆಟ್ಟವಟ್ಟು ಅಂತಾರೆ, ಅವರು ಶಿಷ್ಯನಾಗಿದ್ರ ಬಾ ಅಂತಾರೆ. ಇವನು ಬರಲಿಕ್ಕೆ ಏನು ಕಾರಣ ಆಯ್ತು? ಈಗ ಇವನು ಓದ ಕಾರಣ ಆಗಲಿಲ್ಲ, ಅವ್ರ ಶಿಷ್ಯ ಅಂಬೋದು ಕಾರಣ ಆಯಿತು. ತೀರ್ಫೋರ್ ಹಿರಿಮೆ ಯಾರಿಗೆ ಹೋಗ್ಬೇಕೀಗ? ಅವ್ರಿಗೆ ಹೋಗಬೇಕು. ಅದಕ್ಕೆ ನಾರದರಿಂದ ನಾನು ಅನುಗ್ರಹ ಮಾಡಿದರು, ನಾರದರು ದೇವರ ಆರಾಧನೆ ಮಾಡೋದು ಒಳ್ಳೇದಾಗತ್ತೆ ಅಂತ ಹೇಳಿದರು. ನಾನು ಮಾಡಿದೆ, ಈಗ ನೀನು ಅನುಗ್ರಹ ಮಾಡಿದೆ, ಅವ್ರ ಮಾತನ್ನು ನಡೆಸಿದೆ, ಅದಕ್ಕೆ ನಾನು ಅನುಗ್ರಹ ಮಾಡಿದ್ದೆ ಹೊರತು ನನ್ನ ಹಿರಿಮೆ ಅಲ್ಲ ಅಂತ ಹೇಳ್ತಾರೆ. ಖಡ್ಗಂ ಪ್ರಗೃಹ್ಯ ಯದವೋಚ ದಸತ್ ವಿಧಿತ್ಸುಹು, ನಮ್ಮಪ್ಪ ಖಡ್ಗ ಹಿಡ್ಕೊಂಡ, ಜೋರ ಕೂಗಿದ, ತ್ವಾಮೀಶ್ವರೋ ಮದಪರೋ ಅವತು ಕಂ ಹರಾಮಿ. ನನ್ನ ಬಿಟ್ಟು ಬೇರೆ ಒಬ್ಬನು ದೇವರು ಅಂತಿದ್ರೆ ನಿನ್ನ ಕಾಪಾಡಿಬಿಡಲಿ ಅಂತ ನಮ್ಮಪ್ಪ ಹೇಳಿದ, ನಾರದ್ರು ಹೇಳಿದ್ರು ದೇವರಿದ್ದಾನೆ ಅಂಥೇಳಿ, ಅದಕ್ಕೆ ನೀನು ಬಂದು ಅವನು ಕೊಂದು ಹಾಕಿಬಿಟ್ಟೆ. ಇದನ್ನೆಲ್ಲ ಅನುಸಂಧಾನ ಮಾಡ್ತಾನೆ ಪ್ರಹ್ಲಾದ. ಏಕಸ್ತ್ವಮೇವ ಜಗದೇತ ದಮುಷ್ಯಯತ್ವಂ ಆದ್ಯಂತಯೋ ಪೃಥಗವಶ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯೇದಂ ನಾನೇವತೈರವಸಿತಃ ತದನು ಪ್ರವಿಷ್ಟಃ. ಏಕಸ್ತ್ವಮೇವ ಜಗದೇತ ದಮುಷ್ಯಯತ್ವಂ, ನೀನೊಬ್ಬನೇ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ. ಏಕಃ ಏಕೋನೈಕಃ ತವಃಕ ಕಿಂ ಯತ್ತತ್ಪದ ಮನೋತ್ತಮಂ, ವಿಷ್ಣು ಸಹಸ್ರನಾಮದ ಪದ. ನೀನೊಬ್ಬನೇ ಸ್ವತಂತ್ರ, ಇನ್ಯಾರು ಸ್ವತಂತ್ರರಲ್ಲ. ಯಾಕಂದ್ರೆ ಸೃಷ್ಟಿ ಮಾಡ್ತಿ, ಆದ್ಯಂತಯೋ ಆದಿ ಅಂತ ಮಧ್ಯೆ ಎಲ್ಲದರಲ್ಲೂ ಏನಾಗಿದ್ದಿ ನೀನು? ರಕ್ಷಕರಾಗಿದ್ದಿ, ಕಾಪಾಡ್ತಾ ಇದ್ದಿ, ಕೊನೆಗೇನು ಮಾಡ್ತಿ? ಎಲ್ಲ ಅದನ್ನು ಮತ್ತೆ ಸಂಹಾರ ಮಾಡಿಬಿಡ್ತಿ. ನನ್ನ ಸಾಮರ್ಥ್ಯ ಇತ್ತು, ಜಗದ ಸೃಷ್ಟಿ ಮಾಡ್ತಿ, ಸ್ಥಿತಿ ಮಾಡ್ತಿ, ಲಯ ಮಾಡ್ತಿ, ಒಳಗೆ ಎಂಟರ್ ಆಗ್ತಿ, ನಿನಗೇನು ವಿಕಾರಣೆ ಆಗೋದಿಲ್ಲ. ಎಷ್ಟು ದೊಡ್ಡವನು ಅಂತ ಮತ್ತೆ ದೇವರನ್ನು ಅನುಸಂಧಾನ ಮಾಡ್ತಾನೆ ಹಿರಿಮೆಯನ್ನು. ತಂ ತ್ವಾ ಇದಂ ಸತ ಸದೀಶ ಭವಾನ್ ತದೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿ ನಿರೀಕ್ಷಣಂಚ ತದ್ವೈ ತದೇವ ಖಲು ಕಾಲ ವದುಷ್ಟಿತರಿಯೋಹೋ. ತಂ ತ್ವಾ ಇದಂ ಸದ ಸದೀಶ ಭವಾನ್ ತದೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿಯಂ ಹಿ ಅಪಾರ್ಥ. ನಾವೇನು ತಿಳ್ಕೊಂಡಿದ್ದೇವೆ? ಇದು ನಮ್ಮದು, ಇದು ಅವರದ್ದು, ಏನೋ ತಿಳ್ಕೊಂಡಿದ್ದೇವೆ. ಇದು ನಮ್ಮದು ಅಲ್ಲ, ಅವರದ್ದು ಅಲ್ಲ, ಎಲ್ಲ ನಿಂದು ಅಂತ ಹೇಳ್ತಾರೆ. ಇದು ನಾವು ಇದು ಅನ್ಕೊಂಡು ಮೈಕ್ ನಮ್ಮದು ನಮ್ಮದು ಅಂತ ನಮ್ಮದಲ್ಲ ಮಠದ್ದು ನಮ್ಮದಲ್ಲೇ ಅಲ್ಲ, ನಮ್ಮದು ನಿಮ್ಮದು ಅಲ್ಲೇ ಅಲ್ಲ, ಯಾರದಿದು ಅವರಿಗೆ ಸಂಬಂಧಪಟ್ಟಿದ್ದು. ಜಗತ್ತಿನಲ್ಲಿ ನಮ್ಮದು ಅಂತ ಹೇಳ್ತೇವಲ್ಲ, ಯಾರು ನಮ್ಮದಲ್ಲ, ನಮ್ಮದು ಅಂಬೋದು ಯಾರದು? ಎಲ್ಲ ದೇವರದ್ದು. ಈಶಾವಾಸ್ಯವಿದಂ ಸರ್ವಂ, ಪ್ರಹ್ಲಾದ ಹೇಳ್ತಾನೆ, ಎಲ್ಲ ನಿನಗೆ ಸೇರಿದ್ದಿ. ಬುದ್ಧಿರಿಯಂ ಹಿ ಅಪಾರ್ಥ ಯದ್ಯಶ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ. ಒಂದು ಹುಟ್ಟು, ಸಾವು, ಇರುವಿಕೆ, ನೋಡುವಿಕೆ ಎಲ್ಲ ಯಾವುದು? ಎಲ್ಲ ನಿನ್ನ ಕೈಯಲ್ಲಿದೆ. ನಿಶ್ಚೇದಮಾತ್ಮನಿ ಜಗದ್ ವಿಲಯಂಬು ಮಧ್ಯೆ ಶೇಷಾಸನೋ ನಿಜಸುಖಾನುಭವೋ ನಿರೀಹ ಯೋಗೇನ ಮೀಲಿತ ದೃಗಾತ್ಮನಿ ವೀತ ನಿದ್ರಹ ತುರ್ಯಸ್ಥಿತೋ ನನು ತಮೋನು ಗುಣಾಂಶ್ಚ ಹುಂತೆ. ಎಂಥವನು ನೀನು? ಈ ಜಗತ್ತನ್ನು ಸೃಷ್ಟಿ ಮಾಡ್ತಿ, ಅಲ್ಲಿ ಬಳಿಯಕಾದ್ರೆ ಒಬ್ಬನೇ ಇರ್ತಿ, ಶೇಷಸಿಯಾಗಿ ಇರ್ತಿ, ನಿಜಸುಖಾನುಭವ ಆನಂದವಾಗಿರ್ತಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಎಷ್ಟೋ ಸತಿ ಮನೆ ಒಬ್ಬರೇ ಕೂತಿರ್ತಿ, ಯಾರು ಬರೋದು ಬೋರ್ ಹೊಡೆದು ಬಿಡುತ್ತೆ, ಒಬ್ಬನೇ ಆಗಿಬಿಟ್ಟೆ ಅಂತ. ದೇವರಿಗೆ ಬೋರ್ ಹೊಡೆದಾರ ಗತಿ ಏನಾಗ್ತಿತ್ತು? ಒಬ್ಬನೇ ಇರೋದು ಪ್ರಳಯಕಾಲದೊಳಗೆ ಬೋರ್ ಆಗುತ್ತೆ ದೇವರಿಗೆ? ಏನು ಬೋರ್ ಆಗೋದಿಲ್ಲ ದೇವ್ರ, ಎಲ್ಲ ಕಾಲಕ್ಕೂ ಸ್ವರತ. ಇದು ಅರ್ಥ ಮಾಡ್ಕೋಬೇಕು. ನಮಗೆ ಒಬ್ಬರಿದ್ರೆ ಆಗೋದಿಲ್ಲ, ಹೆಚ್ಚನೇ ಇದ್ರೂ ಆಗ ಅದು ಬೇರೆ ಆಗುತ್ತೆ. ಅಯ್ಯೋ, ಅವ್ರು ಹೋಗಲಿಲ್ಲ ಅಂತ ಗೋಳು, ಇವ್ರು ಬರಲಿಲ್ಲ ಅಂತ ಗೋಳು, ಎರಡೆರಡು. ದೇವರು ಯಾವುದಿಲ್ಲ, ಸ್ವತಂತ್ರ, ಫ್ರೀಯಾಗಿದ್ದಾನೆ ದೇವರು. ಇದರ ಅನುಸಂಧಾನ ಮಾಡ್ತಾ ಹೋದರೆ ನಿತ್ಯ ಚಿಂತನೆಗೆ ಅನುಕೂಲ ಆಗುತ್ತೆ. ಯಾರೋ ಮನೆ ಬಂದಿರ್ತಾರೆ, ಅರ್ಜೆಂಟ್ ಹೋಗಬೇಕಾಗಿರುತ್ತೆ, ಸಿನಿಮಾಗೆ ಹೋಗಬೇಕಾಗಿರುತ್ತೆ ಪುಣ್ಯಾತ್ಮ ಇವನು, ಯಾರು ಬಂದು ಕೂತ್ಬಿಟ್ಟಿರ್ತಾರೆ, ಅವ್ರು ಯೋಚನೆ ಮಾಡಬೇಕು. ದೇವ್ರು ಹೀಗಿಲ್ಲ, ಅವನು ಸ್ವತಂತ್ರ ಅಂತ ಅನುಸಂಧಾನ ಮಾಡಿದರೆ ಪುಣ್ಯ ಬರುತ್ತೆ ಒಂದಿಷ್ಟು. ಹೋಗ್ತಾನೆ, ನಮಗಾಗಲಿಲ್ಲ, ದೇವರಿಗಾಗುತ್ತೆ. ದೇವರು ಕಷ್ಟ ಓಡಿಸ್ತಿದ್ದ ಅವ್ರನ್ನ, ಅದು ಯಾರೋ ಬರಬೇಕು, ಇವನು ಬಂದಿಲ್ಲ ಬಂದಿಲ್ಲ ಅಂತ ಕೂತಿರ್ತೇವೆ. ದೇವರು ಯಾರು ಬೇಕಾದ್ರೂ ಬರಬೇಕು ದೇವರೆದ್ರಿ, ದೇವರ ಮಹಿಮೆ ಅದು. ಅವಳು ಅದಕ್ಕೆ ನೀನು ಯಾರ ಮೇಲೆ ಡಿಪೆಂಡ್? ನಿಜ ಸುಖಾನುಭವ ನಿರೀಹ ತಸ್ಯೈವತೇ ವಪುರಿದಂ ನಿಜ ಕಾಲ ಶಕ್ತಿಯ ಸಂಚೋದಿತಂ ಪ್ರಕೃತಿ ಧರ್ಮಿಣ ಆತ್ಮಗೂಢಂ ಅಂಭಶ್ಯನಂತ ಶಯನಾತ್ ವಿರಮತ್ಸಮಾಧೇಹೆ ನಭೇರಭೂತ್ವಕಣಿಕಾತ್ ವಟವನ್ಮಹಾಬ್ಜಂ. ಪ್ರಳಯ ಕಾಲ ಬಂತು, ಎಲ್ಲ ಸಂಹಾರ ಮಾಡಿಬಿಟ್ಟಿದ್ದೆ. ಸೃಷ್ಟಿಕಾಲ ಬಂತು, ಮತ್ತೆ ಸೃಷ್ಟಿ ಮಾಡ್ತಾ ಇತ್ತು. ಎಲ್ಲಿಂದ? ದೇವರು ಎಲ್ಲೂ ಹೋಗಬೇಕಾಗಿಲ್ಲ, ಸ್ವನಾಭಿಕ ತನ್ನ ನಾಭಿಕವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಟೋಟಲಿ ಇಂಡಿಪೆಂಡೆಂಟ್ ಪರಮಾತ್ಮ, ಎಲ್ಲಿ ಹೋಗಿ ಏನು ಮಾಡಬೇಕಾಗಿಲ್ಲ, ಕೂತಲೇ ಎಲ್ಲವನ್ನೂ ಮಾಡ್ತಾನೆ. ನಾಭೇರಹು ಸ್ವಕಣಿಕಾತ್ ವಟವನ್ ಮಹಾಬ್ಜಂ. ದೊಡ್ಡ ಒಂದು ಇದು ಹುಟ್ಟಿ ಬಂತು, ತಮಾಷೆ ಕಮಲ ಬಂದಿದೆ. ಅವರಿಗೆ ಬೇರೆ ಸೋರ್ಸೇ ಇಲ್ಲ, ಪರಮಾತ್ಮರ ನಾಭಿ ಕಮಲ ಅಷ್ಟೆ, ಬೇರೆ ಏನೂ ಇಲ್ಲ. ದೇವರ ಸೃಷ್ಟಿಗೆ ಯಾರನ್ನು ಅವಲಂಬಿಸಿಲ್ಲ ಅಂತ ಹೇಳೋದು ಸಾಕ್ಷಿ. ವಟಪತ್ರ ಇದೆ ಪ್ರಳಯ ಕಾಲದೊಳಗೆ, ವಟಪತ್ರ ಇದೆ, ವಟ ಬರನೇ ಇಲ್ಲ. ಫಸ್ಟ್ ಆಫ್ ಆಲ್ ವಟ ವೃಕ್ಷ ಇಲ್ಲ, ವಟಪತ್ರ ಇದೆ. ಅರ್ಥ ಆಯ್ತಾ? ಪತ್ರ ಇದ್ಮೇಲೆ ಏನಿರಬೇಕು ನ್ಯಾಯವಾಗಿ? ವೃಕ್ಷ ಇಲ್ಲದ ಪತ್ರ ಇದೆ. ವೃಕ್ಷ ಇಲ್ಲದ ಪತ್ರ ಸಾಕ್ಷಾತ್ ಮಹಾಲಕ್ಷ್ಮಿ ಅದು, ಗೊತ್ತಾಯ್ತಾ? ವಟಪತ್ರ ಅಂದರೆ ಯಾವುದು? ಮಹಾಲಕ್ಷ್ಮಿ. ಪ್ರಳಯೋದಕ ಅಂದರೆ ಯಾವುದು? ಮಹಾಲಕ್ಷ್ಮಿ. ಈ ನೀರಲ್ಲ ಅದು, ಈ ನೀರಲ್ಲ, ಈ ಎಲೆಯಲ್ಲ, ಅದ್ರ ಮೇಲೆ ಪರಮಾತ್ಮ ಮಲಗಿದ್ದಾನೆ. ತತ್ಸಂಭವ ಕವಿರತೋ ಅನ್ಯತಪಶ್ಯಮಾನಃ ತ್ವಾಂ ಬೀಜಮಾತ್ಮನಿ ತತಂ ಸ ಬಹಿರ್ವಿಚಿನ್ವನ್ ನಾವಿಂದದಬ್ಧ ಶತಮಪ್ಸು ನಿಮಜ್ಜಮಾನೋ ಜಾತೆಂಕುರೇ ಕಥಮಿಹೋಪಲಭೇತ ಬೀಜಂ ಅಂತ ಬ್ರಹ್ಮದೇವರು 1000 ವರ್ಷಗಳ ತಪಸ್ಸು ಮಾಡಿದ್ರಂತೆ ಏನೂ ಕಾಣ್ತಾ ಇಲ್ಲ. ದೇವರು ಸಾಮಾನ್ಯತ ಕಾಣದು, ವಿಶೇಷ ರೂಪ ಎಲ್ಲೂ ಕಾಣದು, ಮೇಲೆ ಬರೀ ಆಕಾಶ, ಕಳೆದು ಬರೀ ನೀರು, ಮಧ್ಯೆ ಬ್ರಹ್ಮದೇವರು ಕೂತಿದ್ದಾರೆ. 1000 ವರ್ಷ ನೋಡಿದ್ರೂ ಸಿಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರು ನೋಡೋದು ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗುತ್ತೆ. ಬ್ರಹ್ಮದೇವರಿಗೆ ಸ್ವತಃ ಎಲ್ಲಿದ್ದಾರೆ ದೇವರು? ತಾವು ಆ ನಾಭಿಕಮಲದಲ್ಲಿ ಕೂತಿದ್ದಾರಲ್ಲ, ಆ ಕಮಲರ ನಾಭೆಯಲ್ಲಿ, ನಾಭಿ ಪರಮಾತ್ಮನದು, ನಾಭೆಯಲ್ಲಿ ಕಮಲದಲ್ಲಿ ಅವರು ಕೂತಿದ್ದಾರೆ. ದೇವರು ಕಾಣ್ತಾ ಇಲ್ಲ, ನಮಗೆಲ್ಲ ಸ್ವಾಮಿ ಆಧಾರ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಇದು ದೇವರ ಮಹಿಮೆ, ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇವರನ್ನ ಇಲ್ಲ ಅಂತ ಹೇಳಬಾರದು. ಸತ್ವಾತ್ಮಯೋನಿ ರತಿ ವಿಸ್ಮಿತ ಆಶ್ರಿತೋಬ್ಜಂ ಕಾಲೇನ ತೀವ್ರ ತಪಸಾ ಪರಿಶುದ್ಧ ಭಾವ ತ್ವಾಮಾತ್ಮನೀಶ ಭುವಿ ಗಂಧ ವಿಮಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ. ಅವರಿಗೇನು ಮಾಡಿದರು ಅವರು? ತೀವ್ರ ತಪಸ್ಸ, ತುಂಬ ದೊಡ್ಡ ತಪಸ್ಸನ್ನು ಮಾಡಿದರು. 10,000 ವರ್ಷ ತಪಸ್ಸು ಮಾಡಿದರು, ಆಗ ನೀನು ಕಂಡಿ ಅಂತ ಹೇಳ್ತಾ. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಆಗ ನೀನು ದರ್ಶನ ಕೊಟ್ಟಿ. ಅಂದರೆ ಬ್ರಹ್ಮದೇವರು ದರ್ಶನ ಮಾಡಬೇಕಾದ್ರೆ ಹೀಗಾಯಿತು ಅಂದ ಮೇಲೆ ದೇವರನ್ನು ಸುಲಭವಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಅವರು ಏನು ಮಾಡಿಕೊಂಡ್ರು? ತೀವ್ರ ತಪಸ್ಸ. ತಪಸ್ಸು ಮಾಡಬೇಕು, ತೀವ್ರ ತಪಸ್ಸಾಗಬೇಕು, ಇಂಟೆನ್ಸಿಫೈ ಆಗಬೇಕು ತಪಸ್ಸು, ಅವಾಗ ದೇವರು ಕಾಣುತ್ತಾನೆ. ಏವಂ ಸಹಸ್ರ ವದನಾಂಘ್ರಿ ಶಿರಃ ಕರೋರು ನಾಸಾಸ್ಯ ಕರ್ಣ ನಯನಾಭರಣ ಯೂಧಾಢ್ಯಂ ಮಾಯಾಮಯಂ ಸದುಪಲಕ್ಷಡ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷ ಮಾಪಮುದಂ ವಿರಿಂಚ. ದೇವರು ಹ್ಯಾಕ್ ಕಂಡ ಬ್ರಹ್ಮದೇವರಿಗೆ ಅಂದರೆ, ಸಹಸ್ರವದನ, ಸಹಸ್ರ ಅಂಘ್ರಿ, ಸಹಸ್ರ ಶಿರಸ್ಸು, ಸಹಸ್ರ ಕರ, ಸಹಸ್ರ ಊರು, ಸಹಸ್ರ ನಾಸ, ಸಹಸ್ರ ಆಸ್ಯ, ಸಹಸ್ರ ಕರ್ಣ, ಸಹಸ್ರ ನಯನ, ಸಹಸ್ರ ಆಭರಣ, ಸಹಸ್ರ ಆಯುಧ. ಪುರುಷೋಕ್ತದ ಅರ್ಥ ಅದು, ಸಹಸ್ರ ಶೇಷ ಪುರುಷ, ಅದಿಷ್ಟು ಹೇಳ್ತಾರೆ ದೇವರು. ಎಲ್ಲ ಅನಂತ, ಸಹಸ್ರ ಅಂದರೆ ಸಾವಿರ ಅಲ್ಲ, ಅನಂತ. ಅನಂತ ಕೈ, ಅನಂತ ಕಾಲು, ಅನಂತ ಶಿರಸ್ಸು, ಅನಂತ ಊರುಗಳು, ಅನಂತ ಮೂಗುಗಳು, ಅನಂತ ಮುಖಗಳು, ಅನಂತ ಕಿವಿಗಳು, ಅನಂತ ಕಣ್ಣುಗಳು, ಅನಂತ ಆಭರಣಗಳು, ಅನಂತ ಆಯುಧಗಳು. ಇದು ದೇವರ ಮಹಿಮೆ. ಅಂಥ ರೂಪವನ್ನು ಆಗ ಬ್ರಹ್ಮದೇವರಿಗೆ ತೋರಿಸಿದ್ದೀನಿ. ಇದರಿಂದ ದೇವರಂತವ್ರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಪುರುಷೋಕ್ತ ಯಾರನ್ನು ಹೇಳುತ್ತೆ? ನಾರಾಯಣನನ್ನ ಅಂತ ಅರ್ಥ. ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷ ಮಾಪ ಮುದಂ ವಿರಿಂಚ ಅಂತ ರೂಪ ಕಂಡು ಬ್ರಹ್ಮದೇವರು ಭಾರಿ ಆನಂದವಾಗಿ ಹೋಯಿತು. ದೇವರು ಕಂಡಾಗ ಆನಂದ ಆಗುತ್ತೆ ಅಂತ ಹೇಳೋದಕ್ಕೆ ತಿರುಪತಿಗೆ ಹೋಗಿರ್ತಾರೆ. ತುಂಬ ಡಲ್ಲಾಗಿ ಓಡಾಡ್ತಾರೆ, ದರ್ಶನ ಆಗಿಲ್ಲ ದರ್ಶನ ಆಗಿಲ್ಲ, ಎಲ್ಲರೂ ಡಲ್ಲಾಗಿರ್ತಾರೆ ಪಾಪ. ದರ್ಶನ ಆಗಿ ದರ್ಶನ ಆದಮೇಲೆ ಮುಖದ ರೀತಿಯೇ ಓ ದರ್ಶನ ಆಯಿತು ಅಂತ ಹೊರಟುಬಿಡ್ತಾರೆ, ಹೊತ್ತಾನೆ. ದರ್ಶನ ಆಗಿಲ್ಲ ಹೇಗಿರ್ತಾರೆ, ದರ್ಶನ ಆಗಿದೆ ಹೇಗಿರ್ತಾರೆ. ರೂಮ್ ಸಿಕ್ಕಿರುತ್ತೆ, ಎಲ್ಲ ಊಟ ಆಗಿರುತ್ತೆ, ಡಲ್ಲಾಗಿರ್ತಾರೆ, ದರ್ಶನ ಆಗಿಲ್ಲ, ಎಲ್ಲ ಆಯಿತು, ದರ್ಶನ ಆಗದೆ ಹೋಗಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ದರ್ಶನ ಆದ ತಕ್ಷಣ ಏ ಊಟ ಆಗಿತ್ತು ಯಾವುದು ಬೇಡ, ದರ್ಶನ ಆಯ್ತು ಅಂತ ಹೊರಟುಬಿಡ್ತಾನೆ ತಕ್ಷಣ. ಅಂದರೆ ಈ ರೀತಿಯನ್ನು ವಿಗ್ರಹಗಳ ದರ್ಶನ ಆನಂದ ಆಗೋದಾದರೆ ಬ್ರಹ್ಮದೇವರಿಗೆ ಎಂಥ ಆನಂದ ಆಗಿರಬೇಕು. ಮುದಂ ವಿರಿಂಚ, ಇವತ್ತು 300 500 ಅಷ್ಟು ದುಡ್ಡು ಕೊಟ್ಟು ವರ್ಷಗಟ್ಟಲೆ ಕಾಯ್ತಾರೆ ಶ್ರೀವಾಸ್ತೇವರು ನೋಡಲಿಕ್ಕೆ, ವರ್ಷಗಟ್ಟಲೆ. ಕೆಲವು ಸೇವೆಗಳು ಎಷ್ಟೋ ವರ್ಷ ಬುಕ್ ಆಗಿಬಿಟ್ಟಿದೆ ಅಂತ, ಇಷ್ಟಾದ್ರೆ ಜನ ಕಾಯ್ತಾರೆ. ಅದಕ್ಕೆ ದೇವರಲ್ಲಿರೋ ಹಿರಿಮೆ ತೋರಿಸುತ್ತೆ. ಅದಕ್ಕೆ ದೇವರನ್ನು ಸಾಕ್ಷಾತ್ ನೋಡಿದ ಹಿರಿಮೆ ಯಾರ್ದಾಯ್ತು? ಬ್ರಹ್ಮದೇವರು. ತಸ್ಮೈ ಭವಾನ್ ಹಯಶಿರಸ್ತನುವಂಚ ಬಿಭ್ರತ್ ವೇದದ್ರೋಹೌ ಅತಿಬಲೌ ಮಧುಕೈಟಾಭಾಖ್ಯೌ ಹತ್ವಾರಯ ಶ್ರುತಿಗಣಂಶ ರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ತನು ಮಾಂ ಅನಂತೀ. ಆಗ ಒಂದು ಪ್ರಸಂಗ ನಡೀತು. ಬ್ರಹ್ಮದೇವರು ವೇದದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಒಬ್ಬ ರಾಕ್ಷಸ ಬಂದ, ಹಯಗ್ರೀವಾಸುರ ಅಂತ ಬಂದ. ಬ್ರಹ್ಮದೇವರು ವೇದೋಚ್ಚಾರಣೆ ಮಾಡ್ತಾ ಇದ್ದಾರೆ. ಕದ್ದುಬಿಟ್ಟನಂತ ವೇದಗಳನ್ನು, ವೇದಗಳನ್ನು ಕದ್ದುಬಿಟ್ಟ. ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ನೀನು ಏನು ಮಾಡಿದೆ, ಆಗ ಅವನನ್ನು ಸಂಹಾರ ಮಾಡಿ ವೇದಗಳನ್ನು ತಂದುಕೊಟ್ರಿ. ಆ ಕಥೆ ಹೇಳ್ತಾರೆ. ಮತ್ಸ್ಯಕ ರೂಪಲ ಯೋದ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ. ಬಹಳ ವಿಶೇಷ ಇದು. ನಮಗೊಂದು ಪದ ಅರ್ಥ ಆಗ್ತಿದ್ದಿಲ್ಲ, ಈಗ ಅರ್ಥ ಆಗುತ್ತೆ. ವೇದಗಳನ್ನು ಕದಿಯೋದು ಅಂದ್ರೆ ಏನು, ವೇದಗಳನ್ನು ಕದಿಯೋದು ಅಂದ್ರೆ ಏನು ಅಂತ ಕೇಳಿದರೆ, ನಾವು ಏನೋ ಮಾತಾಡ್ತಾ ಇರ್ತೇವೆ, ಮನೆ ಕೀಲಿಟ್ಟು ಯಾರು ಮುದ್ದೆ ಹೇಳುತ್ತೆ, ಯಾರೋ ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ, ಕದ್ದಾಗಲಿಲ್ಲ ಅದನ್ನೀಗ ಅವ್ನು ಮೊದಲೇ ಹೋಗಿ ತೊಗೊಬಿಟ್ರೆ ಮುದುವೆ ಕಥೆ. ಅಂದರೆ ಕದ್ದವನ್ನು ತೊಗೊಂಡು ಹೋಗಬೇಕಾಗಿಲ್ಲ, ಕೇಳಬಾರದು. ನಮ್ಮ ಗುಟ್ಟಿನ ಮಾತನ್ನು ಕೇಳಿಸ್ಕೊಂಡ್ಬಿಟ್ರೆ ಏನರ್ಥ ಅದು? ಕದ್ದು ಕೇಳ್ತಾನೆ ಅಂತ ಬೇರೆ ಹೇಳೋದಲ್ಲ, ಹೇಳಬೇಕಾದ್ರೆ ನಾವೀಗ ಕದ್ದು ಕೇಳ್ತಾನೆ. ನಾವು ಗುಟ್ಟಿನ ಇನ್ನೊಬ್ರು ಕೇಳಿಸ್ಕೊಂಡ್ಬಿಟ್ಟಾದ್ರೆ ಏನಾಯ್ತು ಅಲ್ಲಿಗೆ? ಅದು ಹೇಳಿದ ವಿಷಯ ಒಂದು ಅಪಹರಣ ಮಾಡ್ತಾನೆ ಅಂತ ಅರ್ಥ. ಶಬ್ದನ ಕದ್ದ ಅಂದರೆ ವಿಷಯ ತಗೋತಾನೆ ಅಂತ ಅರ್ಥ. ಅದಕ್ಕೆ ಅವನು ಹಯಗ್ರೀವಾಸುರನ ರಾಕ್ಷಸ ವೇದಗಳನ್ನು ಕದ್ದ ಅಂದರೆ ಬ್ರಹ್ಮದೇವ್ ವೇದ ಹೇಳಬೇಕಾದ್ರೆ ಅದನ್ನು ಕೇಳಿಸ್ಕೊಂಡ ಅಂತ ಅರ್ಥ. ಕೇಳಿಸ್ಕೊಳ್ಳೋದು, ಟೇಪ್ ರೆಕಾರ್ಡ್ ಮಾಡ್ಕೊಳ್ಳೋದು, ಏನದೆಲ್ಲ ಕೂಡ ಕದ್ದಾಗಲೆಕ್ಕ. ಅದು ಯಾರು ಸರಿ ಮಾಡಬೇಕದನ್ನ? ಪರಮಾತ್ಮನೇ ಸರಿ ಮಾಡಬೇಕು. ಅದು ನೀವು ಸರಿ ಮಾಡಿದ್ದೆ ಅಂತ ಹೇಳ್ತಾರೆ. ವೇದಗಳಿಗೆ ಅರ್ಹತೆ ಇಲ್ಲದ ವೇದ ಕೇಳಿಸ್ಕೊಂಡ್ರೆ ಕದ್ದಾಗಲೆಕ್ಕಾಗುತ್ತೆ. ಇತ್ತಂ ನೃ ತಿರ್ಯ ಋಷಿದೇವ ಝಷಾವತಾರೈಹಿ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಧರ್ಮಂ ಮಹಾಪುರುಷ ಪಾಸಿ ಯುಗಾನುವೃತ್ತಂ ಛನ್ನಃ ಕಲೌ ಯದಭವಃ ತ್ರಿಯುಗೋಥ ಸತ್ವಂ. ನೀನೇನು ಮಾಡಿದೆ ನೃ, ರಾಮಾದಿ ರೂಪ ಮನುಷ್ಯ ರೂಪಗಳು, ತಿರ್ಯಕ್ ವರಹಾದಿ ರೂಪ ತಿರ್ಯಕ್ ರೂಪಗಳು, ಋಷಿ ರೂಪ ಕಪಿಲಾದಿ ರೂಪ ಋಷಿ ರೂಪಗಳು, ದೇವರೂಪಗಳು ಝಷ ಮೀನ ರೂಪಗಳು, ಎಲ್ಲ ರೂಪ ತಗೊಂಡು ದೇವಕಗಳನ್ನು ಕಾಪಾಡ್ತಾ ಇದ್ದೀನಿ. ಆದರೆ ಕಲಿಯುಗದಲ್ಲಿ ಮಾತ್ರ ಅವತಾರ ಮಾಡೋದಿಲ್ಲ. ದೇವರು ಎಲ್ಲಿ ಅವತಾರ ಮಾಡೋದಿಲ್ಲ? ಕಲಿಯುಗದಲ್ಲಿ ತ್ರಿಯುಗ ಅಂತ ದೇವರಿಗೆ ಹೆಸರು. ತ್ರಿಯುಗ ಅಥ ಸತ್ವ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಆದರೆ ಮೊದಲ ಮೂರು ಯುಗದಲ್ಲಿ ಮಾತ್ರ ದೇವರು ಅವತಾರ ಮಾಡ್ತಾರೆ. ಅದು ದೇವರಿಗೆ ಏನಂತ ಹೆಸರಿದೆ? ತ್ರಿಯುಗ ಅಂತ ದೇವರಿಗೆ ಹೆಸರು. ನಾಥ ಕಲೌ ತ್ರಿಯುಗ ಹೂತಿ ಅನುದ್ಭೂಷುಹು. ಎಲ್ಲಿ ಶ್ಲೋಕ ಅದು? ಮಧ್ವಯುಗದ ಶ್ಲೋಕ ಅದು, ಗೊತ್ತಾಯ್ತಾ? ಪರಮಾತ್ಮ ತ್ರಿಯುಗ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಕಲಿಯುಗದ ದೇವರು ಯಾತಕ್ಕೆ ಅವತಾರ ಮಾಡೋದಿಲ್ಲ, ಮಾಡಬೇಕಾಗಿತ್ತು ಅಂತ ಕೇಳ್ತಾರೆ. ಕಲಿಯುಗ ಅಂದ್ರೆ ಏನು? ರಾತ್ರಿಯುಗ ಅಂತ ಕರೀತಾರೆ. ಪರಮಾತ್ಮ ಸೂರ್ಯ, ರಾತ್ರಿ ಸೂರ್ಯ ಬಂದ್ರೆ ಏನಾಗುತ್ತೆ? ರಾತ್ರಿ ಸೂರ್ಯ ಬಂದ್ರೆ ಏನಾಗುತ್ತೆ? ಹಾಗೆ ರಾತ್ರಿನೇ ಆಗ ಹಗಲಾಗಿಬಿಡುತ್ತೆ ಮತ್ತೆ. ಸೊ ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡಿ ಏನಾಗ್ಬಿಡುತ್ತೆ? ಅದು ಕಲಿಯುಗ ಆಗೋದೇ ಇಲ್ಲ, ಗೊತ್ತಾಯ್ತು. ಕೃತಯುಗ ಆಗಿಬಿಡುತ್ತೆ. ಕಲಿಯುಗ ಉಳಿಬೇಕಾದ್ರೆ ಏನು ಮಾಡ್ಬೇಕು ಪರಮಾತ್ಮ? ಕಲಿಯುಗ ಉಳಿಬೇಕಾದ್ರೆ ಏನು ಮಾಡಬೇಕು? ಅವತಾರ ಮಾಡಬಾರ್ದು, ಅದಕ್ಕೆ ಮಾಡೋದಿಲ್ಲ. ಪರಮಾತ್ಮ ಅವತಾರ ಮಾಡಿದರೆ ನಿಜವಾಗಲೂ ಕೂಡ ಅದು ಕೃತಯಾಗಿಬಿಡ್ತಾ ಇತ್ತು. ಅದಕ್ಕೋಸ್ಕರ ತಾನು ಮಾಡೋದಿಲ್ಲ. ನೈತನ್ ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ವಸಾಸು ತೀವ್ರಂ. ಶ್ರೀಗಳವರು ಬಂದಿದ್ದಾರೆ. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡಿ ಈ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಪ್ರಸಾದ ರಾಜ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಅನೇಕ ಹಂತಗಳಲ್ಲಿ ವರ್ಣನೆ ಮಾಡ್ತಾ ಇದ್ದ. ಇತ್ತಂ ರೂ ತಿರ್ಯಕ್ ಋಷಿ ದೇವ ಝಷಾವತಾರೈ, ಅನೇಕ ಅವತಾರವನ್ನು ಮಾಡಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪ, ಲೋಕಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ ಮತ್ತು ಜಗತ್ ಪ್ರತೀಪ ಧ್ವಂಸಿ, ಜಗತ್ತಿಗೆ ವೈರಿಗಳಿದ್ದಾರಲ್ಲ, ತಾನಹಂ ದುಷದ ಕ್ರೂರಾನ್ ಸಂಸಾರೇಶು ನರಾಧಮ ವಿನಾಶಾಯಿತ ದುಷ್ಕೃತಾನ್, ಅವರನ್ನು ಸಂಹಾರ ಮಾಡ್ತಾ ಇದ್ದೆ. ಧರ್ಮಂ ಮಹಾಪುರುಷ ಪಾಸಿ, ಇಷ್ಟು ಮಾಡಿ ಮಾಡೋದೇನು, ಧರ್ಮವನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ. ಧರ್ಮ ಸಂಸ್ಥಾಪನಾರ್ಥಾಯ ಪಾಸಿ ಯುಗಾನುವೃತ್ತಂ, ಯುಗದ ಧರ್ಮಗಳನ್ನು ಪಾಲನೆ ಮಾಡ್ತೀವಿ. ಆದರೆ ಛನ್ನಹ ಕಲು, ಕಲಿಯುಗದಲ್ಲಿ ಮಾಡೋದಿಲ್ಲ ಅಂತಲ್ಲ, ಚೆನ್ನಹ ಕಾಣದೇ ಮಾಡ್ತೀವಿ ಅಷ್ಟೇ, ಬೇರೆ ಯುಗದಲ್ಲಿ ಕಾಣಿಸ್ಕೊಂಡು ಮಾಡ್ತೀವಿ, ಕಲಿಯುಗದಲ್ಲಿ ಕಾಣಿಸ್ಕೊಳ್ಳದೇ ಮಾಡ್ತೀವಿ ಹೊರತು ಬೇರೆ ಅಲ್ಲ. ಯದಭವ ತ್ರಿಯುಗೋಥ ಸತ್ವಂ, ಅದಕ್ಕೆ ಏನಂತ ಕರೀತಾರೆ, ತ್ರಿಯುಗ ಅಂತ ಕರೀತಾರೆ. ಯುಗತ್ರಯಾವತಾರತ್ವ ತ್ರಿಯುಗೋ ವಿಷ್ಣು ರುಚ್ಯತೆ, ಆಚಾರ ವಾಕ್ಯ ಕೋಟ್ ಮಾಡ್ತಾರೆ ಬೇರೆ ಕಡೆಗೆ. ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡೋದ್ರಿಂದ ದೇವರಿಗೆ ತ್ರಿಯುಗ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ದು ದೇವರು ಕಲಿಯುಗದಲ್ಲಿ ಯಾತಕ್ಕೆ ಅವತಾರ ಮಾಡೋದಿಲ್ಲ ಅಂತ ಕೇಳಿದರೆ, ಕಲಿಯುಗ ರಾತ್ರಿ, ರಾತ್ರಿ ಯುಗದಲ್ಲಿ ಕಾರ್ತಿಕ ದೇವರು ಅವತಾರ ಮಾಡೋದಿಲ್ಲ, ರಾತ್ರಿ ಯಾತು ಸೂರ್ಯ ಬರೋದಿಲ್ಲ ಅಂತ ಕೇಳಿದರೆ ಹಾಗೋ ಹಾಗೆ, ರಾತ್ರಿ ಸೂರ್ಯ ಬಂದರೆ ಆಗೋದೇನದು, ಹಗಲು ಮತ್ತೆ. ಸೊ ದೇವರ ಅವತಾರ ಏನಾಗಿಬಿಡುತ್ತೆ, ಅದು ಕೃತಿಗಾಗಿಬಿಡುತ್ತೆ, ಮತ್ತೆ ಕಲಿಯುಗ ಧರ್ಮನೇ ಹೋಗಿಬಿಡುತ್ತೆ, ಕಲಿಯುಗದ ಹೆಸರೇ ಹೋಗಿಬಿಡುತ್ತೆ. ಆದ್ದರಿಂದಾಗಿಯೇ ಪರಮಾತ್ಮ ಯುಗ ಸಂರಕ್ಷಕನಾಗಿದ್ದು ಅವತಾರ ಮಾಡದೇ ಇರ್ತಾನೆ. ಆ ರಕ್ಷಣೆ ಮಾಡೋದಿಲ್ಲ ಅಂತ ಹೇಳಿಲ್ಲ, ಅವತಾರ ಮಾಡೋದಿಲ್ಲ ಅಂತ ಹೇಳಿದ್ದಾನೆ ಹೊರತು ರಕ್ಷಣೆ ಮಾಡೋದಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಚೆನ್ನ ಅಂತ ಹೇಳಿ ಕಾಣದೇನೆ ಮಾಡ್ತಾ ಇದ್ದಾನೆ. ನೈತನ್ ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ಮಸಾಸು ತೀವ್ರಂ. ಇನ್ನೊಂದು ಜನಗಳ ಅನುಭವ, ದೇವ್ರ ಕಥೆ ಹಾಗೆಯೇ ಶ್ರವಣ ಮನಕ ಆನಂದ, ಇವ್ರು ಏನೇನು ಹೇಳ್ತೀರಿ, ಎಷ್ಟೋ ಥರ ಏನು ಮಾಡ್ತಾರೆ, ಬಗ್ಗೆ ನೋಡ್ತಾರೆ ಉಪನ್ಯಾಸ ತಕ್ಷಣ ಹೋಗಿಬಿಡ್ತಾರೆ, ಹೋಗಿ ಮುಗಿಲಿ ಮಾಮಲು ಬಿಡ್ತೀವಿ ಅಂತ ಹೋಗಿಬಿಡ್ತಾರೆ. ಯಾತಕ್ಕೆ ಅಂತ ಕೇಳಿದರೆ ದುರಿತ ದುಷ್ಟ ಮಸಾಸು ತೀವ್ರಂ, ಅವರ ಮನಸ್ಸಿಗೆ ದೇವ್ರ ಕಥೆ ಎಂಜಾಯ್ ಮಾಡೋ ಸಾಧ್ಯತೆ ಇಲ್ಲ ಅವರಿಗೆ. ದೇವ್ರ ಕಥೆ ಭಾರಿ ಚೆನ್ನಾಗಿದೆ, ಅವ್ರಿಗೆ ಹಿಡಿಸೋದಿಲ್ಲ, ಯಾತಕ್ಕೆ ಗೊತ್ತಾ, ಮನಸ್ಸು ಕೆಟ್ಟೋಗಿದೆ ಅದಕ್ಕೆ ಹಿಡಿಸೋದಿಲ್ಲ ಅಂತ ಹೇಳ್ತಾ. ಲೌಕಿಕದಿಂದಾಗಿ ಮನಸ್ಸು ಕೆಟ್ಟೋಗಿಬಿಟ್ಟಿದೆ. ಉದಾಹರಣೆಗೆ ಒಳ್ಳೆ ಕೀರು ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಮೈಸೂರು ಪಾಕು ಫಸ್ಟ್ ಕ್ಲಾಸ್ ಆಗಿದೆ, ನಾರಿಗೆ ಕೆಟ್ಟೋಗಿದೆ, ಯಾವುದು ಹಿಡಿಸೋದಿಲ್ಲ. ಇದು ಯಾವುದ್ರ ದೋಷ, ಇದು ಇವನ ದೋಷ, ವಸ್ತುವಿನ ದೋಷ ಅಲ್ಲ. ಅದಕ್ಕೇನೆ ಯಾರಿಗೆ ಮನಸ್ಸು ಕೆಟ್ಟಿಲ್ಲ ಅವರಿಗೆ ದೇವರ ಕಥೆ ಭಾಳ ಹಿಡಿಸುತ್ತೆ, ಮನಸ್ಸು ಕೆಟ್ಟವರಿಗೆ ಮಾತ್ರ ಹಿಡಿಸೋದಿಲ್ಲ. ಮತ್ತು ಎಷ್ಟು ಜನಕ್ಕೆ ಹಿಡಿಸೋದಿಲ್ಲ ಅಂತ ಗೊತ್ತಿದೆ ನಿಮಗೆ, ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಂತರ ಜನ ಇದ್ದಾರೆ ಹಿಡಿಸ್ತಾ ಇರೋರು. ದುರಿತ ದುಷ್ಟ ಮಸಾಸು ತೀವ್ರ, ಅದು ಕಲಿಯುಗದಲ್ಲಿ ಕಲಿ ಏನು ಮಾಡ್ತಾನೆ ಗೊತ್ತಮ್ಮ, ಅದು ಮನಸ್ಸು ಕೆಡಿಸ್ಬಿಡ್ತಾರೆ, ಮುಗಿದೋಯ್ತು. ದೇವ್ರ ಕಥೆ ಕೇಳಬೇಕು ಅನಿಸೋದಿಲ್ಲ, ಹಾಗೆ ಮಾಡಿಬಿಡ್ತಾರೆ ಅವರು. ಕೆಡಿಸ್ಬೇಕಾದ್ರೆ ಉಪಾಯ ಟಿ ವಿಗೆ ಇದೆಯಲ್ಲ, ನೋಡಿದ ತಕ್ಷಣ ಏನಾಗುತ್ತೆ ಅವನಿಗೆ, ಆ ಕಡೆ ಮನಸ್ಸು ಹೋಗಿಬಿಡುತ್ತೆ, ಈ ಕಡೆ ಇಂಟ್ರೆಸ್ಟೇ ಬರೋದಿಲ್ಲ. ಅದಕ್ಕೇನು ಮಾಡಬೇಕು, ಯಾವಾಗಲೂ ನಾವು ಮನಸ್ಸನ್ನು ಕೆಡದಂತೆ ಇಟ್ಕೋಬೇಕು. ಈ ಅಧ್ಯಾತ್ಮರ ಸರಂಜಿನಿ ಇದ್ರ ವಿಷ್ಣು ತೀರ್ಥರು ಬರೀಬೇಕಾದ್ರೆ ಜನಗಳಿಗೆ ಮನಸ್ಸು ಕೆಟ್ಟ ಹೋಗಿಬಿಟ್ಟಿದೆ, ಅದಕ್ಕೋಸ್ಕರ ಏನು ಮಾಡಿದ್ದೆ ನಾವೀಗ, ಭಾಗವತ ಕೇಳೋ ಮನಸ್ಸು ಇವರಿಗಿಲ್ಲ, ಅದಕ್ಕೆ ಒಂದು ರಸಾಯನ ಎರಡು ಮಾತ್ರೆ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಒಂದು ರಸಾಯನ ಒಂದು ಮಾತ್ರೆ, ಔಷಧಿ ಕೊಡೋರು ಬಾಯಿ ರುಚಿಗೆ ಪಡುತ್ತಾರಲ್ಲ, ಅಧ್ಯಾತ್ಮಾಮೃತ ರಸರಂಜಿನಿ ಅದು ರಸಾಯನ, ಷೋಡಶಿ ತದಸ್ಸಿ 16-14 ಮಾತ್ರೆಗಳು ಕೊಟ್ಟು ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ತಮಾಷೆಯಾಗಿ ಬರೀತಾರೆ, ನಾಲಿಗೆ ಕೆಟ್ಟವರಿಗೆ ಅಪಿಟೈಟ್ ಬರಲಕ್ಕೋಸ್ಕರ ಮಾಡಬೇಕಲ್ಲ, ಆ ಅಪಿಟೈಟ್ ಬರ ಮಾಡಿದ್ದೇವೆ ಅಂತ ಹೇಳ್ತಾರೆ. ಗತಿಂ ಕಾಮಾತುರಂ ಹರ್ಷಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ ಕಾಮಾತುರ ಹರ್ಷಶೋಕ ಭಯೇಷಣಾರ್ಥ ಅಂಥವ್ರು ನಿನ್ನ ವಿಚಾರ ಹೇಗೆ ತಿಳ್ಲಿಕ್ಕಾಗುತ್ತೆ ವಿಮೃಶಾಮಿ ಅಥಾತೋ ಬ್ರಹ್ಮ ಜಿಜ್ಞಾಸ ವಿಮರ್ಶೆ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತುಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ ಕ್ವಚ ಕರ್ಮ ಶಕ್ತಿ ಬಹ್ವ್ಯ ಸಪತ್ನೈವ ಗೇಹ ಪತಿಂ ಲುನಂತಿ ನಮ್ಮನ್ನು ಹೇಗೆ ವಿಷಯಗಳು ಎಳಿತಾ ಇವೆ ಅಂತ ಕೇಳಿದರೆ ಒಬ್ಬ ಯಜಮಾನ ಅದು ತುಂಬ ಜನ ಹೆಂಡಂದಿರು ಒಬ್ಬ ಇಬ್ಬರು ಹೆಂಡಿರ ಸುಖವ ಹಿಂದೂ ಕಂಡೆ ಅಂತ ಆಸರು ಹೇಳುತ್ತಾರೆ ಅನೇಕ ಹೆಂಡಂದರು ಒಬ್ಬ ಗಂಡ ಇದ್ದಾಗ ಹೆಂಡಂದಿರು ನನ್ನ ಹೇಗೆ ಕಂಡಾಬಟ್ಟಿ ನನಗೆ ಅಂತ ಎಳ್ಕೊಂಡು ಹೋಗಿಬಿಡಬೇಕು ಆ ಥರ ನಮಗೇನಾಗಿದೆ ಈಗ ಇಂದ್ರಿಯಗಳಿವೆ ಒಂದೊಂದು ಇಂದ್ರಿಯ ಏನು ಮಾಡ್ತಾ ಇದೆ ಎಳ್ಕೊಂಡು ಹೋಗ್ತಾ ಇದೆ ಒಂದು ಕಡೆಗೆ ಅದರಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಅಂತ ಹೇಳ್ತಾರೆ ಜಿಹ್ವಾ ಏಕತಃ ಅಚ್ಯುತ ವಿಕರ್ಷತಿ ನಾಲಿಗೆ ಒಂದು ಕಡೆ ಎಳ್ಕೊಂಡು ಹೋಗುತ್ತೆ ಶ್ರವಣಂ ಕುತಶ್ಚಿತ್ ಕಿವಿ ಒಂದು ಕಡೆ ಎಳ್ಕೊಂಡು ಹೋಗುತ್ತೆ ಆಮೇಲೆ ಇನ್ನೊಂದು ಕಡೆ ಉದರ ಮತ್ತೊಂದು ಕಡೆ ಹೋಗುತ್ತೆ ಕಿವಿ ಒಂದು ಕಡೆ ಎಲ್ಲ ಒಂದೊಂದು ಕಡೆಗೆ ಕಾರ್ನಲ್ಲಿ ನಾಲ್ಕು ಗಾಡಿ ಒಂದೊಂದು ಕಡೆ ಹೋದರೆ ಕಾರ್ ಗತಿ ಏನಾಗಬೇಕು ಎಲ್ಲ ಮುಂದಕ್ಕೆ ಹೋದ್ರೆ ಸರಿ ಒಂದೊಂದು ಗಾಡಿ ಒಂದು ಕಡೆ ಹೋಗಿಬಿಟ್ರೆ ಆ ಕಾರ್ ಗತಿ ಏನಾಗುತ್ತೆ ಅದೇ ರೀತಿ ಇಂದ್ರಿಯಗಳೆಲ್ಲ ಎಲ್ಲಿ ಹೋಗಬೇಕೆಲ್ಲ ಕೂಡ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ದೇವ್ರ ಕಡೆ ಹೋಗ್ಬೋದು ತಮಾಷೆ ಒಂದು ದೇವ್ರ ಕಡೆ ಹೋಗ್ತಾನೆ ಎಲ್ಲಿ ಹೋಗ್ತಾ ಇವೆ ಎಲ್ಲೆಲ್ಲೋ ಹೋಗ್ತಾ ಇವೆ ಅಂದಮೇಲೆ ನೀನು ತಿಳ್ಕೊಳ್ಳೋದು ಹೇಗೆ ಈಗ ಒಳ್ಳೆ ದೃಷ್ಟಾಂತ ಭಕ್ತ್ಯ ಸಪತ್ನ ಇವ ಗೇಹ ಪತಿಮ್ಲುನಂತಿ ಅನೇಕ ಜನ ಸಪತ್ನಿಯರು ಒಬ್ಬ ಯಜಮಾನನನ್ನು ಎಳೆಯಾಗಿ ಎಳೆದಾಕ್ತಾ ಇವೆ ನಾಶ ಮಾಡ್ತಾ ಇವೆ ಏವಂ ಸಕರ್ಮ ಪತಿತಂ ಭವ ವೈತರಣ್ಯಾಂ ಅನ್ಯೋನ್ಯ ಜನ್ಮ ಮರಣಾಶನಿ ಭೀತ ಭೀತಂ ಪಶ್ಚನ್ ಜನಂ ಸ್ವಪರ ವಿಗ್ರಹ ವೈರ ಮೈತ್ರಂ ಹಂತೇತಿ ಪಾರಮತಿ ಪಾರಮತಿ ಪೀಪೃಹಿ ಮೂಢಸತ್ವಂ ಜನ ಏನಾಗಿದ್ದಾರೆ ಸಕರ್ಮ ವೈಪತಿತಂ ತಮ್ಮದೇ ಕರ್ಮದ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಒಳ್ಳೆ ಜಾಗದಲ್ಲಿ ಬಿದ್ದಿಲ್ಲ ಭವ ವೈತರಣ್ಯಂ ವೈತರಣಿಯಲ್ಲಿ ಬಿದ್ದಿದ್ದಾರೆ ಯಾವುದದು ಸಂಸಾರವೇ ವೈತರಣಿ ಸ್ವಂತ ಸಮುದ್ರ ಅಂತಾರೆ ಸಾಗರ ಅಂತಾರೆ ವೈತರಣಿ ಅಂತಾರೆ ಅದು ಅದು ಅನೇಕ ರೀತಿಯಲ್ಲಿ ಅದರ ಎಷ್ಟು ಭಯಾನಕ ಅಂತ ವರ್ಣನೆ ಮಾಡ್ತಾರೆ ಅನ್ಯೋನ್ಯ ಜನ್ಮ ಮರಣಾಶನಿ ಭೀತ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರ ಮೈತ್ರಂ ತಮ್ಮಲ್ಲೇ ವಿಗ್ರಹ ತಮ್ಮಲ್ಲೇ ವೈರ ತಮ್ಮಲ್ಲೇ ಮೈತ್ರ ಇದನ್ನು ನೋಡಿಕೊಂಡು ಹಂತೇತಿ ಪಾರಮತಿ ಬೀಪೃಹಿ ಮೂಢಸತ್ವಂ ಜನಗಳು ಹೀಗಾಗ್ತಾ ಇದ್ದಾರೆ ದಯವಿಟ್ಟು ನೀನು ಪಾಲಿಸಬೇಕು ಕೋನ್ವತ್ರ ತೇಖಿರ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಶ್ಚ ಭವ ಸಂಭವ ಲೋಪಹೇತೋ ಮೂಢೇಶು ವೈ ಮಹದ ಅನುಗ್ರಹ ಅರ್ಥ ಬಂಧೋ ಕಿಂ ತೇನ ತೇ ಪ್ರಿಯಜನಾನ್ ಅನುಸೇವಮಾನ ಕೋನ್ವತ್ರ ತೇಖಿರ ಗುರೋ ಭಗವನ್ ಪ್ರಯಾಸ ನಿನಗೇನು ಪ್ರಯಾಸ ಇದೆ ನೀವು ಎಷ್ಟು ಜನ ಇದ್ದೀರಿ ಪ್ರಯಾಸ ಆಗುತ್ತೆ ಅಂದರೆ ಸರಿ ಏನು ಪ್ರಯಾಸ ಇದೆ ನಿನಗೀಗ ಎಲ್ಲವನ್ನು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಉಳಿದವ್ರಿಗೆ ಕೇಳಿದರೆ ತುಂಬ ಸ್ಟ್ರೈನ್ ಆಗಿದೆ ಆಯಾ ಏನೋ ಕಾರಣ ಕೊಡ್ಬೋದು ಯಾವ ಕಾರಣನೂ ಇಲ್ಲ ಭವಸಂಭವ ಲೋಪಹೇತೋ ಭವ ಸಂಭವ ಹೇತು ಭವ ಲೋಪಹೇತು ನೀವು ಹೇಗೆ ಬೇಕಾದ್ರೆ ಸೃಷ್ಟಿ ಮಾಡಬಲ್ಲಿ ಹೇಗೆ ನಾಶ ಮಾಡಬಲ್ಲಿ ಅಂತ ದಯವಿಟ್ಟು ನೀವು ಉದ್ಧಾರ ಮಾಡಿಬಿಡು ಮೂಢೇಶು ವೈ ಮಹದನುಗ್ರಹ ಅರ್ಥ ಬಂಧೋ ಕಿಮತೇನತಿ ಪ್ರಯೋಜನಾನ್ ಅನುಸೇವ ಮಾನಃ ನೈವೋದ್ಯಜೆ ಮತ್ತು ನಿನಗೇನು ನಿನ್ನ ಸಹಜ ಸ್ವಭಾವ ಪ್ರಿಯಜನಗಳನ್ನು ಸಂತೋಷಪಡಿದ ಸ್ವಭಾವ ಆದ್ದರಿಂದಾಗಿನೇ ದಯವಿಟ್ಟು ಉದ್ಧಾರ ಮಾಡು ನೈವೋದ್ಯಜೆ ಭವ ದುರತ್ಯಯ ವೈತರಣ್ಯಾಹ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಶೋಚೇನು ತೇ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರ ಮುದ್ವಹತೋ ವಿಮೂಢಾನ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಪ್ರಹ್ಲಾದ ಪರಮಾತ್ಮ ನನಗೆ ಭವ ದುರತ್ಯಯ ವೈತರಣ್ಯಾಹ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಈ ಭವ ಸಂಸಾರ ದಾಟಕ್ಕಾಗದ ವೈತರಣಿ ನದಿ ಇದು ಒಂದು ನನಗೇನು ಭಯ ಇಲ್ಲ ಯಾತಕ್ಕೆ ಗೊತ್ತಾ ನನಗೆ ವಿಶೇಷವಾದ ಒಂದು ಸೌಕರ್ಯ ನನಗಿದೆ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ತ್ವತ್ತೀರ್ಥ ನೀನು ಹೇಳ್ತಕ್ಕಂಥ ಶಾಸ್ತ್ರ ಅದನ್ನು ಗಾಯನ ಮಾಡೋದು ಅದರಿಂದ ನಾನು ಒಂದು ದೊಡ್ಡ ಅಮೃತ ಆನಂದವಾಗಿದ್ದು ಬಿಟ್ಟಿದ್ದೆ ನನಗೆ ಎಚ್ಚರಿಕೆನೇ ಇಲ್ಲ ಸಂಸಾರ ವೈತರಣಿ ಏನೂ ಮಾಡ್ತಾ ಇಲ್ಲ ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಯಾರು ಸಂಸಾರದಲ್ಲಿ ಮೈಮರೆತು ಆನಂದವಾಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ಪರಮಾತ್ಮನನ್ನು ಹೇಳ್ತಕ್ಕಂಥ ಶಾಸ್ತ್ರವನ್ನು ಗಾಯನ ಮಾಡೋದು ದೊಡ್ಡ ಅಮೃತ ಅದರಿಂದ ಮತ್ತ ಚಿತ್ತ ಟೋಟಲ್ ಇನ್ವಾಲ್ವ್ಮೆಂಟ್ ಇರ್ತದಲ್ಲ ಎಚ್ಚರಿಕೆ ಕುಡಿದವರಿಗೆ ಎಲ್ಲ ಮರೆತು ಬಿಡ್ತಾರೆ ಈ ಲೋಕವನ್ನು ಕುಡಿದು ಮದ್ಯಪಾನ ಮಾಡೋರು ಏನು ಮಾಡ್ತಾರೆ ಗೊತ್ತಾ ಮೊದಲೇ ವೈತರಣಿ ಇನ್ನೂ ಕಣ್ಣು ಸಂಕಟಕ್ಕೊಳಗಾಗಿಬಿಡ್ತಾರೆ ಈ ಶಾಸ್ತ್ರಾಮೃತ ಹಾಗಲ್ಲ ಮೈ ಮರೆಸಿಬಿಟ್ಟು ದುಃಖ ಅನುಭವಕ್ಕೆ ಬರದಂತೆ ಮಾಡ್ತದೆ ಅಂತ ಹೇಳ್ತಾರೆ ದುಃಖ ಅನುಭವಕ್ಕೆ ಬರದಂತೆ ಮಾಡ್ತಾರೆ ಸ್ವಾರಸ್ಯ ಅಂದರೆ ತುಂಬ ಜನ ಕುಡುಕ್ರೆ ಯಾತಕ್ಕೆ ಆಗ್ತಾರೆ ಗೊತ್ತಾ ಮನೆಯಲ್ಲಿ ಕೆಲವು ಸಹಿಸಲಾರ ಪ್ರಸಂಗ ಆಗೋಗ್ಬಿಟ್ಟಿರುತ್ತೆ ಮರಿಲಿಕ್ಕೆ ಆಗೋದಿಲ್ಲ ಕುಡಿದು ಮರಿಲಿಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾಯ್ತಾ ಕುಡಿದು ಮರಿಲಿಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಅವರು ಕುಡಿದು ಮರಿಲಿಕ್ಕೆ ಟ್ರೈ ಮಾಡ್ತಾರೆ ಶಾಸ್ತ್ರ ಕೇಳಿ ಮರಿಲಿಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾರೆ ಶಾಸ್ತ್ರ ಕೇಳಿ ಕೇಳಿ ಏನಾಗುತ್ತೆ ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವು ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯ ದೇವ್ರ ಕಥಾಶ್ರವಣ ಮಾಡ್ತಾ ಇದ್ರೆ ನಮಗೆ ಹೊರಗಿನ ದುಃಖ ಅನುಭವಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಆದರೆ ನನ್ನ ದುಃಖ ಮಾತ್ರ ಒಂದಾಗ್ತಾ ಇದೆ ಈ ಸಂಸಾರದಕ್ಕೆ ನನಗಾಗ್ತಾ ಇಲ್ಲ, ಈ ಜನಗಳಿದ್ದಾರಲ್ಲ ಇವ್ರು ಎಂಥವರು, ಶೋಚೇನುತೆ ವಿಮುಖತೆ ತದ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಮಾಯಾ ಸುಖಕ್ಕೋಸ್ಕರ, ಈ ಕೆಟ್ಟ ಸುಖಕ್ಕೋಸ್ಕರ ನಿನ್ನ ಮರೆತು ಬಿಟ್ಟಿದ್ದಾರಲ್ಲ, ಸಂಸಾರ ಭಾರದಲ್ಲಿ ಬೀಳ್ತಾರಲ್ಲ ಇವ್ರನ್ನ ಕಂಡು ಭಾಳ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ನೀವು ಎಷ್ಟೋ ಸತ ಅನಿಸೋದಿಲ್ಲ, ಎಲ್ಲ ಕುಡಿದು ಬಿದ್ದುಬಿಟ್ಟಿರ್ತಾರೆ ಯಾರು ನೋಡಿದ್ರೆ, ಅಯ್ಯೋ ಪಾಪಿಷ್ಟ ಅನ್ಸದ, ಈ ಜೈಲಿಗೆ ಹೋಗೋರ ಕಂಡ್ರೆ ಅನಿಸೋದಿಲ್ಲ, ಎಷ್ಟು ಪಾಪಿಗಳು ಅನಿಸುತ್ತೋ ಇಲ್ಲ, ನನಗೆ ಆಗ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ. ತುಂಬ ಯೋಗ್ಯರಾದ ಜನ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗೋದನ್ನು ಕಂಡು ದುಃಖ ಆಗ್ತಾ ಇದೆ, ಸಂಸಾರ ನಾನಿದ್ದೇನೆ ತನ ದುಃಖ ಇಲ್ಲ, ಇವರೆಲ್ಲ ಇನ್ನೂ ಕಂಡು ಕಂಡು ಬಿಡ್ತಾರಲ್ಲ ದುಃಖ ಆಗ್ತಾ ಇದೆ ಅಂತ ಕೇಳ್ತಾರೆ. ಇದೇ ಜ್ಞಾನಿಗಳ ಸೈಕಾಲಜಿ. ಆ ರೀತಿ ಅನುಭವ ಅವ್ರಿಗೆ ಬರದೇ ಹೋಗಿದ್ರೆ ಉದ್ಧಾರ ಆಗೋ ಚಾನ್ಸೇ ಇರ್ತಿದ್ದಿಲ್ಲ. ಅವೆಲ್ಲ ಕೂಡ ದೊಡ್ಡವರು ಕರುಣೆ ತೋರಿಸ್ತಾರೆ ಅಂತಲೇ ಉದ್ಧಾರ ಆಗಲು ಸಾಧ್ಯವಾಗೋದು. ಪ್ರಾಯೇಣ ದೇವ ಮುನಯ ಸ್ವಮಿ ಮುಕ್ತಿ ಕಾಮಾಹ ಮೌನಂ ಚರಂತಿ ವಿಜನೇನ ಪರಾರ್ಥ ನಿಷ್ಠಾಹ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದನ್ಯ ತ್ವದಸ್ಯ ಶರಣಂ ಭ್ರಮತೋ ನೂಪಸ್ಯೇ. ಇಲ್ಲಿ ವಿಚಿತ್ರವಾದ ಶ್ಲೋಕ ಇದೆ, ತುಂಬ ಅರ್ಥ ಇರೋ ಶ್ಲೋಕ ಅದು. ಸಾಮಾನ್ಯವಾಗಿ ದೇವತೆಗಳು ಮುನಿಗಳು ತಮ್ಮ ಮುಕ್ತಿಯನ್ನು ಬಯಸಿದವರಾಗಿ ಸುಮ್ಮನೆ ಎದ್ದು ಬಿಡ್ತಾರೆ. ವಿಜನೇನ ಪರಾರ್ಥ ನಿಷ್ಠಾಹ, ಪರಾರ್ಥ ನಿಷ್ಠರಾಗಿರೋದಿಲ್ಲ. ವಿಜನೇ ನ ಪರಾರ್ಥ ನಿಷ್ಠ ಅಂತ ಒಂದು ರೀತಿ ಅನ್ವಯ, ವಿಜನೇನ ಪರಾರ್ಥ ನಿಷ್ಠ ಇನ್ನೊಂದು ರೀತಿ ಅನ್ವಯ. ಸಾಮಾನ್ಯವಾಗಿ ಋಷಿಗಳು ಮುನಿಗಳೆಲ್ಲ ತಮ್ಮ ವಿಶೇಷವಾದ ಮುಕ್ತಿಗೋಸ್ಕರ ಪ್ರಯತ್ನ ಪಡ್ತಾ ಮೌನವಾಗಿ ಇದ್ದು ಬಿಡ್ತಾರೆ. ಅವರು ಇದರಲ್ಲಿ ಪರಾರ್ಥ ನಿಷ್ಠಾಹ ನ ಇನ್ನೊಬ್ಬರಿಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಸಾಮಾನ್ಯ ಅರ್ಥ. ಅದು ಮುಖ್ಯಾರ್ಥ ಆಗಲ್ಲ. ಅವರೆಲ್ಲ ವಿಜನೇನ ಏಕಾಂತದಲ್ಲಿದ್ದು ಅವ್ರು ಮೌನ ಎಲ್ಲ ಮಾಡೋದು ಯಾತಕ್ಕೋಸ್ಕರ ಅಂದರೆ ಉಳಿದವ್ರು ಉದ್ಧಾರ ಆಗಲಿ ಅಂತ ಮಾಡ್ತಾ ಇರ್ತಾರೆ. ಎಲ್ಲ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ದೇವತೆಗಳು, ಮುನಿಗಳಿಗೆ ಕಣ್ಣಿಗೆ ಕಾಣೋದಿಲ್ಲ, ಅದೇನು ಮಾಡ್ತಾರೆ ಅವರು, ನಮ್ಮ ಕಲ್ಯಾಣವನ್ನು ಬಯಸ್ತಾರೆ. ಇದು ಮುಖ್ಯ ಅರ್ಥ. ಮತ್ತು ಈ ಅರ್ಥರು ಸರಿ, ಸಾಮಾನ್ಯ ಮುನಿಗಳಿದ್ದಾರೆ, ಸಾಮಾನ್ಯ ದೇವತೆಗಳಿದ್ದಾರೆ, ಅವರೆಲ್ಲ ಬರೋದಿಲ್ಲ. ಸಾಮಾನ್ಯ ದೇವತೆಗಳು ಬೇರೆ, ದೊಡ್ಡ ದೇವತೆಗಳು ಬೇರೆ. ದೊಡ್ಡ ದೇವತೆಗಳು ಭಾರಿ ಕರುಣಾಡುಗಳು, ಉಳಿದವರು ತಮ್ಮ ಸಾಧನೆ ಮಾಡ್ಕೋತಾರೆ, ಇವರು ನಮ್ಮ ಸಾಧನೆ ಅನುಕೂಲ ಮಾಡಿಕೊಡ್ತಾರೆ. ನಾನಂತೂ ಏನು ಮಾಡ್ತೇನೆ ಈಗ, ನೈತಾನ್ ವಿಹಾಯ ಕೃಪಣಾನ್ ವಿಮುಖ್ಯ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋ ನೂಪಸ್ಯೇ. ನಾನು ಮಾತ್ರ ಇವ್ರನ್ನೆಲ್ಲ ಬಿಟ್ಟು ಮುಕ್ತಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಪ್ರಹ್ಲಾದನ ಎಷ್ಟು ಉದಾತ್ತವಾದ ಭಾವ ಇದೆ. ಇವ್ರನ್ನೆಲ್ಲ ನಾನು ಮುಕ್ತಿ ಹೋಗ್ಬೋದು ಈಗ, ನಾನು ಬೇಕಿಲ್ಲ, ಇವರೆಲ್ಲರೂ ಕರ್ಕೊಂಡೇ ಹೋಗಬೇಕು ಹೊರತು ನಾನು ಒಬ್ಬನೇ ಬರೋದಿಲ್ಲ ಅಂತ ಹೇಳ್ತಾರೆ. ಪ್ರಹ್ಲಾದನ ವಿಶಾಲವಾದ ದೃಷ್ಟಿ ನಿದರ್ಶನ ಇದೆ. ಕೃಪಣಾನ್ ವಿಮುಖ್ಯ ಏಕಃ, ಹೋಗಲಪ್ಪ ಅವರು ಬರ್ತಾರೆ ಅಂತ ಹೇಳಾಗಿಲ್ಲ. ಅವರ ಅಪ್ಪ ಎಂಥ ನಿರ್ಣಯಗಳು ಹಾಳು ಮಾಡಿಬಿಟ್ಟಿದ್ದಾನೆ, ದೈತ್ಯ ಪಾಲಕರುಗಳ ಮಧ್ಯೆ ದೇವರು ಮರ್ತೋಗಿಬಿಟ್ಟಿದ್ದಾರೆ, ಅಂಥ ಜನ ಬಿಟ್ಟು ನಾ ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರು ನಡ್ಕೊಬರೋದಾರೆ ಫಾಲೋ ಮಾಡ್ತಾರೆ, ಮುಂದೋದ್ರೆ ಬರ್ತಾರೆ ಅಂತ ಹೇಳ್ಬೋದು. ಅವ್ರು ಹಾಳಾಗಿ ಹೋಗಿಬಿಟ್ಟಿದ್ದಾರೆ, ಆದ್ದರಿಂದ ಬಿಟ್ಟು ನಾನು ಬರೋದಿಲ್ಲ. ಭ್ರಮತಃ ಅನುಪಸ್ಯೆ ಯನ್ಮೈ ಧ್ವನಾದಿ ಗ್ರಹ ಮೇಧಿ ಸುಖಂ ಹಿ ತುಚ್ಛಂ ಕಂಡು ಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾ ಬಹು ದುಃಖ ಭಾಜ ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ದೃಷ್ಟಾಂತ ಕೊಡ್ತಾರೆ. ಇವತ್ತು ಮನುಷ್ಯನಿಗೆ ವಿಷಯ ಸುಖಗಳೆಲ್ಲ ಇವೆಯಲ್ಲ, ಸುಖಗಳು ಎಂಥ ಸುಖ ಗೊತ್ತಾ ಇವು? ಕಂಡೂಯನೇನ ಕರಯೋರಿವ ದುಃಖ ದುಃಖಂ, ಕಜ್ಜಿಯಾಗಿರುತ್ತೆ ಮೈಗಳಿಗೆ, ತುರಿಸ್ತಾ ಇರ್ತೆ ಎರಡು ಕೈಗಳಿಂದ, ಸ್ವಲ್ಪ ಖುಷಿಯಾಗುತ್ತಂತಾಗ ತುರಿಸಿದಾಗ. ಹಾಗೆ ದುರಿಸ್ಕೋತಾ ಇದ್ಬಿಟ್ಟು ಹೇಗಿರಬಹುದು, ಗಾಯ ಜಾಸ್ತಿ ಆಗುತ್ತೆ ಅಷ್ಟೇ, ಇದಾಗೋದಿಲ್ಲ, ಇನ್ನೂ ರಕ್ತಬಲಕ್ಕೆ ಶುರುವಾಗಿಬಿಡುತ್ತೆ. ಸಂಸಾರ ದುಃಖ ಒಳ್ಳೆ ದೃಷ್ಟಾಂತ ಇದೆ. ಸಂಸಾರದಲ್ಲ ಸುಖ ಅಂತ ಹೇಳಿದರೆ ಎರಡೂ ಕೈಗಳಿಂದ ಕಜ್ಜಿ ತುರಿಸ್ಕೊಂಡಾದ ಸುಖ ಏನೋ ಸಂಸಾರ ಸುಖ ಅದೇನೆ. ಅಂದರೆ ಆ ಕಾಲಕ್ಕೆ ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ, ಕೊನೆಗೆ ದುಃಖ ಕಡಿದು ತುರಿಸ್ಕೊಂಡು ಬಿಟ್ಟಮೇಲೆ ಏನಾಗುತ್ತೆ ಗೊತ್ತಾ, ದುಃಖ ಡಬಲ್ ಆಗಿಬಿಡುತ್ತಂತೆ ಮೊದಲಿಗಿಂತ. ಆ ಥರ ಆಗ್ತಾ ಇದೆ. ಅದಕ್ಕೇನು ಮಾಡಬೇಕು, ಕಜ್ಜಿ ಆದಾಗ ಮೊದಲು ಏನು ಕರಿಬೇಕಂತೆ, ತುರಿಸ್ಕೊಳ್ಳೋ ನಿಲ್ಲಿಸ್ಬೇಕಂತೆ ಫಸ್ಟ್. ವಾಸಿ ಆಗೋ ಚಾನ್ಸ್ ಇರ್ತದೆ, ಇದು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಮನಸ್ಸಿಜಂ ವಿಷಹೇತ ಧೀರ, ಕಾಮಾದಿಗಳನ್ನು ತಡ್ಕೋಬೇಕೇ ಹೊರತು ಏನು ಮಾಡಬಾರ್ದು, ನಾವು ಅದಕ್ಕೆ ಇನ್ವಾಲ್ವ್ ಆಗಬಾರ್ದು. ಭಾಳ ಮುಖ್ಯವಾದ ಅರ್ಥ. ಕಂಡೂತಿವನ್ ಮನಸ್ಸಿಜಂ ವಿಷಹೇತ ಧೀರ, ಅದು ಕವಿ ಹೇಳಿದನಂತೆ. ರಾಜ ನಿನಗೆ ಕದ್ದಿ ತುರಿಸ್ಕೊಂಡಾದಾಗ ಎಷ್ಟು ಸುಖ ಆಗುತ್ತಲ್ಲ, ಅಷ್ಟು ಸುಖ ನಿನಗಾಗಲಿ. ಕದ್ದಿ ತುರಿಸ್ಕೊಳ್ಳಿ ಬಿಟ್ಟಮೇಲೆ ಎಷ್ಟು ದುಃಖ ಆಗುತ್ತಲ್ಲ, ಅಷ್ಟು ಸುಖ ನಿನ್ನ ಶತ್ರುಗಳಿಗಾಗಲಿ ಅಂತ ಹೇಳಿದೆ ನಾನು. ಅದು ಒಳ್ಳೆ ಕಾವ್ಯ, ನೀವು ಸುಖವಾಗಿರು ಅವ್ರಿಗೆ ಉಳಿದ್ರೆ ಕಷ್ಟಪಡಲಿ ಅಂತೇಳಿ ಕಾವ್ಯಮಯವಾಗಿ ಹೇಳಿದ ಅಂತ ಹೇಳೋದುಂಟು. ಅದು ಕದ್ದಿ ದುಃಖ ಅಂಬೋದು ನಿದರ್ಶನ. ನೈತೇ ಗುಣ ನ ಗುಣಿನೋ ಮೌನೋ ವ್ರತ ಶ್ರುತ ತಪೋ ಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯ ಪರಂ ಪರಂ ಪುರುಷತೆ ತು ಅಜಿತೇಂದ್ರಿಯಾಂ ವಾರ್ತಾ ಭವಂತ್ಯುತ ನವ ಅತ್ರ ತು ದಾಂಭಿಕಾನಾಂ. ಬಹಳ ಪೂರ್ವ ಭಾಗವತ ಸಾರೋದ್ಧಾರದಲ್ಲಿ ತುಂಬ ಕೋಟ್ ಮಾಡ್ತಾರೆ ಅವನ್ನೆಲ್ಲ ಕೂಡ. ಮೌನ ವ್ರತ ತಪಸ್ಸು, ಮೌನ ಅಂತ ಒಂದು, ವ್ರತ ಅಂತ ಒಂದು, ಮೌನ ವ್ರತ ಅಂತ ಒಂದು, ಶ್ರುತ ಅಧ್ಯಯನ ತಪಸ್ಸು ಓದೋದು, ಸ್ವಧರ್ಮ ವ್ಯಾಖ್ಯಾನ ಆಮೇಲೆ ಒಂದೇ ಕಡೆಗೆ ಜಪ ಮಾಡೋದು, ಸಮಾಧಿ ಸ್ಥಿತಿ, ಎಲ್ಲ ಏನಿವು ಮೋಕ್ಷಕ್ಕೆ ಸಾಧನ. ಇವೆಲ್ಲವೂ ಮೋಕ್ಷಕ್ಕೆ ಸಾಧನ ಯಾರಿಗೆ? ಜಿತೇಂದ್ರಿಯರಾದವರಿಗೆ. ಆದರೆ ಅಜಿತೇಂದ್ರಿಯರಾದವರಿಗೆ ಮಾತ್ರ ಮೋಕ್ಷಕ್ಕೆ ಸಾಧನ ಅಲ್ಲ, ವಾರ್ತಾಭವಂತಿ ಹೊಟ್ಟೆಪಾಡಿಗೆ ಅಷ್ಟೇ. ಇವೆಲ್ಲ ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷಭಕುತಿ ಇಲ್ಲ. ಅಂದರೆ ಒಂದೇ ಒಂದು ಮೌನವ್ರತಾದಿಗಳನ್ನು ಮೋಕ್ಷ ಸಾಧನೆ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಪಠ್ಯಪಾಡಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಗೊತ್ತಾಯ್ತಾ? ಇನ್ನೂ ಕೆಲವರಿಗೆ ಅದು ಆಗೋದಿಲ್ಲ. ದಾಂಭಿಕಾನಾಂ, ದಾಂಭಿಕರಿಗೆ ಅದು ಮೂರು ಹೆಜ್ಜೆ ಇದೆ. ಇವೆಲ್ಲ ಮೋಕ್ಷ ಸಾಧನೆ ಆಗೋದು ಕೆಲವರಿಗೆ, ಜೀವನೋಪಾಯ ಆಗೋದು ಕೆಲವರಿಗೆ, ಅದು ಆಗದೆ ಹೋಗೋದು ಇನ್ನೊಬ್ಬರಿಗೆ. ದಾಂಭಿಕರಿಗೆ ಏನೂ ಆಗೋದಿಲ್ಲ. ಅದಕ್ಕೆ ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು ಎಲ್ಲ ಕೂಡ ಮೋಕ್ಷ ಸಾಧನ ಮಾಡ್ಕೊಂಡು ಉಪಯೋಗಿಸ್ಬೇಕೇ ಹೊರತು ಪ್ರದರ್ಶನಾದಿಗಳು ಉಪಯೋಗಿಸಬಾರ್ದು. ಜಿತೇಂದ್ರಿಯತ್ವ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಕಾರು ಭಾರಿ ಫಸ್ಟ್ ಕ್ಲಾಸೆ, ಎಲ್ಲಿವರೆಗೂ ಬ್ರೇಕ್ ಇರೋವರೆಗೂ. ಬ್ರೇಕ್ ಇಲ್ಲ ಅಂದರೆ ಏನು ಉಪಯೋಗ? ಕಾರು ಎಷ್ಟು ಫಾಸ್ಟ್ ಆಗೋದ್ರೆ ಏನಾಗ, ಡೇಂಜರ್ ಜಾಸ್ತಿ ಅಂತ. ಹೋಗದೇ ಇದ್ರೆ ವಾಸಿ ಆಗ ಹೊತ್ತಾನೆ, ಬ್ರೇಕ್ ಇಲ್ಲದ ಕಾರು ಹೋಗದೇ ಇದ್ರೆ ವಾಸಿ ಆಗೋ. ವ್ರತ ಉಪವಾಸಾದಿಗಳು ಮನುಷ್ಯನ ಏನು ಮಾಡುತ್ತೆ ಗೊತ್ತಾ, ಅಹಂಕಾರ ತಂದ್ಕೊಟ್ಟು ಹಾಳು ಮಾಡಿಬಿಡುತ್ತೆ. ಅಂತ ಅಹಂಕಾರದಿಂದ ಸೋತಮ ದ್ರೋಹವನ್ನು ಮಾಡ್ತಾನೆ, ನಾಶಿಕೊಳಗಾಗಿಬಿಡ್ತಾನೆ. ಅವನಿಗೆ ನಿಗ್ರಹ ಇರಬೇಕು, ನಿಗ್ರಹ ಇಲ್ಲದವರು ಉಪಯೋಗ ಇಲ್ಲ. ಆ ನಿಗ್ರಹ ಕೊಡಲಿಕ್ಕೇನೆ ದಶಬ್ದಾಬ್ಧವು ಗಾಢ ಅಂಥೇಳಿ, ಎಂಥ ಕಾಲಕ್ಕೂ ಎಚ್ಚರಿಕೆ ಇರಬೇಕು ಮನುಷ್ಯನಿಗೆ ಅಂತ ಹೇಳ್ತಾನೆ. ರೂಪೆ ಇಮೆ ಇದರಿಂದ ಅನೇಕ ಅರ್ಥಗಳು. ಮೌನ ವ್ರತಾದಿಗಳನ್ನು ಮೋಕ್ಷಕ್ಕೋಸ್ಕರ ಮಾಡಿದಾಗ ಮಾತ್ರ ನಮ್ಮ ಜೀವನಕ್ಕೆ ಉಪಯೋಗ ಬರುತ್ತೆ, ಬೇರೆ ರೀತಿ ಮಿಸ್ಯೂಸ್ ಮಾಡಬಾರ್ದು ಅವನು. ರೂಪೆ ಇಮೆ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವ ನಚಾನ್ಯ ರೂಪಕಸ್ಯ ಯುಕ್ತಃ ಸಭಕ್ಷ ಉಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವನ್ಹಿಮಿವ ದಾರುಷು ನಾಣ್ಯತ ಶ್ಯಾ. ನಿನ್ನನ್ನು ಅಗ್ನಿಯಲ್ಲಿ ಎರಡು ಸೌದೆಗಳಿವೆ, ಅದರಲ್ಲಿ ಬೆಂಕಿ ಇದೆ. ಬೆಂಕಿ ಇದೆ ಸುಮ್ಮನೆ ನೋಡ್ತಾ ಕೂತರಾಗೋದಿಲ್ಲ, ಮಥನ ಮಾಡಿದಾಗ ಮಾತ್ರ ಬೆಂಕಿ ಕಾಣುತ್ತೆ. ಹಾಗೆ ಎಲ್ಲ ಕಡೆ ನೀನಿದ್ದೆ ಈಗ, ಅಥಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸೆ ಮಾಡಿದಾಗ ಮಾತ್ರ ಕಾಣ್ತೀನಿ ನೀನೀಗ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪರಿಮಳವು ಸುಮಾನದೊಳಗೆ ಅದನ್ನು ಅರಣ್ಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದರೆ. ದೃಷ್ಟಾಂತಕ ಮೂಲ ಇದೆ ಎಲ್ಲ ಕೂಡ ಭಾಗವತದ್ದು. ತ್ವಂ ವಾಯುಃ ಅಗ್ನಿಃ ಅವನಿಃ ವಿಯದಂಬು ಮಾತ್ರಾಃ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ ನಾಣ್ಯತ್ವದಸ್ತ್ಯಪಿ ಮನೋವಚಸಾ ನಿರುಕ್ತಂ. ಎಲ್ಲವು ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಏನಿದ್ರು ದೇವರು ದೇವರು ದೇವರು. ಈ ನೋಡೋದಕ್ಕೆ ಅನಿಸುತ್ತೆ ಎಲ್ಲ ಕಡೆ ದೇವರಿದ್ದಾರೆ ಅಂತ ಹೇಳಿ, ಎಲ್ಲ ಎಲ್ಲ ದೇವರು ಅಂದ್ಬಿಡ್ತಾರೆ. ಎಲ್ಲ ದೇವರು ಶಬ್ದಕ್ಕೆ ಏನರ್ಥ ಅಂದರೆ ಎಲ್ಲವೂ ದೇವರಲ್ಲಿದೆ, ಎಲ್ಲ ಕಡೆ ದೇವರಿದ್ದಾನೆ, ದೇವರಿಗೋಸ್ಕರ ಎಲ್ಲ ಇದೆ. ಆ ರೀತಿ ಅರ್ಥ ಮಾಡ್ಕೋಬೇಕೇ ಹೊರತು ಇದೆಲ್ಲ ಇದ್ದಾಗ ಲೆಕ್ಕ. ಸರ್ವಂ ಖಲ್ವಿದಂ ಬ್ರಹ್ಮ ಶ್ರುತಿ ಅರ್ಥ ಇದ್ದಾಗಿದೆ. ನೈತೇ ಗುಣಾಹ ನ ಗುಣಿನೋ ಎದಕ್ಕೆ ಇದ್ರೆ ಅಂತ ಕರೀತಾರೆ, ವೇದಾರ್ಥ ಪರಿಬ್ರಹ್ಮಿತ. ವೇದಾರ್ಥವನ್ನೇ ಹೇಳ್ತಕ್ಕಂಥ ಮಾತುಗಳು ವಿಷ್ಣು ಕೂಡ. ನೈತೇ ಗುಣ ನ ಗುಣಿನೋ ಮಹದಾದ ಯೋಯೇ ಸರ್ವೇ ವನಃ ಪ್ರಭೃತಯ ಸಹ ದೇವಮರ್ತ್ಯಾಹ ಆದ್ಯಂತವಂತ ಉರುಗಾಯ ವಿದಂತಿ ಹಿ ತ್ವಾಂ ಏವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್. ಎಲ್ಲರೂ ಕೂಡ ಶಬ್ದದಿಂದ ವಿರಮಂತಿ ಅಂದ್ರೆ ಏನು, ಶಬ್ದನ ಉಚ್ಚಾರಣೆ ಮಾಡ್ತಾರೆ. ಆ ಶಬ್ದ ಪೂರ್ತಿ ಹೇಳಿತು ಅಂತ ತಪ್ಪು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ದೇವರು ಜ್ಞಾನಿ, ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅರ್ಥ ಆಯಿತು. ಇಷ್ಟು ಹೇಳಿದರೂ ಕೂಡ ಶಬ್ದ ಪೂರ್ತಿ ಹೇಳಿಲ್ಲ, ಶಬ್ದದ ಮೇಲೆ ಇನ್ನೂ ದೇವರಿದ್ದಾನೆ. ಅವರ ಸಂಪತ್ತನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಸಂಪತ್ತಿದೆ ವರ್ಣನೆ ಮಾಡಿ ಆಯಿತು, ಆದರೆ ಇನ್ನೂ ಸಂಪತ್ತಿದೆ ಅದನ್ನು ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ. ವಿರಮಂತಿ ಶಬ್ದ ಅಂತಂದರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ತತ್ವೇ ಮನೋ ದರ್ಶನೇ ದೃಗಪಿ ಸ್ತುತೌ ಚ ವಾಕ್ ಕರ್ಮಣಿ ಶಪಿ ಕರೌ ಹ್ಯಾಗೆ ತೋರುತ್ತೆ ಅಂತ ಗೊತ್ತಾ. ಅವಳು ಹಸಿವೆ ಆಗಿರುತ್ತೆ, ಊಟ ಕೂತಿರ್ತಾರೆ, ಎಲ್ಲ ಮಾತಾಡ್ತಿರ್ತಾರೆ, ಕೆಲವು ಇನ್ನೂ ತಡ ಆಯ್ತದ ಬೈಕೋತ ಕೂತಿರ್ತಾರೆ. ಯಾವಾಗ ಬಡಿಸಿ ಕೃಷ್ಣಾರ್ಪಣೆ ಮಾಡಿಬಿಡ್ತಾರೆ, ಮಾತು ನಿಂತು ಹೋಗಿಬಿಡುತ್ತೆ. ಅದಕ್ಕೆ ಮಾತು ನಿಂತು ಎಂಜಾಯ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಆ ರೀತಿ ಶಬ್ದವನ್ನು ಬಿಟ್ಟುಬಿಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅರ್ಥ. ಅವರೇ ತಿಳ್ಕೊಂಡು ಉಳಿದವರೆಲ್ಲ ಶಬ್ದವನ್ನೆಲ್ಲ ಏನೂ ಇಲ್ಲ, ಏನೋ ಆಗಿಬಿಡ್ತಾರೆ ಅಂತ ಆ ಅರ್ಥ ಅಲ್ಲ. ಅದಕ್ಕೆ ಯಾವಾಗ ವಿಷಯ ಮುಂದಿನ ವಿಷಯ ಬಂದು ಹಿಂದಿನ ವಿಷಯ ನಿಂತು ಹೋಗಿಬಿಡುತ್ತೆ ಅಷ್ಟೇ. ತುಂಬ ಬೇಕಾದವ್ರು ಬಂದಾಗ ಹಾ ಅಂದ್ಬಿಡ್ತಾರೆ ಅಷ್ಟೇ, ಮಾತಾಡಲಿಕ್ಕೆ ಆಗೋದಿಲ್ಲ, ಹಾ ಅಂದ್ಬಿಡ್ತಾರೆ. ಅದಕ್ಕೆ ಪ್ರಿಯ ಅದು ಏನು ಹೇಳಿದ್ರು ಕಡಿಮೆ ಹೇಳಿದ ಲೆಕ್ಕ. ಎಷ್ಟು ಸಂತೋಷ ಆಗಿದೆ ಅಂದರೆ ಮಾತುಗಳಿಗೆ ಮೀರಿ ಸಂತೋಷ ಆಗಿಬಿಟ್ಟು. ಅದಕ್ಕೆ ವಿರಮಂತಿ ಶಬ್ದ ತತ್ವೇ ಮನೋ ದರ್ಶನೇ ದೃಗ ಪಿಸ್ತುತೌ ಚ ವಾಕ್ ಕರ್ಮಣಿ ಕ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸ ಗತೌ ಲಭೇತಾ. ಕೊನೆಯ ಶ್ಲೋಕ ಇದೆ. ಅವ್ರು ಹೇಳ್ತಾರೆ ಏನೇನು ಕೊಡಬೇಕು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತತ್ವೇ ಮನಃ, ಮನಸ್ಸು ಯಾವಾಗಲೂ ತತ್ವಚಿಂತನೆಯಲ್ಲಿ ಇರಬೇಕು. ಪ್ರವಣಂ ಕುರುಮ, ತತ್ವೇ ಅಂದರೆ ತತ್ವಂ ತತ್ವ ವಿವೇಕಾತ್ಮ ವಿಷ್ಣುವು ಅಂತ ಅರ್ಥ. ಸದಾಕಾಲ ಎಲ್ಲಿರಬೇಕು ಮನಸ್ಸು, ದೇವರಲ್ಲೇ ಇರಬೇಕು. ದರ್ಶನೇ ದೃಕ್, ಕಣ್ಣೆಲ್ಲಿರಬೇಕು, ದೇವ್ರು ನೋಡೋದ್ರಲ್ಲೇ ಇರಬೇಕು. ಸ್ತುತೌ ಚ ವಾಕ್, ಮಾತೆಲ್ಲ ದೇವ್ರ ಸ್ತೋತ್ರಕ್ಕೆ ಮೀಸಲಾಗಬೇಕು. ಕರ್ಮಣಿ ಹೇಪಿ ಕರೌ, ದೇವಪೂಜೆ ಆದ ಕಾರ್ಯಗಳನ್ನು ಮಾಡಲಿಕ್ಕೆ ಕೈ ಉಪಯೋಗಿಸಬೇಕು. ಶ್ರವಣಂ ಕಥಾಯಂ, ಕಿವಿ ಅಲ್ಲಿರ್ಬೇಕು ಯಾವಾಗಲೂ ದೇವ್ರ ಕಥೆ ಕೇಳ. ಕಿವಿ ನೋಡ್ತಿರ್ತಾನೆ, ಕಿವಿ ಎಲ್ಲಿರುತ್ತೆ ಶಬ್ದ, ಕಣ್ಣೆಲ್ಲಿರುತ್ತೆ ಅದರೊಳಗೆ. ಅಡ್ಡ ಬಂದರೆ ಯಾರು ತಳ್ಳಿಬಿಡ್ತಾರೆ, ನೋಡ್ತಾ ಇರಬೇಕು ಅನ್ನೋದಲ್ಲಿ. ಆ ಕಿವಿಯಲ್ಲಿ ಶಬ್ದ ಕೇಳಿದಾಗ ಹೋಗಿಬಿಟ್ಟೆ, ವಾಲಿಮೆ ಜಾಸ್ತಿ ಕೊಡು, ವಾಲಿಮೆ ಜಾಸ್ತಿ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆ ಗಮನ ಕೊಟ್ಟಿರ್ತಾನೆ, ನೀವು ಯಾವಾಗಲೂ ದೇವ್ರ ಕಡೆ ಇರಬೇಕು. ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ, ನೀನು ಸೇವೆ ಮಾಡಿಕೊಂಡು ಇದ್ದುಬಿಟ್ರೆ ಒಳ್ಳೆ ಇಲ್ಲದವ್ರು ಏನು ಉಪಯೋಗ ಅವೆಲ್ಲ ಕೂಡ. ಕಣ್ಣಿತ್ತು ಏನೋ ನೋಡಿದ, ಅದ್ರ ಬದಲು ಏನು ಉಪಯೋಗ ಇಲ್ಲ. ಕಳ್ಳ ಐದು ಡಾಕ್ಟರ್ ಇದ್ದ ಪಾಪ, ಯಾವನ ಕಳ್ಳ ಇದ್ದ, ಅವನಿಗೆ ಗೊತ್ತಿಲ್ಲ, ಆಪರೇಷನ್ ಮಾಡಿಬಿಟ್ಟ, ಮತ್ತೆ ಕಳ್ತಾನೆ ಶುರು ಮಾಡಿದ. ಇವು ಡಾಕ್ಟ್ರಿ ಬೇರೆ ಪಾಪ, ಅದರಿಂದ ಗೊತ್ತಾಯ್ತಾ ಕಣ್ಣು ಕೊಟ್ಟಿದ್ದಕ್ಕೆ ಹಾಗಾಗಬಾರ್ದು. ಅದಕ್ಕೆ ಯಾವಾಗ ಏನಾಗಬೇಕಾದ್ರಿಂದ ಡಾಕ್ಟ್ರಿಗೆ ಪಾಪ ಬರೋದು ಯಾವಾಗ ಅನುಸಂಧಾನ ಸರಿ ಇಲ್ಲದೆ ಹೋದರೆ, ಎತ್ತಾನು ವೃತ್ತಿ ಅದೆಲ್ಲ ವಿಚಾರ ಬೇರೆ. ಅಂತೂ ಯಾವಾಗಲೂ ಕೂಡ ಡಾಕ್ಟ್ರ್ ವೃತ್ತಿ ಬಿಡಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಏನು ಫಲ ಆಗುತ್ತೆ ಯೋಚನೆ ಮಾಡಬೇಕು ಅಂತ ಅರ್ಥ. ಷಡಂಗಯಾಗಿ ಭಕ್ತಿಂ ಜನ ಪರಮಹಂಸಗತೌ ಲಭೇತ. ಭಕ್ತಿ ಇಲ್ಲದೆ ಹೋದರೆ, ಯಾರು ಇಲ್ಲದೆ ಹೋದರೆ ಪರಮಹಂಸಗತೌ ಮಲಭೇತ. ಇವಾರು ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ, ಆರು ಇದ್ದು ಉಪಯೋಗ ಮಾಡಿದವರು ಕೆಲಸ ಆಗೋದಿಲ್ಲ. ನಾರದ ಉಪವಾಚ, ಏತಾವದ್ ವರ್ಣಿತ ಗುಣ ಭಕ್ತ್ಯಾ ಭಕ್ತೇನ ನಿರ್ಗುಣ ಪ್ರಹ್ಲಾದಂ ಪ್ರಣತಂ ಪ್ರೀತೋ ಗತವನ್ಯುರ ಭಾಷತ. ಇಷ್ಟೊತ್ತು ಕೂಡ ನರಸಿಂಹದೇವರು ಕೋಪವನ್ನು ತೋರಿಸಿದ್ರಲ್ಲ, ಈಗ ಅದನ್ನು ಬಿಟ್ಟು ಬಿಟ್ಟು ಶಾಂತರಾಗಿ ತೋರಿಸಿದ್ರಂತ. ಕೋಪ ತೋರಿಸಿದ್ದು ಸುಳ್ಳು, ಶಾಂತರಾಗಿದ್ದು ಯಾವಾಗಲೂ ನಿಜನೇ. ಶ್ರೀ ಭಗವಾನ್ ಉವಾಚ, ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇಸುರೋತ್ತಮ ಪರಂ ಋಣೀಶ್ವಾಭಿಮತಂ ಕಾಮಪೂರ್ವಸ್ಮ್ಯಹಂ ಋಣಾಂ. ಪ್ರಹ್ಲಾದ, ಬೇಕಾದಷ್ಟಾಯಿತು, ಸಂತೋಷಪಟ್ಟಿದ್ದೇನೆ, ಬೇಕಾದಷ್ಟು ವರ ಕೇಳಿಕೊ ಅಂತ ಹೇಳುತ್ತೆ. ಮಾಂ ಅಗ್ರಣೀಯತ ಆಯುಷ್ಮನ್ ಮಾಮ ಪ್ರೀಣತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೆ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ಪ್ರಹ್ಲಾದ, ನನ್ನ ಸಂತೋಷಪಡಿಸಿದ್ದಿ, ದರ್ಶನ ಮಾಡಿದ್ದಿ, ನಾನು ದರ್ಶನ ಆದಮೇಲೆ ಮತ್ತೆ ತಾಪ ಇರಬಾರ್ದು, ಬೇಕಾದ ಕೇಳ್ಕೊಡ್ತೇನೆ. ಪ್ರೀಣಂತಿ ಹ್ಯಥ ಮಾಂ ಧೀರಾಹ ಸರ್ವಭಾವೇನ ಮಾಧವಂ. ಸರ್ವಭಾವೇನ ಭಾರತ ಅಂತ ಬರುತ್ತೆ, ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮ ಮಹಾಭಾಗಾಹ ಸರ್ವೇಷಾಂ ಆಶಿಷಾಂ ಪತಿಂ. ಎಲ್ಲರೂ ಸಂತೋಷ ಭಾರಿ ಪ್ರಯತ್ನ ಪಡ್ತಾರೆ, ನೀನು ಮಾಡಿ ಆಗಿಬಿಟ್ಟಿದೆ, ಈಗ ಏನು ಬೇಕು ಕೇಳು ಅಂತ ಹೇಳ್ತಾನೆ. ಏಂ ಪ್ರಲಭ್ಯಮಾನೋಪಿ ವರೈಹಿ ಲೋಕ ಪ್ರಲೋಭನೈಹಿ ಏಕಾಂತಿತ್ವಾದ ಭಗವತಿ ನೈಚ್ಛತ್ತಾನುಸರೋತ್ತಮ. ಇದಿಷ್ಟು ಫಲಶ್ರುತಿ, ಮತ್ತು ಫಲಶ್ರುತಿ ಏನು ಮಾಡಬೇಕು ಅಂತ ಮಹಾ ದೊಡ್ಡ ಸಂದೇಶ ಇದೆ. ಎಲ್ಲ ಸ್ತೋತ್ರಗಳು ಬರುತ್ತೆ, ಫಲಶ್ರುತಿನೂ ಬರುತ್ತೆ, ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ಮಾತ್ರ ಫಲಶ್ರುತಿ ಮುಂದೆ ಏನಂತ ಹೇಳ್ತಾರೆ. ಪ್ರಹ್ಲಾದ ಇಷ್ಟೆಲ್ಲ ಹೇಳಿದರೂ ಕೂಡ ದೇವರು ಪ್ರತ್ಯಕ್ಷನಾದ, ಏನು ಬರಬೇಕು ಅಂತ ಕೇಳಿದ, ಪ್ರಹ್ಲಾದ ಏನು ಮಾಡ್ದ, ಏನೂ ಕೇಳಲಿಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ನಾವು ಸ್ತೋತ್ರ ಹೇಳ್ತೇವೆ, ದೇವರು ಪ್ರತ್ಯಕ್ಷನಾಗಿರೋದಿಲ್ಲ, ವರ ಏನು ಬೇಕು ಅಂತ ಕೇಳೋದೂ ಇಲ್ಲ, ನಾವು ಮಾತ್ರ ಕೇಳೋದು ಬಿಟ್ಟೇ ಇರೋದಿಲ್ಲ. ಅದು ಒಂದಲ್ಲ ಲಿಸ್ಟ್, ದೊಡ್ಡ ಲಿಸ್ಟ್. ಅದು ಸ್ವಾಮಿಗಳು ಹೇಳ್ತಿರ್ತಾರೆ, ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಾವನೋ ಒಬ್ಬ ಭಕ್ತ ಸಿಕ್ಕನಂತೆ, ದೇವರು ಪ್ರತ್ಯಕ್ಷನಾದ, ಏನು ಬರಬೇಕು ಅಂತ ಕೇಳಿದ, ದೇವ್ರು ಒಳ್ಳೆ ಚಾನ್ಸ್ ಅಂತ ತಿಳ್ಕೊಂಡ ಭಕ್ತ, ಬರ್ಲಿಕ್ಕೆ ಶುರು ಮಾಡಿದೆ ಏನು ಬೇಕು ಅಂತ ಕೇಳಿ, ದೇವ್ರು ಕಾದು ಕಾದು ಸಾಕಾಗಿ ದೇವ್ರು ಹೋಗಿಬಿಟ್ಟಿಟ್ಟು ಬರೀತಾರೆ ಕೂತಿದ್ದಾನೆ ಅಂತ ಒಂದು ಪಾಪ. ಏನು ಬೇಕು ಅಂತೇಳಿ ದೇವ್ರು ಮಾಯ ಬಿಟ್ಟ ಸತ್ಗೆ ಬರ್ಕೊಂಡು ಬರಲಿ ಅಂತೇಳಿ. ಅಂದರೆ ಎಷ್ಟು ಬಿಟ್ಟು ಬಾಲ ಆಕಾಂಕ್ಷೆ ಅಂದರೆ ದೇವ್ರಿಗೆ ಕಾದರೂ ನಾವು ಲಿಸ್ಟ್ ಮುಗಿಸೋದಿಲ್ಲ ಅಂತ. ಅದರಿಂದ ಯಾವಾಗಲೂ ಏನು ಮಾಡಬಾರ್ದು ಮನುಷ್ಯ, ಎಂದು ಫಲಕ್ಕೋಸ್ಕರ ಅಪೇಕ್ಷೆ ಪಡಬಾರ್ದು. ಇದಿಷ್ಟು ಸ್ತೋತ್ರ ಹೇಳಬೇಕು, ಫಲ ಕೇಳಬಾರ್ದು. ನಾವು ಹಾಗಲ್ಲ, ಕೆಲವು ಸ್ತೋತ್ರನೂ ಹೇಳೋದಲ್ಲ, ಫಲ ಕೇಳೋದಲ್ಲ ಒಂದು ಗುಂಪು, ಕೆಲವು ಸ್ತೋತ್ರ ಹೇಳಿ ಫಲ ಕೇಳಿದ್ರೆ ಇನ್ನೊಂದು ಗುಂಪು ಅದು. ಆದರೆ ಪ್ರಹ್ಲಾದ ಎಂಥವನು, ಸ್ತೋತ್ರನೂ ಮಾಡಿ ಫಲ ಕೇಳದೆ ಹೋದ್ನಲ್ಲ, ಅದು ಭಾರಿ ಇಂಪಾರ್ಟೆಂಟ್. ದೇವರು ಎದುರಿಗಿದ್ದಾನೆ, ನಮ್ಮ ಎದುರಿಗೆ ದೇವರಿಲ್ಲ ಸ್ತೋತ್ರ ಮಾಡ್ತೇವೆ, ದೇವರು ಎದುರಿಗಿದ್ದಾನೆ ಸ್ತೋತ್ರ ಮಾಡಿದ್ದಾನೆ, ದೇವರು ಏನು ಬೇಕು ಅಂತ ಕೇಳಿದ್ದಾನೆ, ಸಂತೋಷ ಪಟ್ಟಿದ್ದೇನೆ ಅಂತ ಇವರು ಹೇಳಿದ್ದಾರೆ. ನಮ್ಮ ಸ್ತೋತ್ರಕ್ಕೆ ಯಾರು ಹೇಳಿಲ್ಲ, ಸಂತೋಷ ದೇವರು ಹೇಳಿಲ್ಲ, ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಎಲ್ಲ ಬೇಕಾದ ಕೇಳು ಅಂತ ಹೇಳ್ತಾನೆ. ಇಷ್ಟಾರು ಪ್ರಹ್ಲಾದ ಏನು ಮಾಡಿದೆ, ಏನೂ ಕೇಳಲಿಲ್ಲ. ಇದು ನಿಜವಾದ ದೊಡ್ಡ ಸಂದೇಶ. ಇದು ಸ್ತೋತ್ರದ ಎಫೆಕ್ಟ್ ಇರಬೇಕು ಅಂದರೆ ಫಲ ಕೇಳೋದನ್ನು ಬಿಡಬೇಕು ಅಂತ ಹೇಳ್ತಾರೆ. ಫಲ ಕೇಳಿದ್ರೆ ಸ್ತೋತ್ರ ಅಲ್ಲ. ಯಾರೋ ಬಂದಿರ್ತಾರೆ ಸ್ತೋತ್ರ ಮಾಡಿ, ಏನೋ ಫಲ ಕೇಳ್ತೀರಿ ತಕ್ಷಣ ಅನ್ಕೊ, ಓ ಅದಕ್ಕೆ ಸ್ತೋತ್ರ ಮಾಡಿದ, ಪ್ರೀತಿ ಕಡಿಮೆ ಆಗಿಬಿಡುತ್ತೆ. ಫಲ ಬಿಟ್ಟ ತಕ್ಷಣ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಪ್ರೀತಿ ಜಾಸ್ತಿ ಇದ್ರೆ ಮಾತ್ರ ಫಲಸ್ಥಿತಿ ಸಾರ್ಥಕ, ಇಲ್ಲದೆ ಹೋದರೆ ಇಲ್ಲ. ಈ ಬೇಕಾದಷ್ಟು ಬೆಳೆಸಿ ಅಂತ ಕೇಳ್ತಿರ್ತಾರೆ, ಇವ್ರು ಬೇಡ ಅಂತಾರೆ, ಅದು ನಿಜವಾದದ್ದು. ಇನ್ನೂ ಹಾಕಿ ಮತ್ತೆ ಕ್ಯಾರಿಯರ್ ಇಡೋದವೆಲ್ಲ ಮಾಡ್ತಾವೆ, ಏನಾಗುತ್ತೆ ಅಲ್ಲಿಗೆ? ನಾವು ಊಟಕ್ಕೆ ಬಂದಿಲ್ಲ, ಬರೀ ಇದು ಪ್ರೀತಿಯಿಂದ ಬಂದಿಲ್ಲ, ಬರೀ ವ್ಯವಹಾರ ಅಂತ ಅರ್ಥ ಆಗಿಬಿಡುತ್ತೆ. ಭಕ್ತಿ ಯೋಗ ಶತ ಸರ್ವಂ ಅಂತರಾಯತಯಾರ್ಭಕ, ಎಷ್ಟು ಇಂಪಾರ್ಟೆಂಟ್ ಇದು. ಏನು ಫಲ ಕೇಳಿದ್ರೆ ಏನಾಗುತ್ತೆ ಅಂತ, ಭಕ್ತಿಗೆ ಅಡ್ಡ ಬರುತ್ತೆ ಅಂತ ಹೇಳ್ತಾರೆ. ಭಕ್ತಿಗೆ ಅಡ್ಡ ಬರುತ್ತೆ. ದಾರಿ ಫಾಸ್ಟಾಗಿ ಹೋಗ್ತಿದ್ದ, ಒಂದು ಕಾಫಿ ಹೋಟ್ಲು ಸಿಕ್ತು, ನಿಲ್ಲಿಸಿಬಿಟ್ಟ. ಯಾವುದು ಕಡ್ಡಿ ಆಯ್ತದೋ, ಪ್ರಯಾಣ ಕಡ್ಡಿ ಆಯ್ತು. ಗೊತ್ತಾಯ್ತಾ? ನಾವು ಫಲ ಕೇಳಿದ್ವಿ ಅಂದರೆ ಪ್ರಯಾಣ ಕಡ್ಡಿ ಆಗುತ್ತೆ. ಅದಕ್ಕೆ ಮಹಾಫಲೇಶ ಕದಾ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಯಾರು ಫಲ ಕೇಳ್ತಾರೋ ಮೋಕ್ಷ ಲೇಟ್ ಆಗುತ್ತೆ ಅವರಿಗೆ ಅಂತ. ಫಲ ಕೇಳ್ತಾ ಹೋದಂತೆ ಮೋಕ್ಷ ಲೇಟ್ ಆಗುತ್ತೆ. 12 ಗಂಟೆಗೆ ಟಿಫಿನ್ ಕೊಡ್ತಾರೆ, ಏನರ್ಥ? ಊಟ ಸದ್ಯ ಇಲ್ಲ ಅಂತ ಅರ್ಥ. 12 ಗಂಟೆಗೆ ಫಲಾರ ಕೊಟ್ಟರೆ ಊಟ ಭಾರಿ ಲೇಟ್ ಆಗುತ್ತೆ ಅಂತ ಅರ್ಥ. ಆದ್ದರಿಂದ ಇವತ್ತು ಫಲ ಕೇಳ್ತಾ ಹೋದರೆ ದಾವಾಗಿ ಕಮಿಟ್ ಮಾಡ್ಕೋತಾ ಇದ್ದೇವೆ, ಕೇಳಬಾರ್ದು. ಏನು ಫಲ ಬೇಡ, ಏನು ಮಾಡ್ತಾರೆ? ಬೆಳಗಿಂದ ಉಪವಾಸ ಕೂತಿದ್ದಾರೆ, ಮದ್ದು ಬಡಿಸಿ ಅಂತ ಹೇಳ್ತಾರೆ. ಬೆಳಗಿಂದ ಉಪವಾಸ ಕೂಡಿಸಿದ್ರೆ ಮದ್ದು ಬಡಿಸಿ ಅಂದರು ಒಂದೇ, ಏನು ಫಲ ಕೇಳಿಲ್ಲ ಬೇಗ ಫಲ ಕೊಡಿ ಅಂದರು ಒಂದೇ. ಇದನ್ನು ಅರ್ಥ ಮಾಡಿಕೊಂಡು ನಾವು ಫಲ ಕೇಳಿ ಸಣ್ಣವರಾಗಬಾರ್ದು, ಫಲ ಕೇಳೋದು ಬಿಟ್ಟು ದೊಡ್ಡವರಾಗಬೇಕು ಅಂತ ಹೇಳ್ತಾರೆ. ಇದು ಪ್ರಹ್ಲಾದರ ಸ್ತುತಿಯ ದೊಡ್ಡ ಎಸೆನ್ಸ್ ಇದು. ಒಂದು ಸ್ತೋತ್ರ ಭಾಗ ಎಷ್ಟು ಮುಖ್ಯನೋ, ಸ್ತೋತ್ರ ನಡೆದ್ರೆ ಏನಾಯಿತು ಅಂತಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಕೊನೆಗೆ ಪ್ರಹ್ಲಾದ ಹೇಳ್ತಾನೆ, ಫಲ ಕೇಳಿದ್ರೆ ಏನಾಗ್ತೇವೆ ಗೊತ್ತಾ? ನಾವು ಸವ ನವ ಸಮನ ನಸಭೃತ್ಯ ಸವೈ ಮಣಿ. ನಮ್ಮ ಮಾಡಿದ ಸೇವೆಗೆ ಪ್ರತಿಫಲ ಕೇಳಿಬಿಟ್ರೆ ನಾವು ಭಕ್ತರಾಗೋದಿಲ್ಲ, ವ್ಯಾಪಾರಿಗಳಾಗ್ತೇವೆ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ, 10 ಭರಿಸಿಬಿಟ್ಟಿರ್ತಾರೆ, 10 ಜನಕ್ಕೆ ಭರಿಸಿರ್ತಾರೆ, 5 ಜನ ಬಂದುಬಿಡ್ತಾರೆ. ಎಷ್ಟು ಸಂಕಟ ಆಗುತ್ತೆ ಗೊತ್ತಾಯ್ತು, 5 ಜನ ಬರಲಿಲ್ಲ ವೇಸ್ಟ್ ಆಯಿತು, 5 ಜನ ಬರಲಿಲ್ಲ ವೇಸ್ಟ್ ಆಯಿತು, ರಾಯರಿಗೆ ಹೋಯ್ತಲ್ಲ ವೇಸ್ಟ್ ಆಯಿತು. ಅದಕ್ಕೆ ಏನು ಮಾಡ್ತಾರೆ, ಏನೋ ಮಾಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನಿಜ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಹುಷಾರಾಗಿರ್ಬೇಕು, ಯೋಚನೆ ಮಾಡ್ತಾರೆ. ಅಬ್ಬ ಎಲ್ಲ ಪಾಪರು ಒಟ್ಟಿಗೆ ಕಟ್ಕೊಂಡ್ಬಿಡ್ತಾರೆ, ಹಾಗೆ ಮಾಡಬಾರ್ದು. ಸದ್ಯ ಬರಲಿಲ್ಲ, ಇನ್ನೊಬ್ಬರಿಗೆ ಆಯಿತು ಪುಣ್ಯ, ನಮ್ಮವ್ರು ಬಂದರೆ ಊಟ, ಇನ್ನೊಬ್ರಲ್ಲಿ ಊಟ ಅಲ್ವಾ ಅದು, ಒಂದು ಅವ್ರಿಗೆ 5 ಜನ ಹಾಕಿದ್ರೆ ಪುಣ್ಯ ಬಂತು, ಅದು ಅನ್ಕೊಂಬೋದಿಲ್ಲ ಮನುಷ್ಯ, ಹಾಗೆ ಅನ್ಕೋಬಾರ್ದು. ಅದು ವ್ಯಾಪಾರ ಮಾಡೋಕ್ಕೆ ಬಂದಾಗೈತೆ ಹೊರತು 100 ರೂಪಾಯಿ ಕೊಟ್ಟು 100 ರೂಪಾಯಿನ ಊಟ ಮಾಡಿಬಿಟ್ರೆ ರಾಯರೇ ಸೇವೆ ಮಾಡಿದಾಗತ್ತೀವನೀಗ, ಸೇವೆ ಮಾಡಿದಾಗ ಆಗಲಿಲ್ಲ. ಅದು ರಥಕ್ಕೆ ರಥಕ್ಕೆ ಊಟಕ್ಕೆ ಬರಲ್ಲ ಕೆಲವರೆಲ್ಲ, 100 ರೂಪಾಯಿ ವರ್ಕೌಟ್ ಆಗಲ್ಲ ಅಂತ ಅವರಿಗೆ, 100 ರೂಪಾಯಿ ಆಗಲ್ಲ, 50 ರೂಪಾಯಿ ಊಟ, 25 ರೂಪಾಯಿ ಅದಕ್ಕೆ ಕಷ್ಟ ಅಂತ ತಿಳ್ಕೊಬಿಡ್ತಾರೆ. ಅದು ಸೇವೆ ಅಂತ ಹಾಕಿ ಕರಿತೀರಿ ನೀವೀಗ, ಸೇವೆ ಅಲ್ಲ ಪೂರ್ತಿ ಬಿಸ್ನೆಸ್ ಅಷ್ಟೇ, ಹಾಗೆ ಮಾಡಬಾರ್ದು. ಅದನ್ನ ಅರ್ಥ ಮಾಡಿಕೊಂಡು ಎಂದೂ ಕೂಡ ಫಲ ಕೇಳಬಾರ್ದು. ಪ್ರಹ್ಲಾದಿಂದ ಕಲಿಬೇಕಾದ ಇದೇ ಒಂದು ಸ್ತೋತ್ರ, ಆ ಲೆಕ್ಕದೊಳಗೆ ಪ್ರಹ್ಲಾದನ ಸ್ತೋತ್ರ ಮಾಡಬೇಕಿಂತ ಮಾತು ಹೇಳಿದ್ದಕ್ಕೆ ಕೊನೆಗೆ ಹೇಳ್ತಾನೆ. ಆಗ ದೇವ್ರು ಹೇಳಿದ್ರಂತ, ಕೊನೆಗೆ ಪ್ರಹ್ಲಾದ ಕೇಳೋ ಮರ ಭಾರಿ ಇಂಪಾರ್ಟೆಂಟ್ ಅದು. ಪರಮಾತ್ಮ, ಇವತ್ತು ನಾನು ಫಲ ಕೇಳಲಿಲ್ಲ, ಎಷ್ಟೋ ಜನ್ಮದ ಪುಣ್ಯ ಅದು ಒಂದು, ಆದರೆ ಬುದ್ಧಿ ಯಾವಾಗ ಹೀಗಿರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅದು ವರ ಕೊಟ್ಬಿಡು. ಕಾಮಾನಾಂ ಹೃದಯ ಅಸಂಭ್ರೋಹಂ ಭವತಸ್ತು ಋಣೇ ವರಂ, ಎಂದೆಂದೂ ಮನಸ್ಸಿನಲ್ಲಿ ಕೇಳಬೇಕು ಅನ್ನಿಸ್ಲೇಬಾರ್ದು ಹಾಗೆ ಮಾಡಿಬಿಡು ಅಂತ ಕೇಳಿದೆ. ಇದು ಅತಿ ದೊಡ್ಡ ವರ ಅಂದರೆ ಇದು, ಅದಕ್ಕಿಂತ ದೊಡ್ಡ ವರ ಇಲ್ಲ. ಮಹಾಫಲೇಶ್ವರ ಕಥಾ ದೇವ್ರು ಹೇಳಿದ್ದಾನಲ್ಲ ನೀನೇ ಕೊಟ್ಬಿಡು ಅಂತ ಕೇಳದೆ ವರ ಅಷ್ಟೇ. ಮಹಾಫಲೇಶ್ವರ ಕಥಾ ಅದು ನೀನೇ ನಡೆಸಿಬಿಡು, ದೊಡ್ಡ ವರ ಅದನ್ನು ಕೇಳ್ತಾ ಇದ್ದಾನೆ. ಇದು ಬಹಳ ಇಂಪಾರ್ಟೆಂಟು. ಪ್ರಹ್ಲಾದ ಸ್ತೋತ್ರ ಬಹಳ ಚೆನ್ನಾಗಿದೆ, ಕಾರಣ ಏನಂತ ಕೇಳಿದರೆ ಪ್ರಹ್ಲಾದ ಸ್ತೋತ್ರ ಪೂರ್ತಿಯಾಗಿ ಅತ್ಯುತ್ತಮ ಸ್ತೋತ್ರ. ಯಾಕೆ ಒಳಗೆ ವಾಯುದೇವರು ಮಾಡ್ತಕ್ಕಂಥ ಸ್ತೋತ್ರ ಇದು, ವಾಯುನಾಚ ಸಮಾವಿಷ್ಟ. ಅದಕ್ಕೇನೆ ಫಲ ಕೇಳಬಾರದು ಅಂತ ಭಾವನೆ ಬಂದರೆ ರಾಮದೇವರೇನು ನಿಂತಿದ್ದಾರೆ, ಬೇಕಾದ ಫಲ ಕೇಳು ಅಂತ ಹೇಳ್ತಾರೆ. ಹನುಮಂತೇವರು ಫಲ ಕೇಳೋದಿಲ್ಲ, ಅದಕ್ಕೆ ವಾಯುದೇವರವರು, ಅದೇ ರಾಮದೇವರು ನರಸಿಂಹದೇವರು, ಅವ್ರು ವರ ಕೇಳು ಅಂತ ಹೇಳ್ತಾರೆ, ಇದು ಕೇಳೋದಿಲ್ಲ. ಅದೇ ಒಳಗೆ ವಾಯುದೇವರು ಕೂತಿದ್ದಾರೆ ಅಂತ ಅರ್ಥ. ಅದು ಎಫೆಕ್ಟ್ ಕೂತಿದೆ ಈಗ ಪ್ರಹ್ಲಾದನಿಗೆ ಗೊತ್ತು. ಅದಕ್ಕೆ ಯಾವಾಗಲೂ ಫಲ ಕೇಳೋ ಬುದ್ಧಿ ಕೊಡಬೇಡ ಅಂತ ಹೇಳೋದು ಒಂದೇ, ವಾಯುದೇವರೊಳಗೆ ಯಾವಾಗಲೂ ಇರಹಾಗ ಮಾಡು ಅಂತ ಹೇಳೋದು ಒಂದೇ. ವಾಯುದೇವರ ಶಾಸ್ತ್ರ ಯಾವಾಗಲೂ ಓದಿ ಏನಾಗುತ್ತೆ ಗೊತ್ತಾಗ, ಫಲ ಕೇಳೋ ಬುದ್ಧಿ ಬರೋದಿಲ್ಲ. ಇದು ಪ್ರಹ್ಲಾದನ ದೊಡ್ಡ ಬಯಕೆ. ಅದು ಅರ್ಥ ಮಾಡಿಕೊಂಡು ಯಾವಾಗಲೂ ಕೂಡ ಮಧ್ವಾಚಾರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ನಮಗಾಗ ಈ ಸ್ತೋತ್ರದ ಪರಮ ಸಾರ್ಥಕವಾದಂಥ ಸ್ತೋತ್ರವಾಗ್ತದೆ. ಸ್ತೋತ್ರ ಮಾಡೋ ಅಭ್ಯಾಸ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳೋ ಅಭ್ಯಾಸ, ಎರಡನ್ನೂ ಈ ನರಸಿಂಹ ಸ್ತೋತ್ರ ಹೇಳೋದ್ರಿಂದ ಅದನ್ನು ಅರ್ಥ ಮಾಡಿಕೊಂಡು ಭಗವದ್ಗೀತೆಯ ದೊಡ್ಡ ನಿದರ್ಶನನೆ ಪ್ರಹ್ಲಾದರಾಜ, ವಾಯುದೇವರಿದ್ದಾರೆ. ಇದಿಷ್ಟು ಒಂದು ಭಾಗ. ನಾವು ಯಾತಕ್ಕೆ ಫಲ ಕೇಳ್ತೇವೆ ಗೊತ್ತಾ, ಅಕಸ್ಮಾತ್ ದೇವರು ಕೆಲವರು ಇರ್ತಾರೆ ಬೇಡ ಅಂದರೆ ಮತ್ತೆ ಕೊಡಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾರೆ, ಬೇಡ ಅಂದಾಗ ಮಾಡಿ ಇಸ್ಕೊಂಡ್ಬಿಡ್ತಾರೆ. ಆದರೆ ಪ್ರಹ್ಲಾದ ಇಷ್ಟೆಲ್ಲ ಮಾಡಿದ, ದೇವರು ಕೊಡೋದು ಏನು ಮಾಡಬೇಕು ಅಂತ ಕೇಳಿದರೆ ಮುಂದೆ ಅದಕ್ಕೆ ಹೇಳ್ತಾರೆ ಪ್ರಹ್ಲಾದ, ನೀವು ಬೇಡ ಅಂತ ಹೇಳಿದೆ ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾ. ಪ್ರಹ್ಲಾದ ಕೇಳದೆ ದೊಡ್ಡವನಾದ, ಪರಮಾತ್ಮ ಕೊಟ್ಟು ದೊಡ್ಡವನಾದ. ಅದಕ್ಕೆ ದೇವರು ಭಾರಿ ದೊಡ್ಡವನಾದ್ದರಿಂದ ಯಾರಿಗೆ ನಾವು ಕೇಳಬೇಕು ಅಂತ, ಯಾರಿಗೆ ಕೊಡೋ ಬುದ್ಧಿ ಇರೋದ್ರೆ ಅವ್ರಿಗೆ ಕೇಳಬೇಕು. ಯಾರು ನಮಗಿಂತ ಕೇಳೋದಕ್ಕಿಂತ ಜಾಸ್ತಿ ಕೊಡ್ತಾರಲ್ಲ ಅವ್ರ ಹತ್ರ ಕೇಳೋಕೆ ಹೋಗ್ಬಾರ್ದು, ಕೇಳಿದ್ರೆ ಕಡಿಮೆ ಆಗಿಬಿಡುತ್ತೆ. ಆ ದೇವ್ರು ಎಷ್ಟು ಕೊಡ್ತಾರೆ ಗೊತ್ತಾ, ನಿನಗೆ ಮುಕ್ತಿ ಅಲ್ಲ, ನೀನು ನಿನ್ನೆ ಬಂದವರೆಲ್ಲ ಮುಕ್ತಿ ಅಂತ ಹೇಳಿಬಿಡ್ತಾರೆ, ಮುಗಿದೋಯ್ತಲ್ಲ. ಪಾಸ್ ಎಷ್ಟು ಕೊಡ್ತಾರೆ, +1 +2 ಕೊಡ್ತಾರೆ, ಹೌದಲ್ಲ, ಕಾಂಪ್ಲಿಮೆಂಟರಿ ಪಾಸ್ +1 +2 ಕೊಡ್ತಾರೆ. ನರಸಿಂಹದೇವ್ರು ಎಷ್ಟು ಕೊಟ್ರಂತೆ, ಪ್ಲಸ್ ಎಷ್ಟೆಲ್ಲ ಬೇಕಾದ್ರೂ ಬರ್ಬೋದು. ಇದು ಪ್ರಹ್ಲಾದ ದೊಡ್ಡ ವರ ಅದು ಒಂದು. ಈಗ ಅರ್ಥ ಆಗುತ್ತೆ ಪ್ರಹ್ಲಾದಿಂದ ಬಂದವರಿಗೆ ಯಾತಕ್ಕೆ ವರ ಅಂತ ಕೇಳಿದರೆ, ಪ್ರಹ್ಲಾದನೊಳಗೆ ವಾಯುದೇವರಿದ್ದಾರೆ, ಅದಕ್ಕೆ ಹಿಂದೆ ಬಂದವರಿಗೆ ವರ. ಇನ್ನು ವಾಯುದೇವರಿಂದ ಹೊರಟುಬಿಟ್ಟು ಅವರಿಗೆ ಎಷ್ಟು ಅಲ್ಲ, ಅವರಿಂದೇನೆ ಹೋಗ್ಬೇಕು, ಯಾರು ಬೇರೆ ಹೋಗಲಿಕ್ಕೆ ಬರೋದೇ ಇಲ್ಲ. ವಿಷ್ಣುರಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಸಯೇನಾನ್ ಬ್ರಹ್ಮ ಗಮಯತಿ, ಇದು ಅದರ ಅರ್ಥ. ಇದಿಷ್ಟು ಕೂಡ ಪ್ರಹ್ಲಾದನ ಅಪೂರ್ವ ಸ್ತೋತ್ರದ ಹಿನ್ನೆಲೆ. ಮುಂದೆ ಭಾಳಷ್ಟು ಕಥೆ ಇದೆ, ಅದು ಬೇಡ ಈಗ. ಅಂತೂ ಪ್ರಹ್ಲಾದನ ಸ್ತೋತ್ರದಿಂದ ನಾವೆಲ್ಲ ಕರಿಬೇಕಾದದ್ದು ಮುಖ್ಯಭೂತ ಮೂಲಭೂತವಾದ ಪ್ರಶ್ನೆ, ಶಾಸ್ತ್ರ ಓದಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ ಕೇಳ್ತಿರ್ತೇವೆ. ಪ್ರಹ್ಲಾದನ ಕಥೆ ಕೇಳಿದ ಮೇಲೆ ಮೊದಲು ಏನಾಗುತ್ತೆ ಅಂತ ಕೇಳೋ ಬುದ್ಧಿ ಹೋಗಬೇಕು ಅಂತ ಫಸ್ಟ್. ಏನಾಗುತ್ತೆ ಅಂತ ಕೇಳಲೇಬಾರ್ದು, ಏನು ಹೋಗುತ್ತೆ ಅಂತ ಕೇಳಿದ್ರು. ಸಂಸಾರ ಭಯ ನಮ್ಗೆ ಬಿಟ್ಟೋಗುತ್ತೆ. ಆದ್ದರಿಂದ ಎಂದೂ ಕೂಡ ಪ್ರಹ್ಲಾದನಂತೆ ದೇವರನ್ನು ಸ್ತೋತ್ರ ಮಾಡಬೇಕು, ಫಲ ಕೇಳದೆ ಇರಬೇಕು ಅನ್ನೋ ಸಂದೇಶವನ್ನು ಕೊಡೋದ್ರಿಂದ ನಮ್ಮ ಜೀವನಕ್ಕೆ ಹೊಸ ಒಂದು ಮುಖ ಕೊಡ್ತಾ ಇದೆ. ಪ್ರಹ್ಲಾದ ಹೇಳಿದ ಬ್ರಹ್ಮಾದಿಗಳ ಲೋಕಗಳು ಕೂಡ ಅನಿತ್ಯ ಅಂದಮೇಲೆ ಅದನ್ನು ಕೇಳಿ ಏನು ಉಪಯೋಗ ಅಂತ ಅರ್ಥ ಆದರೆ, ಲೌಕಿಕ ಜೀವನದಲ್ಲಿ ಎಷ್ಟು ತಗೊಂಡ್ರೂ ಅದಕ್ಕೆ ಕೊನೆಗೆ ಅದು ಅಪೂರ್ಣ ಮತ್ತು ನಶ್ವರ, ಅದು ಫಲ ಅಪೇಕ್ಷೆ ಪಡಬಾರದು ಅಂತ ಪ್ರಹ್ಲಾದ ಒತ್ತಿ ಹೇಳ್ತಾನೆ. ಆದ್ದರಿಂದ ಈ ಸ್ತೋತ್ರ ಕೇಳೋದರಿಂದ ಬಹಳ ಉಪಯೋಗ ಆಗುತ್ತೆ. ಈ ಸ್ತೋತ್ರ ಪ್ರಹ್ಲಾದರ ಬಾಯಲ್ಲಿ ಮಾಡಿಸೋ ಮೂಲಕ ವೇದವ್ಯಾಸರು ಹೇಳ್ತಾರೆ, ಪ್ರಹ್ಲಾದ ಒಬ್ಬ ಮಗುವಂಥದ್ದೇನು ಅನುಗ್ರಹ ಮಾಡಲಿಲ್ಲ, ಆತೊಬ್ಬ ಭಕ್ತ ಅಂತ ಅನುಗ್ರಹ ಮಾಡಿದ. ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ಸಣ್ಣ ಮಗು ಅಂತ ಅನುಗ್ರಹ ಅಷ್ಟೇ ಮಾಡೋದಾಗಿದ್ರೆ ಮಕ್ಕಳನ್ನ ದೇವ್ರ ಪೂಜೆ ಕೊಡಿಸ್ಬೋದು, ಎಲ್ಲರೂ ಸಣ್ಣ ಮಕ್ಕಳು ದೇವ್ರ ಪೂಜೆ ಮಾಡ್ತಾರೆ, ಪಾಪ ದೇವ್ರು ಮೆಚ್ಚುತ್ತಾನೆ ಅಂತ ಹೇಳ್ಬಿಟ್ಟು ಸಣ್ಣವರು ಅಂತ ಮೆಚ್ಚಲಿಲ್ಲ, ಅನುಗ್ರಹ ಜ್ಞಾನಿ ಅಂತ ಮೆಚ್ಚಿತ್ತಾನೆ. ಜ್ಞಾನಿ ಅಂತ ಯಾವಾಗ ಗೊತ್ತಾಗುತ್ತೆ, ಅದ್ರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾತು ಕೇಳಿದಾಗ ಬರೀ ಜ್ಞಾನಿ ಅಲ್ಲ, ಶ್ರೇಷ್ಠವಾದ ಜ್ಞಾನಿ ಅಂತ ಗೊತ್ತಾಗುತ್ತೆ. ಅದು ಇದರ ಸಂದೇಶ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಪ್ರಹ್ಲಾದರಾಜರ ಸ್ತೋತ್ರ ನಮ್ಮ ಜೀವನಕ್ಕೆ ಅತಿ ಶ್ರೇಷ್ಠವಾದಂಥ ಒಂದು ಸಂದೇಶ ಕೊಡ್ತಕ್ಕಂಥ ಸ್ತೋತ್ರವಾಗಿದೆ. ಅಂಥ ಸ್ತೋತ್ರದ ಸಿದ್ಧಿ ಏನಪ್ಪ, ನರಸಿಂಹದೇವರು ಅವತ್ಕಂಡ ನೀವು ಶ್ರಾವಣ ಕಂಡಿದ್ದಾರೆ. ಆದ್ದರಿಂದ ಪ್ರಹ್ಲಾದ ಸ್ತೋತ್ರ ಹೇಳಿದರೆ ತಾವು ದೊಡ್ಡವರ ದರ್ಶನ ಆಗ್ತದೆ. ಈಗ ಕೇಳಿದ್ದು ಅದೇನೆ, ಸಜ್ಜನದ ಸಹವಾಸ ಕೊಡೋದು ಪ್ರಹ್ಲಾದ ಕೇಳ್ತಾರೆ. ಅದು ಪರಿಸ್ಥಿತಿ ದೇವರು ಕೊಟ್ಟಂತೆ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇವತ್ತು ಸಾಬಳು ಸಿಗೋದು ಭಾರಿ ಕಷ್ಟ. ಇವತ್ತು ಸಿಕ್ಕಿದ ಚಾತುರ್ಭಾಷೆ ಅಂತ ಒಂದೇ ಕಾರಣಕ್ಕೆ ಅವ್ರು ಸಿಕ್ಕಿದ್ದಾರೆ ಹೊರತು, ಇಷ್ಟು ದಿವಸ ಪ್ರಯತ್ನ ಪಟ್ಟರು ಕೂಡ ಇದು ಎರಡನೇ ಸರ್ತಿ ಅಷ್ಟು ಸಾಬಳು ಸಿಗ್ತಾ ಇರೋದು. ಎರಡನೇ ಸರ್ತಿ ಇಷ್ಟು ವರ್ಷಗಳಲ್ಲಿ ಐದು ಎರಡನೇ ಸರ್ತಿ ಮಾತ್ರ ಸಿಕ್ಕಿರು. ಅಂದರೆ ಅದು ಸಿಗಬೇಕಾದ್ರೆ ನರಸಿಂಹದೇವರು ಸ್ತೋತ್ರ ಮಾಡಿದರೆ ಮಾತ್ರ ಸಿಗ್ತಾರೆ ಅಂತ ಕನ್ಫರ್ಮ್ ಆದಾಗಿದೆ. ಚಾತುರ್ಮಾಸ ವ್ರತ ಅಂದರೆ ವ್ರತ ಉಪವಾಸ ಮಾಡಿದರೆ ಮಾತ್ರ ಸಾವಳು ಸಿಗ್ತಾರೆ, ಇನ್ನೊಂದು ಅರ್ಥ ಅದು. ವ್ರತ ಉಪವಾಸಗಳು ಮಾಡಿದರೆ ಮಾತ್ರ ಸಾವಳು ಸಿಗ್ತಾರೆ ಹೊರತು ಇವರು ಸಿಗೋದಿಲ್ಲ. ಅದು ಶ್ರೇಷ್ಠವಾದ ಕಾರಣ ನಮಗೆ ಬಂದಿದೆ ಅಂತ ಪರಮಪೂಜ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು 51ನೇ ಕಾರ್ಯಕ್ರಮ, ನಿಜವಾದ 51ನೇ ಕಾರ್ಯಕ್ರಮ. ಒಂದು ದೃಷ್ಟಿಯಿಂದ ಬಹಳ ಸಾರ್ಥಕವಾಯಿತು. ಪರಮಪೂಜ್ಯ ಶ್ರೀಪಾದಂಗಳವರು ಹಿಂದೆ ಅನುಗ್ರಹ ಮಾಡಿದರ ಫಲ 50 ಕಾರ್ಯಕ್ರಮ ಮುಗಿದ್ಬಿಟ್ಟು ಸುವರ್ಣ ಮಹೋತ್ಸವ ಆಯ್ತು. ಈಗ ಇದಕ್ಕೆ ಬಂದಿರೋದ್ರಿಂದ ಇನ್ನು ವಜ್ರ ಮಹೋತ್ಸವ ಇತ್ಯಾದಿಗಳು ಕೂಡ ಕಾರ್ಯಕ್ರಮ ನಡೀಬೇಕು. ಇದು ವಿಭಿನ್ನವಾಗಿ ನಡೀಲಿ, ಆ ಮೂಲಕವಾಗಿ ದೇವರಲ್ಲಿ ಭಕ್ತಿ ಬರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪರಮಪೂಜ್ಯ ಶ್ರೀಪಾದಂಗಳವರು ಬೆಂಗಳೂರಿನಲ್ಲಿ ಇದ್ದಾರೆ, ಅದು ಉಪಯೋಗ ಮಾಡಬೇಕು. ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ ಸರಿಯಾಗಿ, ಯಾಕೆಂದರೆ ಕೆಲವರೆಲ್ಲ ಇವತ್ತು ಮಾತ್ರ ಬಂದವರಿರುತ್ತೀರಿ. ಅವ್ರ ನಿತ್ಯ ಪಾಠ ಇದೆ, ಬೆಳಗ್ಗೆ ಪಾಠ, ಸಾಯಂಕಾಲ ಪ್ರವಚನ, ಮತ್ತು ಅನೇಕ ರೀತಿಯಲ್ಲಿ ದೇವರ ಕಡೆಗೆ ಮನಸ್ಸರ್ತಕ್ಕಂಥ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದರಲ್ಲಿ ನಮ್ಮ ಸಾಧ್ಯವಾದಷ್ಟು ಪ್ರಯೋಜನ ಪಡೆಯೋದು ನಮ್ಮ ಜೀವನ ದೊಡ್ಡ ಉದ್ದೇಶವಾಗಬೇಕು. ಆಗ ಜೀವನ ಸಾರ್ಥಕವಾಗ್ತದೆ. ಪರಮಪೂಜ್ಯ ಶ್ರೀಪಾದಂಗಳು ಬಹಳ ಶ್ರೇಷ್ಠ ವಿದ್ವಾಂಸರು, ಶ್ರೇಷ್ಠ ಪ್ರವಚನಕಾರರು. ಅತಿ ಮುಖ್ಯವಾಗಿ ಜಗತ್ತಿಗೆ ಇವತ್ತು ಬೇಕಾಗಿರ್ತಕ್ಕ ಅನೇಕ ಕಾರ್ಯಗಳನ್ನು ಹೃತ್ಪೂರ್ವಕವಾಗಿ ಮಾಡ್ತಾ ಅನುಗ್ರಹ ಮಾಡ್ತಕ್ಕಂಥ ಮಹಾನುಭಾವ ನರಸಿಂಹದೇವರು ಪ್ರಹ್ಲಾದರಾಜ ಸ್ತೋತ್ರ ಮಾಡ್ತಿರ್ಲಿಕ್ಕೇನೆ ಶಾಂತರಾಗಿಬಿಟ್ರು. ನಮ್ಮ ಮುಂದೆ ಉಗ್ರನರಸಿಂಹ ಕಂಡೇ ಇಲ್ಲ, ಸ್ವಾಮಿ ಶಾಂತ ನರಸಿಂಹನೇ ಕಂಡಿರೋದ್ರಿಂದ ಮತ್ತೆ ಅನುಗ್ರಹೋನ್ಮುಖರೇ ದೇವರು. ಯಾವಾಗಲೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ನೋಡಿದ್ರೆ ಗೊತ್ತಾಗುತ್ತೆ, ಆನಂದವಾಗಿರ್ತಾರೆ. ರಾಮದೇವರಿಂದ ಸ್ಥಿತಪೂರ್ವ ಅಭಿಭಾಷೀಚ ಅಂತ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಶ್ರೀಗಳವರನ್ನ ಮತ್ತೊಮ್ಮೆ ಭಕ್ತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದಾ, ಹಿಂದೆ ಒಂದ್ಸಲ 50 ವರ್ಷ ಆದ್ರೆ 1 ವರ್ಷ ಆದ್ರೆ ಹೋಗ್ಲಿಕ್ಕಾಗಿರಲಿಲ್ಲ. ಅವತ್ತು ನಮ್ಮ ಅನುಗ್ರಹ ಹೋಗ್ಲಿಕ್ಕೆ ಆಗಿದ್ದ ಅನುಕೂಲ ಯಾತಕ್ಕಾಯ್ತಾರೆ, ಸ್ವಾಮಿ ಪೂರ್ತಿ ನಡೆಸಿಕೊಟ್ರು ಅವತ್ತಿನ ದಿವಸ ಹೋಗ್ಲಿಕ್ಕೆ ಆಗದೆ ಹೋಗಿದ್ದರಿಂದ ಸ್ವಾಮಿಗಳಿಂದಲೇ ಪೂರ್ತಿ ಕಾರ್ಯಕ್ರಮ ನಡೆದಿತ್ತು. ಅದರ ಅವತ್ತು ಕೂಡ ಧ್ರುವ ಪ್ರಹ್ಲಾದ ಪ್ರಹ್ಲಾದರ ಕಥೆನೇ ಸ್ವಾಮಿಗಳು ಹೇಳಿದ್ರು ಅಂತ ಅವ್ರು ಹೇಳಿದರು. ಅದು ಟಾಪಿಕ್ ಕದೇ ಇತ್ತಲ್ಲ, ಟಾಪಿಕ್ ಅದೇ ಇತ್ತು. ಇವತ್ತು ಅದೇ ಕಾರ್ಯ ಬಂದರೆ ಮತ್ತೆ ವಿಶೇಷ ಆಯಿತು. ಇಬ್ಬರು ಹುಡುಗರೇ, ಧ್ರುವ ಪ್ರಹ್ಲಾದ ಇಬ್ಬರು ಕೂಡ ಬಾಲಕರು, ಬಾಲಕ ಭಕ್ತರು ಅವರು, ಬಾಲಕ ಭಕ್ತರು. ಅದೇ ರೀತಿ ನಾವೆಲ್ಲ ಬಾಲಕರಾಗಿರ್ತಕ್ಕಂಥವರಾದರೂ ಸ್ವಾಮಿಗಳು ಬಂದಿದ್ದರಿಂದ ನಿಜವಾಗಲೂ ಕೂಡ ಸಾರ್ಥಕವಾಗಿದೆ. ಆ ರೀತಿ ಮತ್ತೆ ಮತ್ತೆ ಬರಬೇಕು ಅಂತೇಳಿ ಸಮಯದಲ್ಲಿ ಚಾತುರ್ಮಾಸ್ಯದ ಅಷ್ಟೇ ಅಲ್ಲ, ಬೇರೆ ಸಮಯದಲ್ಲೂ ಕೂಡ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಬಂದು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಅನುಗ್ರಹ ವಚನ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೆ.
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಭಕ್ತಿ, ನಮ್ಮ ವ್ರತ, ನಮ್ಮ ನಿಯಮಗಳು, ಸ್ತೋತ್ರಗಳು ಎಲ್ಲ ಭಗವಂತನ ದರ್ಶನಕ್ಕೋಸ್ಕರ, ದೇವರನ್ನು ಒಲಿಸ್ಲಿಕ್ಕೋಸ್ಕರ. ಆದರೆ ಪ್ರಹ್ಲಾದನ ಸ್ತೋತ್ರ ಅದಕ್ಕಿಂತ ವಿಚಿತ್ರವಾದ್ದು. ದೇವರು ಒಲಿದ ಮೇಲೆ ಮಾಡಿದ ಸ್ತೋತ್ರ ಇತ್ತು, ದೇವರನ್ನು ನೋಡಿಕೊಂಡು ಮಾಡಿದ ಸ್ತೋತ್ರ ಇತ್ತು. ಆಚಾರ್ಯರು ಹೇಳಿದ ಹಾಗೆ ಇದು ಫಲಾಪೇಕ್ಷೆಯಿಂದ ಮಾಡಿದ್ದಲ್ಲ, ಫಲ ಸಿಕ್ಕಿದ ಮೇಲೆ ಮಾಡಿರ್ತಕ್ಕಂತಹ ಸ್ತೋತ್ರ. ಅಂದರೆ ದೇವರನ್ನು ನೋಡಿಕೊಂಡು ಸ್ತೋತ್ರ ಮಾಡಿದರೆ ಅದು ಎಷ್ಟು ಪವರ್ಫುಲ್ ಆಗಿರ್ತದೆ ಅಂತ. ನಾವೆಲ್ಲ ಮಾಡುವ ಸ್ತೋತ್ರ ಪರೋಕ್ಷ, ದೇವರು ಇರ್ತಾನೆ ನಮಗೆ ದೇವರು ಪರೋಕ್ಷ. ಆದರೆ ಪ್ರಹ್ಲಾದನ ಎದುರಿನಲ್ಲೇ ನರಸಿಂಹದೇವರು ಪ್ರತ್ಯಕ್ಷನಾಗಿ ತನ್ನ ರೂಪವನ್ನು ತೋರಿಸಿ ಪ್ರಹ್ಲಾದನ ಮುಂಭಾಗದಲ್ಲಿ ನಿಂತಿದ್ದಾರೆ. ಪ್ರಹ್ಲಾದನ ಬಾಯಿಂದ ಬಂದಿರತಕ್ಕಂತಹ ಸ್ತೋತ್ರ ಅದು ಪ್ರತ್ಯಕ್ಷ ಸ್ತೋತ್ರ. ಆದ್ದರಿಂದ ಪ್ರಹ್ಲಾದ ಮಾಡಿರತಕ್ಕಂತಹ ಸ್ತೋತ್ರ ನಾವು ಪಾರಾಯಣ ಮಾಡಿದರೆ ನರಸಿಂಹದೇವರು ಬಂದು ಅದನ್ನು ಕೇಳ್ತಾರೆ. ಯಾಕೆಂದರೆ ನರಸಿಂಹದೇವರು ಸಿಗ್ನೇಚರ್ ಹಾಕಿದ ಶ್ಲೋಕ ಇದು. ಹೇಗೆ ತ್ರಿವಿಕ್ರಮಣಿತಾಚಾರ್ಯರ ವಾಯುಸ್ತುತಿಗೆ ಶ್ರೀಮದಾಚಾರ್ಯರು ಸಿಗ್ನೇಚರ್ ಹಾಕಿದ್ದಾರೆ, ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ನರಸಿಂಹದೇವರು ಸಿಗ್ನೇಚರ್ ಹಾಕಿರತಕ್ಕಂತಹ ಸ್ತೋತ್ರ. ಆದ್ದರಿಂದ ನಾವು ನಿತ್ಯ ಪಠನೆಯಲ್ಲಿ ಸೇರಿಸಿಕೊಳ್ಳಬೇಕಾಗಿರತಕ್ಕಂತಹ ಸ್ತೋತ್ರಗಳಲ್ಲಿ ಈ ಸ್ತೋತ್ರ ಅದು ಬಹಳ ಮುಖ್ಯವಾಗಿರತಕ್ಕಂತಹ ಸ್ತೋತ್ರ. ದೇವರು ಕೇಳಿ ಒಪ್ಪಿಗೆ ಕೊಟ್ಟಿರತಕ್ಕಂತಹ ಸ್ತೋತ್ರ. ಸ್ತೋತ್ರದ ಪಾರಾಯಣ ಎರಡು ರೀತಿ. ಕೆಂಡ ಮುಟ್ಟಿ ಗೊತ್ತಿದ್ದು ಮುಟ್ಟಿದರೂ ಅದು ಸುಡ್ತದೆ, ಗೊತ್ತಿಲ್ಲದೆ ಮುಟ್ಟಿದರೂ ಸುಡ್ತದೆ. ಹಾಗೆ ಸ್ತೋತ್ರ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದರೂ ಅದು ಫಲ ಕೊಡ್ತದೆ, ಅರ್ಥ ತಿಳ್ಕೊಳ್ಳದೆ ಮಾಡಿದರೂ ಫಲ ಕೊಡ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅಷ್ಟೆ. ಕೆಂಡ ನಾನು ಕೆಂಡ ಅಂತ ಗೊತ್ತಿಲ್ಲ, ಮಗು ಮುಟ್ಟಿದೆ ಅಂತ ಹೇಳಿ ಸುಡದೇ ಇರುವುದಿಲ್ಲ. ಹಾಗೆ ಸ್ತೋತ್ರನು ಕೂಡ ನಾವು ಪಾರಾಯಣ ಮಾಡಿದರೆ, ಅರ್ಥ ತಿಳಿದೋ ತಿಳಿಯದೋ ಪಾರಾಯಣ ಮಾಡಿದರೆ ನಮ್ಮ ಪಾಪಗಳನ್ನು, ನಮ್ಮ ಸಮಸ್ಯೆಗಳನ್ನು, ಪ್ರತಿಬಂಧಕಗಳನ್ನು ಸುಟ್ಟೇ ಸುಡುತ್ತದೆ. ಹಾಗಾಗಿ ಪ್ರಹ್ಲಾದರಾಜರು ಮಾಡಿರತಕ್ಕಂತಹ ಸ್ತೋತ್ರ ನಾವು ಇಲ್ಲಿವರೆಗೆ ಪಾರಾಯಣ ಮಾಡ್ತಿದ್ದೇವೆ, ಅರ್ಥ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಾರಾಯಣ ಮಾಡ್ತಿದ್ದೇವೆ. ನಮ್ಮ ಪ್ರಭಂಜನಾಚಾರ್ಯರು ಪೂರ್ಣವಾಗಿ ಅದರ ಅರ್ಥವನ್ನು ಎಳೆ ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದರಿಂದ ಇನ್ನು ಮುಂದೆ ಮಾಡತಕ್ಕಂತಹ ಸ್ತೋತ್ರಕ್ಕೆ ಇನ್ನಷ್ಟು ಶಕ್ತಿ ಅದಕ್ಕೆ ಇದೆ. ಅರ್ಥ ತಿಳ್ಕೊಂಡು ಮಾಡಿದರೆ ಇನ್ನಷ್ಟು ಪವರ್ಫುಲ್. ಅದರಿಂದ ಅನುಸಂಧಾನ ಮಾಡಿ ಸ್ತೋತ್ರ ಮಾಡುವಂತಹದ್ದು ಅದು ವಿಶೇಷವಾದ ಫಲದಲ್ಲಿ ಅದು ಕಾರಣವಾಗ್ತದೆ. ತುಂಬ ಸ್ತೋತ್ರಗಳು ಅದೆಲ್ಲವನ್ನೂ ನಿಮ್ಮ ಮುಂದೆ ಬಿಡಿಸಿ ಹೇಳಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಅದು ನಿಮಗೆ ಹೇಳಿದ್ದಾರೆ ಅವರು, ಆದರೆ ಅದನ್ನು ಮತ್ತೊಮ್ಮೆ ನನಗೆ ತುಂಬ ಇಷ್ಟವಾದ ಶ್ಲೋಕ ಅದು. ಅಲ್ಲಿ ಹೇಳ್ತಾನೆ ಪ್ರಹ್ಲಾದ, ಬಾಲಸ್ಯಚ ಇಹ ಶರಣಂ ಪಿತರೋ ನೃಸಿಂಹ ನಾರ್ತಸ್ಯಚ ಅಗದಂ ಉದನ್ವತಿ ಮಜ್ಜತೋ ನಮು ತತ್ತಸ್ಯಚ ಪ್ರತಿವಿಧಿ ಅಂಜಸ ಇಹ ಇಷ್ಟ ತಾವತ್ ಪ್ರಭೋ. ಹೇಳ್ತಾನೆ ತದುಪೇಕ್ಷಿತಾನ ತನುಭೃತಾನ್ ತದುಪೇಕ್ಷಿತಾನ ಅಂತ ಪ್ರಹ್ಲಾದರಾಜರು ಹೇಳುವಂತಹ ಸ್ತೋತ್ರ. ನರಸಿಂಹದೇವರ ಅನುಗ್ರಹ ನಮಗೆ ಹೇಗಿದೆ ಅಂತಂದರೆ ಹೀಗಿದೆ ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಸಾಮಾನ್ಯವಾಗಿ ಮಕ್ಕಳಿರ್ತಾರೆ, ಮಕ್ಕಳನ್ನು ಯಾರು ಕೇಳಬೇಕು? ಬಾಲಸ್ಯಚ ಈ ಶರಣಂ ಪಿತರೋ ನೃಸಿಂಹ ಅಂತ. ಅಪ್ಪ ಅಮ್ಮ ಮಕ್ಕಳನ್ನು ರಕ್ಷಣೆ ಮಾಡುವವರು, ಪರೆಯುವವರು. ಅಪ್ಪ ಇಲ್ಲ ಅಮ್ಮ ಆದರೂ ಬೇಕು, ಅಮ್ಮ ಇಲ್ಲ ಅಪ್ಪ ಆದರೂ ಬೇಕು. ಅಪ್ಪ ಅಮ್ಮ ಇಲ್ಲ ಅಂತಾದರೆ ಆ ಮಗುವನ್ನು ರಕ್ಷಣೆ ಮಾಡುವವರು ಯಾರು? ಹೇಗೆ? ತಂದೆ ಅಥವಾ ತಾಯಿ. ಪಿತರವು ಅಂದರೆ ಇಬ್ರು, ತಂದೆ ತಾಯಿ ಹೇಗೆ ಮಗುವನ್ನು ರಕ್ಷಣೆ ಮಾಡ್ತಾರೆ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವವ ನೃಸಿಂಹ ನೀನು ಅಂತ ಪ್ರಹ್ಲಾದರಾಜರು ಮಾಡುವ ಪ್ರಾರ್ಥನೆ. 9 ತಿಂಗಳು ತಾಯಿ ತನ್ನ ಗರ್ಭದಲ್ಲಿ ಮಗುವಿಗೆ ಆಶ್ರಯ ಕೊಡ್ತಾಳೆ. ಯಾರು ಪಕ್ಕದ ಮನೆಯವರು, ಎದುರಿನ ಮನೆಯವರು ಯಾರು ಬರುವುದಿಲ್ಲ, ಅಮ್ಮನೇ ರಕ್ಷಣೆ ಮಾಡ್ತಾಳೆ. ಆಮೇಲೆ ಅಪ್ಪ ಅಮ್ಮ ಸೇರಿ ರಕ್ಷಣೆ ಮಾಡ್ತಾರೆ. ಹಾಗೆ ಅಪ್ಪನೂ ಅಲ್ಲ ಅಮ್ಮನೂ ಅಲ್ಲ, ಗರ್ಭದ ಒಳಗೆ ಹೊರಗೆ ಇದ್ದಾಗ ರಕ್ಷಣೆ ಮಾಡುವವರು ನರಸಿಂಹದೇವರು. ತಂದೆ ತಾಯಿ ಹೇಗೆ ಅದಕ್ಕಿಂತ ಚೆನ್ನಾಗಿ ರಕ್ಷಣೆ ಮಾಡುವವರು ನೀನು ಅಂತ ಅದನ್ನು ಹೇಳ್ತಾರೆ. ಆದ್ಮೇಲೆ ಹೇಳ್ತಾರೆ ಆರ್ತಸ್ಯಚ ಅಗದಂ. ಒಬ್ಬ ಆರ್ತನಾಗಿರ್ತಾನೆ, ರೋಗಗ್ರಸ್ತನಾಗಿರ್ತಾನೆ. ರೋಗಗ್ರಸ್ತನಾದವನಿಗೆ ಯಾರು ರಕ್ಷಣೆ ಮಾಡಬೇಕು? ರೋಗ ಬಂತು ನಾವು ಮನೆಯಲ್ಲಿ ಮಲಗುವುದಿಲ್ಲ, ತಕ್ಷಣ ನಾವು ವೈದ್ಯರ ಹತ್ರ ಹೋಗ್ತೇವೆ. ವೈದ್ಯರು ಪರೀಕ್ಷೆ ಮಾಡ್ತಾರೆ, ನಮಗೆ ಔಷಧ ಕೊಡ್ತಾರೆ. ಔಷಧ ಕೊಟ್ಟ ಕೂಡಲೇ ನಮ್ಮ ರೋಗ ಅದು ಪರಿಹಾರ ಆಗುತ್ತೆ. ಆರ್ತನಾದವನಿಗೆ, ರೋಗದಿಂದ ಬಳಲುವವನಿಗೆ ಅಗದಂ. ಅಗದಂ ಅಂದರೆ ಬಿಷಕ್, ವೈದ್ಯ ಹೇಗೆ ಔಷಧ ಕೊಟ್ಟು ಅವನಿಗೆ ಚಿಕಿತ್ಸೆಯನ್ನು ಕೊಡ್ತಾನೆ ಹಾಗೆ ನರಸಿಂಹದೇವರೇ ನಮ್ಮ ರೋಗಕ್ಕೆ, ಭವರೋಗಕ್ಕೆ ಚಿಕಿತ್ಸೆ ಮಾಡುವವರು ನೀವು, ನಿಮಗೆ ರಕ್ಷಣೆ ಕೊಡುವವರು ನೀನು ಅಂತ ಪ್ರಹ್ಲಾದ ಪ್ರಾರ್ಥನೆ ಮಾಡ್ತಾನೆ. ಉದನ್ವತಿ ಮಜ್ಜತಃ ನೌಹು ಅಂತ. ಒಬ್ಬ ನೀರಲ್ಲಿ ಮುಳುಗ್ತಾನೆ, ನೀರಿಗೆ ಇಳಿದಿದ್ದಾನೆ, ಅವನಿಗೆ ಮುಳುಗುವ ಸಂದರ್ಭ ಬಂತು. ಅವಾಗ ಯಾರು ರಕ್ಷಣೆ ಮಾಡಬೇಕು? ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಡಗು ಬಂತು, ದೋಣಿ ಬಂತು, ಅದರಲ್ಲಿ ಕೂಡ್ತಾನೆ, ಆಚೆ ಪಾರಕ್ಕೆ ಸುರಕ್ಷಿತವಾಗಿ ಹೋಗ್ತಾನೆ. ಈ ದೊಡ್ಡ ದೊಡ್ಡ ಜನ ಸೇರತಕ್ಕಂತಹ ಜಾಗದಲ್ಲಿ ಎಲ್ಲಿಯಾದರೂ ಸ್ನಾನ ಇದ್ರೆ, ಮಾಘ ಸ್ನಾನನೋ ಗ್ರಹಣ ಸ್ನಾನನೋ ಇದ್ರೆ ಆ ನದಿ ಮುಂತಾದ ಜಾಗದಲ್ಲಿ ಹಡಗಿನವರು ನಿಂತಿರ್ತಾರೆ, ದೋಣಿ ಹಿಡ್ಕೊಂಡು ನಿಂತಿರ್ತಾರೆ. ಯಾಕೆಂತಂದ್ರೆ ಯಾರಾದರೂ ಮುಳುಗಿದ್ರೆ ಅವರನ್ನು ಒಳ್ಳೆಯ ಜಾಗದಲ್ಲಿ ಮುಟ್ಟಿಸಬೇಕು ಅಂತ. ಹೇಗೆ ಮುಳುಗುವವರಿಗೆ ದೋಣಿ ಹೇಗೆ ರಕ್ಷಕ, ಅದೇ ರೀತಿಯಾಗಿ ನಾವು ಸಂಸಾರದಲ್ಲಿ ಮುಳುಗುವವರಿಗೆ ನೀನು ದೋಣಿ ಇದ್ದ ಹಾಗೆ. ಪ್ರಹ್ಲಾದರಾಜರು ನೃಸಿಂಹದೇವರ ಮುಂಭಾಗದಲ್ಲಿ ಮಾಡುವಂತಹ ಸ್ತೋತ್ರ, ಅದನ್ನು ಭಾಗವತ ಇನ್ನೂ ಚೆನ್ನಾಗಿ ಹೇಳುತ್ತೆ. ಬಾಲಸ್ಯಚ ನೇಹ ಶರಣಂ ಪಿತರೋ ನೃಸಿಂಹ ಅಂತ. ಲೋಕದಲ್ಲಿ ನಾವು ಹೇಗೆ ತಿಳ್ಕೊಂಡಿದ್ದೇವೆ, ನಮಗೆ ಯಾರು ರಕ್ಷಣೆ ಮಾಡ್ತಾರೆ ಅಂತಂದ್ರೆ ಅಪ್ಪ ಅಮ್ಮ ರಕ್ಷಣೆ ಮಾಡುವವರು ಅಂತ ತಿಳ್ಕೊಂಡಿದ್ದೇವೆ. ಪ್ರಹ್ಲಾದ ಹೇಳ್ತಾನೆ ಬಾಲಸ್ಯಚ ನ ಇಹ ಶರಣಂ ಪಿತರೋ ನೃಸಿಂಹ ಅಂತ. ಅಪ್ಪ ಅಮ್ಮ ರಕ್ಷಣೆ ಮಾಡುವವರು ಖಂಡಿತ ಇಲ್ಲ ಅಂತ ಹೇಳ್ತಾನೆ. ಅಪ್ಪ ಅಮ್ಮ ರಕ್ಷಕರಲ್ಲ ಮಕ್ಕಳಿಗೆ ಅಂತ. ನಮ್ಗೆ ಗೊತ್ತು ಇವತ್ತಿನ ಕಾಲದಲ್ಲಿ ಅಪ್ಪ ಆಫೀಸಿಗೆ ಹೋಗ್ತಾನೆ, ಅಮ್ಮ ಇನ್ನೊಂದು ಕಚೇರಿಗೆ ಹೋಗ್ತಾಳೆ. ಯಾರು ರಕ್ಷಣೆ ಮಾಡಬೇಕು? ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಪ್ರಹ್ಲಾದ ಹೇಳುವ ಮಾತು, ಅಪ್ಪ ಅಮ್ಮ ರಕ್ಷಣೆ ಮಾಡೋರು ಅನ್ನುವ ಮಾತು ಖಂಡಿತ ತಪ್ಪು ಅಂತ. ಯಾಕೆಂತಂದ್ರೆ ಅಪ್ಪ ಅಮ್ಮ ಇದ್ದು ನನಗೇನು ಮಾಡಿದರು ಅಂತ ಪ್ರಹ್ಲಾದನ ಧ್ವನಿ ಅದರಲ್ಲಿ. ಅಪ್ಪ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟವ ನನ್ನನ್ನು, ಅಮ್ಮನಿಗೆ ಏನೂ ಮಾಡಲಿಕ್ಕಾಗಿಲ್ಲ, ಅವಳು ಅಬಲೆಯಾಗಿ ಬಿಡ್ಲು. ಯಾರು ರಕ್ಷಣೆ ಮಾಡಿದ್ರು ನನ್ನನ್ನು? ಪ್ರಹ್ಲಾದ ಕೇಳ್ತಾನೆ, ಅಂದರೆ ನಾನು ತಬ್ಬಲಿಯಾದಾಗ, ನನ್ನ ಅಪ್ಪನೇ ನನಗೆ ವಿರೋಧಿಯಾದಾಗ ಪ್ರಪಂಚದಲ್ಲಿ ಎಲ್ಲಿಯಾದರೂ ಉಂಟಾ? ಅಪ್ಪ ಮಗನನ್ನು ವಿರೋಧ ಮಾಡೋದು, ದ್ವೇಷ ಮಾಡೋದು, ಮಕ್ಕಳ ಅಪ್ಪನನ್ನು ದ್ವೇಷ ಮಾಡೋದು ಅಂತುಂಟು, ಅಪ್ಪ ಮಕ್ಕಳನ್ನು ದ್ವೇಷ ಮಾಡೋದು ಅಂತ ಎಲ್ಲಿಯಾದರೂ ಉಂಟಾ? ಇದೆ ಅಂತ ಹೇಳ್ದಾನೆ ಪ್ರಹ್ಲಾದ. ಅದರಿಂದ ಬಾಲಸ್ಯ ಇಹ ಶರಣಂ ಪಿತರೋ ನೃಸಿಂಹ, ಅಪ್ಪ ಅಮ್ಮ ಮಕ್ಕಳಿಗೆ ರಕ್ಷಕರು ಅಂದರೆ ಈ ಪ್ರಹ್ಲಾದ ಒಪ್ಪುವುದಿಲ್ಲ ಅಂತ ಹೇಳಿದ. ಅದರಿಂದ ಯಾರು ರಕ್ಷಕರು? ಅಪ್ಪ ಅಮ್ಮ ರಕ್ಷಕರಲ್ಲ. ನಾ ಇಹ ಶರಣಂ ಪಿತರೋ ನೃಸಿಂಹ, ಯಾರು ರಕ್ಷಕರು ಅಂದರೆ ನರಸಿಂಹ ನೀನೇ ನನಗೆ ಅಪ್ಪ, ನೀನೇ ನನಗೆ ಅಮ್ಮ, ನೀನು ಇದ್ದದ್ರಿಂದ ನಾನು ಬದುಕಿದ್ದೇನೆ, ನಿನ್ನ ಮುಂದೆ ಬಂದು ನಿಂತಿದ್ದೇನೆ, ಇಷ್ಟು ಸ್ತೋತ್ರ ಮಾಡ್ತೇನೆ, ಇಷ್ಟು ಮಕ್ಕಳಿಗೆ ನಾನು ಮಾರ್ಗದರ್ಶಕನಾಗಿದ್ದೇನೆ ಅಂತ ಪ್ರಹ್ಲಾದ ಹೇಳುವ ಮಾತು. ಬಾಲಸ್ಯ ಚ ನ ಇಹ ಶರಣಂ ಪಿತರೋ ನೃಸಿಂಹ ಅಂತ. ಆರ್ತಸ್ಯ ಚ ಅಗದಂ, ನ ಆರ್ತಸ್ಯ ಚ ಅಗದಂ. ಒಬ್ಬ ರೋಗಿ ಇರ್ತಾನೆ, ವೈದ್ಯರ ಹತ್ರ ಹೋಗ್ತಾನೆ, ವೈದ್ಯ ಅವನ ರೋಗಕ್ಕೆ ಚಿಕಿತ್ಸೆ ಕೊಡುವವ? ಖಂಡಿತ ನಾನು ಒಪ್ಪುವುದಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ. ವೈದ್ಯರ ಹತ್ರ ಹೋದವರು ಎಷ್ಟು ಜನ ವಾಪಸ್ ಬರ್ತಾರೆ ಅಂತ? ಕೆಲವೇ ಜನ ವಾಪಸ್ ಬರುದು, ಎಲ್ಲರೂ ವಾಪಸ್ ಬರುವುದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಸುತ್ತು ಹಾಕಿ ಎಷ್ಟು ಪ್ರದಕ್ಷಿಣೆ ಬರಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಗರಗರ ತಿರುಗಿಸಿ ಇದ್ದವರಿಗೆಲ್ಲ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಆಸ್ಪತ್ರೆಗೆ ಹೋಗುತ್ತೆ. ಅದೆ ಬರ್ತೇನೋ ಇಲ್ಲೋ ಡೌಟ್ ಅಂತ, ಏನು ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಬರ್ತೇನೆ ಅಂತ ಅವ್ರು ಹೇಳ್ತಾನೆ. ಆರ್ತಸ್ಯ ಚಾತ್, ರೋಗಿಯಾದವನಿಗೆ ವೈದ್ಯ ಚಿಕಿತ್ಸೆ ಮಾಡಿ ಅದನ್ನು ವಾಪಸ್ ಕಳಿಸ್ತಾನೆ, ನಾನು ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ರೋಗಿಗಳ ರೋಗವನ್ನು ಪರಿಹಾರ ಮಾಡುವವರು ವೈದ್ಯರಲ್ಲ. ಮತ್ತೆ ಯಾರು ಹೇಳ್ತಾನೆ? ನಾ ಆರ್ತಸ್ಯ ಚ ಅಗದಂ, ವೈದ್ಯರು ಅದಕ್ಕೆ ಪರಿಹಾರ ಮಾಡುವವರಲ್ಲ. ವೈದ್ಯರ ಒಳಗೆ ನಿಂತ ಸ್ವಾಮಿ ನರಸಿಂಹ ನೀನೇ ರಕ್ಷಕ ಹೊರತು ಇನ್ನೊಬ್ಬರು ಅಲ್ಲ ಅಂತ. ಔಷಧ ತೆಕ್ಕೊಳ್ಳುವಾಗ ನೀವು ನೋಡಬೇಕು, ಒಬ್ಬ ಹುಡುಗ, ಒಳ್ಳೆ ಹುಡುಗ, ಮದ್ರಾಸಿನ ಹುಡುಗ, ಅವನನ್ನು ಆಪರೇಷನ್ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋದ್ರು. ಪಾಪ ಇವತ್ತು ಅವನು ಬಳಲ್ತಾ ಇದ್ದಾನೆ, ಒಳ್ಳೆಯ ಟ್ಯಾಲೆಂಟ್, ಒಳ್ಳೆಯ ಟ್ಯಾಲೆಂಟ್ ಅವನು, ಒಳ್ಳೆಯ ಬುದ್ಧಿವಂತ ಅವ, ಒಳ್ಳೆಯ ಸಂಗೀತಕಾರ. ಆದರೆ ಕಾಲು ನಡಿಲಿಕ್ಕಾಗೋದಿಲ್ಲ, ಅವನಿಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಇನ್ನೊಬ್ಬರು ಬೇಕು, ಗೃಹಸ್ಥ ಜೀವನ ಇಲ್ಲ ಅವನಿಗೆ. ಯಾಕೆಂತಂದರೆ ಆಪರೇಷನ್ ಮಾಡಿದ್ದಕ್ಕೆ, ಆಪರೇಷನ್ ಅವ್ಯವಸ್ಥಿತವಾಗಿ ಮಾಡಿದ್ದಕ್ಕೆ. ಹೋಗಿ ಹೇಳಿದ್ರು ವೈದ್ಯರ ಹತ್ರ, ನಿಮ್ಮ ಆಪರೇಷನ್ ಸರಿಯಾಗಲಿಲ್ಲ ಅಂತ, ಇನ್ನೊಂದು ಆಪರೇಷನ್ ಮಾಡಿದರು. ಪಾಪ ಅವನು ಇನ್ನಷ್ಟು ಸುಸ್ತಾದ ಹೊರತು ಚಿಕಿತ್ಸೆ ಮಾಡಲಿಕ್ಕಾಗಲಿಲ್ಲ ಅಂತ. ನಮಗೇನು ಹೇಳುತ್ತೆ ಇದು ಅಂತಂದರೆ, ಆರ್ತಸ್ಯ, ಒಬ್ಬ ರೋಗಿಯಾದವನಿಗೆ ವೈದ್ಯರನ್ನು ಚಿಕಿತ್ಸೆ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸ್ವಾಮಿ ನೀನು ಎಲ್ಲಿ ಯಾವ ವೈದ್ಯರಲ್ಲಿ ನಿಂತಿರ್ತಿ, ಅವರು ಮಾಡಿದ ಚಿಕಿತ್ಸೆ ಅದು ಯಶಸ್ವಿಯಾಗ್ತದೆ ಹೊರತು ಎಲ್ಲ ಚಿಕಿತ್ಸೆಗಳು ಯಶಸ್ವಿಯಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನರಸಿಂಹದೇವರಿಗೆ ಏನು ಶಕ್ತಿ ಅಂತಂದರೆ, ದುರಿತಾದಿ ನಿವೃತ್ತಯೇ, ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ಅದು ನರಸಿಂಹದೇವರಿಗೆ ಇದೆ ಅಂತೆ. ಎಲ್ಲ ರೋಗಗಳಿಗೆ ಮೂಲ ಅದು ನಾವು ಮಾಡಿದಂತಹ ಪಾಪಗಳು, ಅದಕ್ಕೆ ನಿವರ್ತಕರಾದವರು ನರಸಿಂಹದೇವರು ಅಂತ ಅಲ್ಲಿ ಪ್ರಹ್ಲಾದ ಹೇಳುವ ಮಾತು. ಉದನ್ವತಿ ಮಜ್ಜತಃ ನೌಹು ಅಂತ, ನೀರಿನಲ್ಲಿ ಮುಳುಗುವವನಿಗೆ ದೋಣಿ ಅದು ರಕ್ಷಕ ಅಂತ. ನೀವು ನಂಬ್ತೀರ? ದೋಣಿಯಲ್ಲಿ ಕೂತಿರ್ತಾನೆ, ದೋಣಿಯಲ್ಲಿ ಮುಳುಗುತ್ತೆ, ಯಾರು ರಕ್ಷಕರು? ಎಷ್ಟು ಜನ ಮುಳುಗಿದವರಿದ್ದಾರೆ ದೋಣಿಯಲ್ಲಿ, ಪತ್ರಿಕೆಯಲ್ಲಿ ಓದ್ತಲೇ ಇರ್ತೇವೆ. ದೋಣಿಯಲ್ಲಿ ಕೂತಿದ್ದಾರೆ, ಒಬ್ಬ ದೋಣಿಯೊಳಗೆ ಪ್ರವೇಶ ಮಾಡಿದ, ದೋಣಿ ಅಲ್ಲಾಡಿತು, ಅವನೂ ಬಿದ್ದ, ಕೂತವರೂ ಬಿದ್ದರು, ಎಲ್ಲರೂ ನೀರು ಕುಡಿದರು. ಹೇಗೆ ಹೇಳೋದು ದೋಣಿ ನಮ್ಮನ್ನು ರಕ್ಷಣೆ ಮಾಡ್ತದೆ? ನಂಬುವುದು ಕಷ್ಟ. ಯಾಕೆಂತಂದರೆ ದೋಣಿ ರಕ್ಷಣೆಯೂ ಮಾಡಬಹುದು, ಅಲ್ಲ ನೀರಲ್ಲಿ ಮುಳುಗಿಸಲೂಬಹುದು. ಆದ್ದರಿಂದ ನೀರಲ್ಲಿ ಪ್ರಯಾಣ ಮಾಡುವವರಿಗೆ ದೋಣಿಯು ರಕ್ಷಕ ನಾನು ಹೇಳುವುದಿಲ್ಲ. ಉದನ್ವತಿ ಮಜ್ಜತಃ ನೌಹು ನಾ ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಯಾರು ರಕ್ಷಣೆ ಮಾಡಬೇಕಾದವರು? ನೃಸಿಂಹದೇವರೇ ನೀವು ರಕ್ಷಣೆ ಮಾಡುವವರು. ದೇವರು ರಕ್ಷಣೆ ಮಾಡಿದರೆ ರಕ್ಷಣೆ. ಈ ಹರಿಗೋಲು ಹಾಕುವವ ಹೇಳ್ತಾನೆ, ನೋಡಿ ತುಂಬ ಗಾಳಿ ಬರ್ತಾ ಇದೆ, ನನಗೇನು ನಿಯಂತ್ರಣೆ ಮಾಡಲಿಕ್ಕಾಗುವುದಿಲ್ಲ, ನಿಮ್ಮ ದೇವರಿಗೆ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ನರಸಿಂಹದೇವರು ಬಂದು ರಕ್ಷಣೆ ಮಾಡಲಿ ಅಂತ ಗಟ್ಟಿಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹರಿಗೋಲು ನಮ್ಮನ್ನು ರಕ್ಷಣೆ ಮಾಡಿದ್ದಲ್ಲ, ನರಹರಿಗೋಲು ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು ಹೊರತು ಇದು ಪ್ರಪಂಚದಲ್ಲಿ ಮತ್ತೆ ಯಾರು ರಕ್ಷಕರಿಲ್ಲ ಅಂತ. ಎಲ್ಲ ಕಡೆ ಅಷ್ಟಿದು, ಇದು ಬರೀ ದೋಣಿ ಅಂತಲ್ಲ, ನಾವು ಎಲ್ಲೆಲ್ಲಿ ಪ್ರಯಾಣ ಮಾಡ್ತೇವೆ, ಎಲ್ಲೆಲ್ಲಿ ಹೋಗ್ತೇವೆ, ಅಲ್ಲಿ ಎಲ್ಲ ಕಡೆ ರಕ್ಷಣೆ ಮಾಡುವವರು ನರಸಿಂಹದೇವರು. ಮಾತಾ ನೃಸಿಂಹ, ಪಿತಾ ನೃಸಿಂಹ, ಭ್ರಾತಾ ನೃಸಿಂಹ, ಸಖ ಎಲ್ಲವೂ ದೇವರೇ. ದೇವರನ್ನು ಬಿಟ್ಟರೆ ಇನ್ಯಾರು ರಕ್ಷಕರಿಲ್ಲ. ವಾಯುದೇವರ ಮೂಲಕ ನಮ್ಮನ್ನು ರಕ್ಷಣೆ ಮಾಡುವತಕ್ಕಂಥವರು ನರಸಿಂಹದೇವರು ಅಂತ ಪ್ರಹ್ಲಾದ ಹೇಳಿ, ತದುಪೇಕ್ಷಿತಾನ ತನುಭೃತಾಂ, ನೀನು ಉಪೇಕ್ಷೆ ಮಾಡಿದರೆ ಯಾರು ನಮಗೆ ರಕ್ಷಣೆಗೆ ಬರುವುದಿಲ್ಲ. ತದಪೇಕ್ಷಿತಾನ, ನೀನು ಅಪೇಕ್ಷೆ ಪಟ್ಟರೆ, ನೀನು ಅನುಗ್ರಹ ಮಾಡಿದರೆ ಎಲ್ಲರನ್ನೂ ಭಗವಂತ ರಕ್ಷಣೆ ಮಾಡ್ತಾನೆ. ಇದಕ್ಕೆ ಉದಾಹರಣೆ ಯಾವುದು? ಅಪ್ಪ ಅಮ್ಮ ಇಡೀ ಪ್ರಪಂಚ ವಿರೋಧಿಯಾಗಿ ನಿಂತಾಗ ದೇವರು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನೃಸಿಂಹದೇವರೇ ನಿಮ್ಮ ಮುಂದೆ ಕೂತ ಈ ಪ್ರಹ್ಲಾದ ಇದೆಲ್ಲದಕ್ಕೂ ಒಳ್ಳೆಯ ಉದಾಹರಣೆ ಅಂತ ತನ್ನ ಪ್ರತ್ಯಕ್ಷವನ್ನು ಸಾಕ್ಷಿಯಾಗಿ ಪ್ರಹ್ಲಾದ ನರಸಿಂಹದೇವರ ಮುಂಭಾಗದಲ್ಲಿ ಪ್ರಸ್ತುತಪಡಿಸಿದಂತಹ ಒಂದು ಅಪೂರ್ವವಾದ ಸ್ತೋತ್ರ ಪ್ರಪಂಚ ನಮ್ಮ ಭಾಗವತದಲ್ಲಿ ನಾವು ಕೇಳ್ತೇವೆ. ಅದರ ಪ್ರವಚನ, ಅದನ್ನು ಪ್ರಭಂಜನಾಚಾರ್ಯರು ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ವಿದ್ವಾಂಸರು ಅಂತ ಯಾಕೆ ಹೇಳೋದು ಅಂತಂದರೆ, ಒಬ್ಬೊಬ್ಬರು ಒಂದೊಂದರಲ್ಲಿ ವಿದ್ವಾಂಸರು ಇರ್ತಾರೆ. ಅಂದರೆ ಒಂದು ಭಾಷೆ ಬರುತ್ತೆ ಅವರಿಗೆ, ಇನ್ನೊಂದು ಭಾಷೆ ಬರುವುದಿಲ್ಲ. ಸಂಸ್ಕೃತ ಬಂದವರಿಗೆ ಇಂಗ್ಲೀಷ್ ಭಾಷೆ ಬರುವುದಿಲ್ಲ, ಇಂಗ್ಲೀಷ್ ಭಾಷೆ ಬಂದವರಿಗೆ ಸಂಸ್ಕೃತ ಭಾಷೆ ಬರುವುದಿಲ್ಲ, ವಿದ್ವಾಂಸರಿಗೆ ITBT ಭಾಷೆ ಬರುವುದಿಲ್ಲ, ITBT ಅವರಿಗೆ ಸಂಸ್ಕೃತ ಭಾಷೆ ಬರುವುದಿಲ್ಲ. ಎರಡು ಭಾಷೆ ಬರುವವರು ಪ್ರಭಂಜನಾಚಾರ್ಯರು. ಹಾಗಾಗಿ ಅವರು ಮಾಡಿರತಕ್ಕಂತಹ ಈ ಪ್ರವಚನ ಅದು ಮನಸ್ಸಿಗೆ ಮುಟ್ಟುವ ಹಾಗೆ ನಿಮಗೆ ಬೇಕಾದ ಉದಾಹರಣೆಗಳನ್ನು ಕೊಟ್ಟು ಅದು ಬದುಕಿಗೆ ತುಂಬ ಉಪಯುಕ್ತವಾಗಿ ಶಾಸ್ತ್ರವನ್ನು ಅಳವಡಿಸಿಕೊಳ್ಳಿಕ್ಕೆ ವೃತ ನಿಯಮಗಳನ್ನು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ಒಳ್ಳೆಯ ಪ್ರವಚನವನ್ನು ವ್ಯವಸ್ಥೆ ಮಾಡಿದೆ ಈ ವರ್ಕ್ಶಾಪ್. ಆದರೆ ಈ ವರ್ಕ್ಶಾಪ್ 51 ಆಯಿತು ಅಂದರೆ 100 ಆಗುವುದರಲ್ಲಿ ಅದು ಸಂದೇಹನೇ ಇಲ್ಲ. ಹೀಗೆ ನೂರಾರು ವರ್ಕ್ಶಾಪ್ಗಳ ಮೂಲಕ ಇಂತಹ ಒಳ್ಳೆಯ ಜ್ಞಾನ ಕಾರ್ಯ ಅದು ನಿರಂತರ ನಡೆಯಲಿ. ಪ್ರಭಂಜನಾಚಾರ್ಯರ ಮೂಲಕ ಅದು ನಿರಂತರ ನಡೆಯಲಿ. ನೀವೆಲ್ಲ ಭಾಗವಹಿಸುವ ಹಾಗೆ ಎಲ್ಲ ITBTಯವರು ಇಲ್ಲಿ ಬಂದು ಭಾಗವಹಿಸುವ ಹಾಗೆ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಹರಿಗುರುಗಳ ಅನುಗ್ರಹ ರಕ್ಷೆಯನ್ನು ಪ್ರಾರ್ಥಿಸಿ ಕೃಷ್ಣಾರ್ಪಣ ಮಸ್ತು.